ಸಮಸ್ತ ಸದ್ಮತಗಳ ಪರಿಜ್ಞಾನ, ಗ್ರಂಥಗಳ ಪರಿಜ್ಞಾನ ಬೇಕು. ದುರ್ಮತ ಖಂಡನೆಗೆ ದುರ್ಮತಗಳ ಪರಿಜ್ಞಾನ ಬೇಕು. ಆ ಎರಡರ ಪರಿಜ್ಞಾನದ ಜೊತೆಗೆ ದೋಷಗಳನ್ನು ಹುಡುಕಿ ಸಮರ್ಪ ಉತ್ತರ ಕೊಡತಕ್ಕಂಥ ಸಾಮರ್ಥ್ಯ ಬೇಕು. ಅಂಥವರು ಬೇರೆ ಯಾರೂ ಇಲ್ಲ ಅಂತ ಹೇಳಿದ್ರೆ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೀರಾನನೋ ಭುವನ ಜೀವನ ಮಾಭಾಷೆ. ಸಾಕ್ಷಾತ್ ನಾರಾಯಣ ದೇವರು ವಾಯುದೇವರಿಗೆ ಅಪ್ಪಣೆ ಮಾಡಿದರು, ನೀವು ಅವತಾರ ಮಾಡಬೇಕು, ಜನಗಳನ್ನೆಲ್ಲ ಉದ್ಧಾರ ಮಾಡಬೇಕು. ಆನಂದಯೇ ಸುಮುಖ ಭೂಷಿತ ಭೂಮಿ ಭಾಗ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ. ಏನ್ ಮಾಡಬೇಕೀಗ? ಆನಂದಯೇ ಸುಮುಖ ಭೂಷಿತ ಭೂಮಿ ಭಾಗ. ದುಃಖದಲ್ಲಿರತಕ್ಕಂಥ ಜನಗಳಿಗೆ ಆನಂದವನ್ನು ಕೊಡಬೇಕು. ಜನಗಳಿಗೆ ದುಃಖ ಏನಾಗಿದೆ? ಮೋಕ್ಷದ ದಾರಿ ಕಾಣ್ತಾ ಇಲ್ಲ ಅಂತ. ಸುಖ ಯಾವಾಗತ್ತೆ? ಮೋಕ್ಷದ ದಾರಿ ಕಂಡ್ರೆ ಅಷ್ಟೇ. ವೇದಾಂತ ಮಾರ್ಗ ಪರಿಮಾರ್ಗಣ ದೀನ ದೂನಾ, ವೇದಾಂತದ ಮಾರ್ಗವನ್ನು ತೋರಿಸಬೇಕು ಅಂತ ವಾಯುದೇವರು ಕಳಿಸಿದ್ದಾರೆ. ಇದೆಂಥ ಚಾಲೆಂಜಿಂಗ್ ಅದು. ಕಲಿಯುಗದೊಳಗೆ ಜ್ಞಾನ ಕಾರ್ಯ, ಕಲಿಯುಗದೊಳಗೆ ಮೊಟ್ಟ ಮೊದಲ ಬಾರಿಗೆ ಸಮಗ್ರ ತತ್ವಾರ್ಥವನ್ನು ಆವಿಷ್ಕಾರ ಮಾಡತಕ್ಕಂಥ ಕಾರ್ಯ. ಹಿಂದೆ ಮುಂದೆ ಯಾವ ಸಲಕರಣೆಗಳೂ ಇಲ್ಲ ಮೂಲಗ್ರಂಥ ಬಿಟ್ಟರೆ. ಅಂಥ ಕಾಲದಲ್ಲಿ ಶ್ರೀಮದ್ ಆಚಾರ್ಯರು ಅತ್ಯದ್ಭುತವಾದ ಕಾರ್ಯವನ್ನು ಮಾಡಿ ವಾಯುಸ್ತುತಿಯಲ್ಲಿ ಹೇಳ ಹಾಗೆ ಅಜ್ಞಾಮನ್ಯೈರಧಾರಿಯಾಂ ಶ್ರೀ ಶ್ರೀ ಪರಶರದ್ರಿ ರಶ್ಮಿ ಕೋಟೀರ ಕೋಟೌ ಕೃಷ್ಣಸ್ಯ ಕೃಷ್ಣಕರ್ಮ ದಧದನುಸರಣಾದರ್ಥಿತೋ ದೇವಸಂಘೈ ಭೂಮಾಭಾಗತ್ಯ ಭೂಮನ್ ಅಸುಕರ ಮಕರೋ ಬ್ರಹ್ಮಸೂತ್ರಸ್ಯ ಭಾಷ್ಯಂ ದುರ್ಭಾಷ್ಯಂ ವ್ಯಸ್ಯ ದಶ್ಯೋ ಮಣಿಮತ ಉದಿತಂ ವೇದ ಸದ್ಯುಕ್ತಿ ಫಿಸ್ತ್ವಂ. ದೊಡ್ಡ ಸಮುದ್ರ ಹನುಮತ್ ರೂಪದಲ್ಲಿ ಹೇಗೆ ಸಮುದ್ರ ದಾಟಿದ್ದು, ಸಂಜೀವನ ತಂದಿದ್ದು, ಬೇರೆಯವರು ಇಮ್ಯಾಜಿನ್ ಮಾಡಲಿಕ್ಕೂ ಆಗದೇ ಇರತಕ್ಕಂಥ ಕಾರ್ಯ. ಭೀಮಾವತಾರದಲ್ಲಿ ಸೌಗಂಧಿಕ ತಂದಿತ್ತು, ದುರ್ಯೋಧನಾದಿಗಳನ್ನು ಸಂಹಾರ ಮಾಡಿತ್ತು, ಇತರರಿಗೆ ಸರ್ವಥಾ ಅಸಾಧ್ಯವಾದ ಕಾರ್ಯ ಜೀವಕೋಟಿ. ಅದನ್ನು ಹೇಗೆ ಮಾಡಿದ್ರು ಹಾಗೆ ಇಲ್ಲಿ ತತ್ವ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಅಂತ ಪ್ರತಿಷ್ಠಾಪನೆಯ ಪ್ರಯೋಜನ ಪಡೆದವರು ಮಹಾಭಾಗ್ಯಶಾಲಿಗಳು. ಅಂಥವರಲ್ಲಿ ಅತ್ಯಂತ ಪ್ರಧಾನರು ಈ ಕಡೆಯಿಂದ ಇಬ್ಬರು ಶೋಭನ ಭಟ್ಟರು ಅಂತ ಒಬ್ಬರು, ಪದ್ಮನಾಭತೀರ್ಥರಾದವರು. ಶೋಭನ ಭಟ್ಟರು ಯಹ ಕರ್ನಾಟಕ ಪೂರ್ವ ಸಜ್ಜನ ಗುರು ಶ್ರೀ ಪದ್ಮನಾಭಾಹ್ವಯ ಅಂತ ಪ್ರಸಿದ್ಧಿಯನ್ನು ಪಡೆದಂತಹ ಮಹಾನುಭಾವರು. ಅವರು ಆಚಾರ್ಯರಿಗೆ ಪರಮ ಪ್ರಿಯ ಶಿಷ್ಯರಾಗಿ ಇಡೀ ಮಠಾಧೀಶರ ಪರಂಪರೆಯೇನೆ ಘಟ್ಟದ ಮೇಲೆ ಎಲ್ಲ ಮಠಗಳಿಗೂ ಮೂಲ ಪುರುಷರಾಗಿ ಬಂದವರು ಶ್ರೀ ಪದ್ಮನಾಭತೀರ್ಥರು. ಇನ್ನೊಬ್ಬರು ನರಹರಿತೀರ್ಥರು. ಆಚಾರ್ಯ ಸಂಚಾರ ಕ್ರಮೇಣ ಆ ಕಡೆಯಿಂದ ಬರ್ತಾರೆ, ಒರಿಸ್ಸಾ ಪ್ರಾಂತದಲ್ಲಿ ಬರ್ತಾ ಇದ್ದಾರೆ. ಆ ಪ್ರಾಂತದಲ್ಲಿ ಗೋದಾವರಿ ತೀರ ಅನಂತರ ಆ ಭಾಗದಲ್ಲಿ ಬಂದ ಕಾಲಕ್ಕೆ ಆಚಾರ್ಯರ ಅಪೂರ್ವವಾದಂತಹ ಸಿದ್ಧಾಂತದ ಹಿರಿಮೆಯನ್ನ ಕೇಳಿ ಅತ್ಯಂತ ಆನಂದಭರಿತರಾಗಿ ತಮ್ಮ ಎಲ್ಲ ಸಂಶಯಗಳನ್ನು ಕಳ್ಕೊಂಡು ಅವರ ದಾಸಾನುದಾಸರಾದಂತಹ ಶಿಷ್ಯರಾದ ಮತ್ತೊಬ್ಬ ಮಹಾನುಭಾವರು ಶ್ರೀ ನರಹರಿ ತೀರ್ಥರು. ಆಚಾರ್ಯರಿಂದನೇ ಸನ್ಯಾಸ, ಆಚಾರ್ಯರಿಂದನೇ ಪಾಠ. ಎಷ್ಟು ಭಾಗ್ಯಶಾಲಿಗಳಿರಬೇಕು ಅಂತ ಪುಣ್ಯಾತ್ಮರು ಶ್ರೀಮದ್ ಆಚಾರ್ಯರನ್ನು ಅನೇಕ ರೀತಿಯಲ್ಲಿ ಓಲೈಸಿದರು. ಅವರಿಂದ ವಿಶಿಷ್ಟವಾದಂಥ ಉಪದೇಶವನ್ನು ಪಡೆದರು. ಆಚಾರ್ಯರು ಅವರಿಗೆ ಒಂದು ದೊಡ್ಡ ಕೆಲಸವನ್ನು ಕೊಟ್ಟರು. ಇದು ಬಹುಶಃ ಆಚಾರ್ಯ ಸಾಕ್ಷಾತ್ ಶಿಷ್ಯರಲ್ಲಿ ಆಚಾರ್ಯದ ವಿಶಿಷ್ಟವಾದ ಆಜ್ಞೆ ಪಡೆದು ದೊಡ್ಡ ಕೆಲಸ ಮಾಡಿದವರು ನರಹರಿತೀರ್ಥರು. ಎಂಥ ದೊಡ್ಡ ಕೆಲಸ? ನೀವು ಕಳಿಂಗ ದೇಶಕ್ಕೆ ಹೋಗ್ಬೇಕು. ಇವತ್ತಿನ ಒರಿಸ್ತಾನೆ ಅವತ್ತಿನ ಕಳಿಂಗ, ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಗಜಪತಿಯ ಕೋಶಾಗಾರ ಅಂತ ಹೇಳಿ ಗಜಪತಿ ರಾಜರು ಅಂತ ಅಲ್ಲಿಗೆ ಹೆಸರು. ಒಂದೊಂದು ರಾಜರಿಗೆ ಒಂದೊಂದು ರೀತಿ ಸಾಳುವ ವಂಶ, ಇಳುವ ವಂಶ ಆಗಿರುತ್ತೆ. ಗಜಪತಿ ವಂಶದ ರಾಜರಿದ್ದ ಕಾಲ ಅಲ್ಲಿ. ಅವರ ಭಂಡಾರದೊಳಗೆ ಮೂಲರಾಮದೇವರು ಮೂಲ ಸೀತಾದೇವಿ ಇದ್ದಾರೆ. ಆ ಪ್ರತಿಭೆಗಳನ್ನು ತರಬೇಕು ಅಂತ ಕೆಲಸ ಕೊಟ್ಟರು. ಆಚಾರ್ಯ ವಿಷನ್ ನೋಡಿ, ಎಲ್ಲೋ ಭಂಡಾರದಲ್ಲಿ ಎಲ್ಲೋ ಇವೆ, ಅದನ್ನು ಗುರುತಿಸಿದ ಮೊದಲು ಎಲ್ಲೇ ಹೋಗಿ ನೋಡಿದ್ದಲ್ಲ, ಗುರುತಿಸಬೇಕಾದ್ರೆ ಎಷ್ಟೋ ಜನ್ಮಗಳು ಬೇಕು. ಕೋಶಾಗಾರದ ಸಣ್ಣ ಪುಟ್ಟ ವಸ್ತುಗಳಲ್ಲ, ಅವು ಅಲ್ಲಿವೆ, ನೀವು ಹೋಗಿ ಅಂತ ತರಬೇಕು. ಆಚಾರ್ಯ ಮನಸ್ಸು ಮಾಡಿದ್ರೆ ಹಾಗೆ ತರ್ತಾರೆ. ಅವರಿಗೆ ದೊಡ್ಡ ರಾಮದೇವರೇ ಇದ್ದಲ್ಲಿ ಬಂದಿರಬೇಕಾದ್ರೆ ಅಷ್ಟಾತ್ ಆ ಮೂಲ ರಾಮದೇವರು, ರಾಮದೇವರು ಅಯೋಧ್ಯೆಯಿಂದ ಹೊರಟ ರಾಮದೇವರು ಋಷಿಮುಖಕ್ಕೆ ಬಂದು ಹನುಮಂತರಂತ ಬಂದಿರಬೇಕಾದ್ರೆ ಅವರೇ ಬರ್ತಿದ್ರು. ಆದರೆ ಇವರಿಗೆ ಒಂದು ಕೆಲಸ ಕೊಟ್ಟು ಆ ಕೆಲಸ ಇವರಿಂದ ಮಾಡಿಸ್ಬೇಕು. ಕಲಿಯುಗದಲ್ಲಿ ಎಷ್ಟು ಮಹಿಮೆ ತೋರಿಸಬೇಕು ಅಷ್ಟೇ ತೋರಿಸಬೇಕು ಅಂತ ಹೇಳಿ ಶ್ರೀಮದ್ ಆಚಾರ್ಯ ಕಳಿಸಿಕೊಟ್ರು. ಉಳಿದವರಾಗಿದ್ದರೆ ಆಗಲಿಲ್ಲ ಹೋಗಲಿಲ್ಲ, ರಾಜಭಂಡಾರಕ್ಕೆ ಹೋಗೋದೇನು, ತರೋದೇನು, ಅಸಾಧ್ಯವಾದ ಕೆಲಸ ಇತ್ತು. ಸುಲಭವಾದ ಕೆಲಸ ಮಾಡೋದಕ್ಕೆ ಮನುಷ್ಯ ತಯಾರಿರೋದಿಲ್ಲ, ಅಂಥದ್ದು ಅಸಾಧ್ಯವಾದ ಕೆಲಸ ಇತ್ತು. ನರತೀರ್ಥ ಹೊರಟರಲ್ಲಿ ಗುರುಗಳನ್ನು ನಂಬಿ ಹೊರಟಿದ್ದಕ್ಕೆ ಅವ್ರು ಏನ್ ಕೇಳಬಹುದು, ಹೇಗೆ ಸಾಧ್ಯ ಪ್ರವೇಶ, ಅದ್ಯಾವುದು ಕೇಳಲಿಲ್ಲ, ದೊಡ್ಡವರ ಮಾತು ಅಂತ ನಡೆಯುತ್ತೆ ಅಂತ. ವಸುದೇವ ಹೇಗೆ ಕೃಷ್ಣನನ್ನ ಗೋಕುಲಕ್ಕೆ ಬಿಟ್ಟು ಬಾ ಅಂತಷ್ಟ ಕಣ್ಮಿಸ್ಕೊಂಡು ಹೊರಟೇ ಬಿಟ್ಟ, ಮಳೆ ಇದೆ, ಬಾಗಿಲಾಕಿದೆ, ಕಾರಣ ಹೇಳಲಿಲ್ಲ, ನದಿ ಪ್ರವಾಹ ಬಂದಿದ್ರು ಬಂದಿರಬಹುದು, ಅವೆಲ್ಲ ಏನು ಮಾತಾಡಲಿಸಿ ಹೊರಟೇ ಬಿಟ್ಟ ನಡೆಯಲ್ಲಿ ಕಷ್ಟ ಎಲ್ಲ ಅನುಕೂಲ ಆಯ್ತು. ಅದಕ್ಕೆ ಶಾಸ್ತ್ರ ಹೇಳಿದ್ರು, ದೇವ ಹೇಳಿದ್ದನ್ನು ಕರ್ಮಣ್ಯೇ ಅಧಿಕಾರಸ್ಥೆ, ಹೇಳಿದ್ದನ್ನು ಮಾಡಿ ಕೆಲಸ ಆಗುತ್ತೆ ಅಂತ. ಅವ್ರು ಹೊರಟೇ ಬಿಟ್ಟರೆ ಸೀದಾ ಯತಿಗಳು ಮತ್ತೆ ಇವತ್ತು ಸುಮ್ಮನೆ ಸುಲಭ ಎಂಟ್ರಿ ಸಿಗೋದು ಕಷ್ಟ. ಯತಿಗಳು ಅಂದ್ರೆ ಭಿಕ್ಷೆ ಆಗಬೇಕು, ಪರಿವಾರ ಬೇಕು, ಸಾಮಾನ್ಯರ ರೀತಿ ಹೋಗ್ಲಿಕ್ಕಾಗೋದಿಲ್ಲ, ಗೂಢಚಾರ ರೀತಿ ಹೋಗ್ಲಿಕ್ಕಾಗೋದಿಲ್ಲ, ವೇಷ ಬದಲಾಯಿಸಿ ಯತಿಯಾಶ್ರಮ ಹೋಗ್ಬಿಡುತ್ತೆ. ಇವತ್ತು ವೇಷ ಬದಲಾಯಿಸಿ ಆಗಿಲ್ಲ ಅವರು, ಬೇರೆ ವೇಷ ಬೇರೆಯವರು ವ್ಯತ್ಯಾಸವೇ ಹಾಕೋ, ಯತಿ ವೇಷ ಹಾಕೋಬಹುದು, ಯತಿಗಳು ಗೃಹಸ್ಥ ವೇಷ ಹಾಕೊಳಕ್ ಬರಲ್ಲ. ಮತ್ತೆ ಎಂಟ್ರಿಗೆ ಭಾರಿ ಡಿಫಿಕಲ್ಟ್ ಪ್ರಸಂಗ. ಇದೆಲ್ಲ ಸ್ವಲ್ಪ ಯೋಚನೆ ಮಾಡಿದರೆ ನರಹರಿ ತೀರ್ಥರು ಎಷ್ಟು ದೊಡ್ಡ ಸಾಹಸ ಮಾಡುತ್ತಿದ್ದಾರೆ, ಎಷ್ಟು ರಿಸ್ಕಿ ಅದು, ಡಿಫಿಕಲ್ಟು ಬಹಳ ರಿಸ್ಕಿ ಅದು. ಅದೇ ಯತಿಗಳಾಗೆ ಬರಬೇಕು, ಪ್ರಚಾರ ಮಾಡ್ತಾ ಮಾಡ್ತಾ ಅಲ್ಲಿಗೆ ಬಂದು ಅವರಿಗೆ ಒಂದು ಅನುಕೂಲ ಇತ್ತು, ಆಚಾರ ಅನುಗ್ರಹ ಪರಮಾನುಗ್ರಹ ಎಲ್ಲಕ್ಕಿಂತ ದೊಡ್ಡ ಅನುಕೂಲ. ಇನ್ನೊಂದು ಅನುಕೂಲ ಮೂಲ ಅದೇ ಪ್ರಾಂತದವರಾಗಿದ್ದು ಒಂದೇ, ಮತ್ತೆ ಮೂಲತಃ ಆ ರಾಜ್ಯದೊಂದಿಗೆ ತುಂಬಾ ನಿಕಟ ಸಂಪರ್ಕ ಹೊಂದಿದವರು ಒಂದು ಕಾಲಕ್ಕ. ಇದು ನರಹರಿ ತೀರ್ಥರ ಒಂದು ಸ್ಪೆಷಾಲಿಟಿ, ರಾಜಮನೆತನಕ್ಕೂ ಅವರಿಗೂ ತುಂಬಾ ಸಂಬಂಧ ಇತ್ತು. ಅದಕ್ಕೆ ಶಾಸನಗಳೇ ಆಧಾರ. ಸಾಮಾನ್ಯವಾಗಿ ಯಾವುದಕ್ಕೂ ಕೆಲವು ವದಂತಿಗಳು ಆಧಾರವಾಗಿರೋದೇ ಹೆಚ್ಚು. ಅನೇಕ ನಮ್ಮಲ್ಲಿ ಶಾಸನಗಳ ಬಗ್ಗೆ ಆಧಾರದಿಂದ ಹೆಚ್ಚು ಜನ ಸಿಗೋದು ಬಹಳ ಕಷ್ಟ. ತುಂಬಾ ಪ್ರಸಿದ್ಧರಾದವರ ಬಗ್ಗೆ ಹೆಚ್ಚು ಶಾಸನ ಸಿಗೋದೇ ಇಲ್ಲ. ನರಹರಿ ತೀರ್ಥರು ಒಬ್ಬ ಗ್ರೇಟ್ ಎಕ್ಸೆಪ್ಷನ್. ಬಹುಶಃ ಆಗಿನ ಕಾಲದೊಳಗಲ್ಲ, ಇಡೀ ನಮ್ಮ ಎಲ್ಲಾ ಒಂದು ಮತತ್ರಯದ ಆಚಾರ್ಯರ ಬಗ್ಗೆ ಇರತಕ್ಕಂಥ ಶಾಸನಗಳಲ್ಲಿ ಅಗ್ರಸ್ಥಾನ ನರಹರಿ ತೀರ್ಥರಿಗೆ. ಎಷ್ಟು ಶಾಸನ ಸಿಗುತ್ತೆ ಅವ್ರದ್ದು ಅಂತ ಕೇಳಿದರೆ, ಮೊದಲನೇ ಶಾಸನ 1264, ಕೊನೆಯ ಶಾಸನ 1294. ಕರೆಕ್ಟ್ 30 ವರ್ಷಗಳ ಕಾಲ ಅವರ ಶಾಸನಗಳು ಡಿಸ್ಟ್ರಿಬ್ಯೂಟ್ ಆಗಿದೆ ಅಲ್ಲೆಲ್ಲ. ಅಷ್ಟು ದೀರ್ಘಕಾಲ ಸಂಬಂಧಪಟ್ಟವರು, ಆದ್ದರಿಂದ ಅಲ್ಲಿ ಹೊರಟು. ಆದರೆ ಇದು ಬೇರೆ ವಿಷಯ, ಹಾಗಾಗಿ ಎಂಟ್ರಿ ಬೇರೆ. ಅವು ಅತಿ ಗಹನವಾದ ವಿಚಾರಕ್ಕೋಸ್ಕರ ಎಂಟ್ರಿ ಆಗಬೇಕಾಗಿದೆ. ಎಲ್ಲ ಒಂದು ಕಡೆ ಕೂತರಂತ ಹೋಗಿ ಒಂದು ಕಡೆ ಧ್ಯಾನ ಮಾಡ್ತಾ ಹಾಕುದು. ಅಷ್ಟೊತ್ತಿಗೆ ಏನ್ ನಡೆದಿತ್ತು, ಕಳಿಂಗ ದೇಶದೊಳಗೆ ಅಲ್ಲಿ ರಾಜ ಮೃತನಾಗಿದ್ದ. ತಿರುಕನ ಕನಸಿನ ಕಥೆಯಾದಾಗ ಆಗಿತ್ತು. ಪುರದ ರಾಜ ಸತ್ತನವಾಗಿ ವರಕುಮಾರರಿಲ್ಲದಿರಲು ಕರಿಯ ಕೈಗೆ ಕುಸುಮ ಮಾಲೆ ಇಟ್ಟು ಪುರದೋಳು ಅಂತ ಹೇಳ್ತಾರಲ್ಲ, ಆ ರೀತಿಯಾಗೋಗಿತ್ತು. ಉತ್ತರಾಧಿಕಾರಿ ಯಾರಾಗಬೇಕು ಅಂತ ಪ್ರಶ್ನೆ. ಇವತ್ತು ದೊಡ್ಡ ಗಲಾಟೆಗಳಾಗುತ್ತೆ, ಅದು ಬಗ್ಗೆ ಗೊತ್ತಲ್ಲ. ಉತ್ತರಾಧಿಕಾರಿ ಯಾರು ಅಂತ ಹೇಳಿದ್ರೆ ಇನ್ನು ಇರ್ತಾರಕ್ಕೂ ಉತ್ತರ ಯೋಚನೆ ಮಾಡ್ತಿರ್ತಕ್ಕಂಥ ಕಾಲ ಇದು. ಆದರೆ ವ್ಯಕ್ತಿ ರಾಜ ಸತ್ತು ಹೋಗ್ಬಿಟ್ಟಿದ್ದ, ಉತ್ತರಾಧಿಕಾರಿ ಹುಡುಕಬೇಕಾಗಿತ್ತು. ಯಾರೂ ಕೂಡ ಸುಲಭವಾಗಿ ರಾಜ್ಯ ಒಪ್ಪಿಸ್ತಕ್ಕಂಥ ಕಾಲ ಆಗಿರಲಿಲ್ಲ. ಅಧಿಕಾರಕ್ಕೆ ಸಮಾನ ಜನ ಮುಂದೆ ಬರ್ತಾರೆ, ಆದರೆ ಬಂದವರು ಅರ್ಹತೆ ಇಲ್ಲದೆ ಹೋದರೆ ಅವ್ರಿಗೆ ಕೊಡೋ ಸಾಧ್ಯತೆ ಇಲ್ಲ. ಮತ್ತು ಆಗಿನ ಕಾಲದಲ್ಲಿ ಸುಮ್ಮನೆ ಇವತ್ತಿನಂತೆ ಸುಮಾರು ರಾಜ್ಯಗಳಲ್ಲ. ಇವತ್ತಿನ ರಾಜರು ಏನು ಬರೆದು ಹೋದರೂ ಕೂತಿರ್ಬೋದು. ಹಿಂದಿನ ರಾಜರಿಗೆ ಆಳ್ವಿಕೆ ಜಾಣ್ಮೆ ಬೇಕು, ಯುದ್ಧ ಮಾಡೋ ಶಕ್ತಿ ಬೇಕು ಅವರಿಗೆ. ಸ್ವತಃ ರಾಜರು ಯುದ್ಧಕ್ಕೆ ಹೋದ್ರೇ ಮುಂದಿನ ಪ್ರಶ್ನೆ. ಇವತ್ತು ಹಿಸ್ಟ್ರಿಯಲ್ಲಿ ಯಾರ್ಯಾವ ರಾಜರಿದ್ದ ಎಲ್ಲ ಸ್ವತಃ ಯುದ್ಧ ಮಾಡಿದವರು. ಇವತ್ತು ಇವರಿಗೆ ಗನ್ ನೋಡಿ ಕೂಡ ನೋಡಿಲ್ಲ ಅಂತ ರಾಜರಿರ್ತಾರೆ. ಯುದ್ಧ ಅಂತ ಹೇಳಿದ್ರೆ ಅವ್ರಿಗೆ ಉಳಿದವರು ಸಾಯ್ತಿರ್ತಾರೆ, ಸುಮ್ಮನೆ ಕೂತಿರ್ತಾರೆ ಅಷ್ಟೇ. ಅವರಿಗೆ ಶಸ್ತ್ರಶಾಸ್ತ್ರ ಎರಡೂ ಗೊತ್ತಿರತಕ್ಕಂಥ ರಾಜರಿದ್ದರೆ ಮಾತ್ರ ಸಾಧ್ಯ ಇರೋದು. ಆದ್ದರಿಂದ ಅದು ಅಷ್ಟು ಚಾಲೆಂಜಿಂಗ್ ಆಗಿತ್ತು. ಇವತ್ತಿನಂತೆ ಇವತ್ತಿದ್ದೆಲ್ಲ ಇವತ್ತು ಹಣಕಾಸುಗಳಿಂದ ಪದವಿ ಪಡೆಯತಕ್ಕಂಥ ಕಾಲ ಇತ್ತು. ಅದಕ್ಕೆ ಶಸ್ತ್ರಶಾಸ್ತ್ರಗಳ ಬಲ ಬೇಕಾಗಿತ್ತು. ಅಂತ ಒಂದು ಸಾಮರ್ಥ್ಯ, ವಿಶಿಷ್ಟವಾದ ಸಾಮರ್ಥ್ಯ ಇದ್ದವರು ಮಾತ್ರ ಬರಬೇಕಾಗಿತ್ತು, ಎಲ್ಲ ಜನ ಒಪ್ಪಬೇಕಾಗಿತ್ತು. ಅದಕ್ಕಾಗಿ ಯಾರು ಅಂತವ್ರು ಸಿಗಲಿಲ್ಲ. ಆಗ ಅವ್ರು ಏನ್ ಮಾಡಿರಂತೆ, ಆನೆ ಕೈ ಒಂದು ಮಾಲೆ ಕೊಟ್ಟು ಯಾರು ಕೊಳ್ಳಲ್ಲಿ ಹಾಕುತ್ತೋ ಅವರಿಗೆ ರಾಜ್ಯಾಧಿಕಾರ ಕೊಡೋ ತೀರ್ಮಾನ ಮಾಡಿಬಿಟ್ಟು ಎಲ್ಲ ಒಪ್ಪಿಕೊಂಡಾಯ್ತು. ಮಂತ್ರಿಮಂಡಲ ಒಪ್ಪಿಕೊಂಡಾಯ್ತು, ಆನೆ ಕೈಲಿ ಕೊಟ್ಟರು. ಈ ಆನೆಗಳು ಈ ರೀತಿ ಮಾಡೋದೇನು ಫಸ್ಟ್ ಅಲ್ಲ. ಇವತ್ತು ಎಷ್ಟೋ ತರತೆ ಬಂದ ಸಮಾರಂಭದಲ್ಲಿ ಆನೆ ಕೈಲಿ ಮಾಲೆ ಹಾಕಿಸೋದೆಲ್ಲ ನೋಡಿರ್ತಾರೆ. ಟ್ರೈನಪ್ಪ ಆದ್ರೆ ಆನೆಗಳಿಗೆ ಒಳ್ಳೆ ಸಾಮರ್ಥ್ಯ ಇದೆ ಅಂತ ಆನೆಯನ್ನು ಕೊಟ್ಟು ಕಳಿಸಿದ್ರು. ದೈವಿಕವಾಗಿ ಆಗಬೇಕು, ಆನೆ ಯಾರು ಕೊಳ್ಳಲು ಹಾಕುತ್ತೋ ಅವರಿಗೆ ರಾಜ್ಯ ಬಿಟ್ಟರು. ಊರೊಳಗೆ ದೊಡ್ಡ ಸಿಟಿ ಅದು, ಎಲ್ಲ ಊರು ದಾರಿ ಕೊಡೋದು. ಒಬ್ಬರಿಗೆ ಊರಲ್ಲಿದ್ದವ್ರಿಗೆ ಹಾಕಲೇ ಇಲ್ಲ, ಯಾರ್ಯಾರಿಗೂ ಹಾಕಲಿಲ್ಲ. ಊರೊಳಗೆ ಹೊರಟು ಸಂಚಾರ ಹೊರಟುಬಿಡ್ತು. ಎಲ್ಲಿ ಹೋಗುತ್ತೆ ದೊಡ್ಡಕಂತ ಹೊರಟಿರು, ಉದ್ದಕ್ಕೆಲ್ಲ ಒಂದು ಪರಿವಾರನೇ ಹೊರಟು. ಬರೀ ಎಲ್ಲೋ ಒಂದು ಗುಹೆಯಲ್ಲಿ ಧ್ಯಾನ ಮಾಡ್ತಾ ಕೂತಿದ್ದವರು. ಅಲ್ಲಿಗೆ ಹೋಯ್ತದ ಮುಂದೆ ನಿಂತ್ಕೊಂಡಂತ ಗುಹೆ ಮುಂದೆ ನಿಂತ್ಕೊಂಡು ಜೋರಿಗೆ ಇದು ಮಾಡಿ ಕೂಗ್ತಾ ಇದ್ದ ಆನೆ ಕೇಳಿಡೋದು ಅಂತ ಕರೀತಾರೆ. ಆಗ ಅವ್ರು ಅರ್ಹ ತೀರ್ಥರು ಹೊರಗೆ ಬರ್ತಾರೆ. ಬಂದ ತಕ್ಷಣ ಅವ್ರು ಕೊಳ್ಳಲ್ಲಿ ಹಾಕಿಬಿಡ್ತಾರೆ, ಅವರು ಆನೆ ಕೊಳ್ಳಲ್ಲಿ ಹಾಕಿಬಿಡ್ತಾರೆ. ಜನಗಳಿಗೆ ಇದೇನು ತೀರ ವಿಚಿತ್ರ ಆಗುವ ಜಾತಕ್ಕೆ ಅಂತ ಕೇಳಿ ಯತಿಗಳಿಗೆ ಹಾಕಿಬಿಟ್ಟಿದೆ. ಏನ್ ಮಾಡೋದು, ಈ ಮತ್ತೆ ಸರ್ವಸಂಘ ಪರಿತ್ಯಾಗಿಗಳಿಗೆ ಹಾಕಿರೋದ್ರಿಂದ ಇದು ಏನೋ ಸರಿ ಹೋಗಲಿಲ್ಲ ಅಂತೇಳಿ ವಾಪಸ್ ಅವರು ಶ್ರಮಿಸಿ ಸ್ವಾಮಿ ಅಂತ ಕರ್ಕೊಂಡು ಹೊರಟುಬಿಟ್ರು. ಇದು ಏನು, ಇದು ಹೇಗೆ ರಾಜ್ಯ ಕೊಡೋದು ಅವ್ರಿಗೆ, ಪಾಪ ಅವ್ರು ಕೇಳೋದು ಹೇಗೆ, ಒಪ್ಪೋದು ಹೇಗೆ ಅವರು ಅಂತೇಳಿ ಸೀದಾ ವಾಪಸ್ ಹೊರಟರು. ಮತ್ತೆ ಇನ್ನೊಂದ್ಸರಿ ಸೆಕೆಂಡ್ ಟೈಮ್ ಕೊಟ್ರು, ಇನ್ನೊಂದ್ಸರಿ ಎಲ್ಲ ಪೂಜೆಗೆ ಇದೆ ಮತ್ತೆ ಕಳಿಸ್ಕೊಟ್ರು. ಯಥಾ ಪ್ರಕಾರ ಮತ್ತೆ ಅಲ್ಲಿಗೆ ಬಂದ ಆನೆ, ಮತ್ತೆ ಅವ್ರ ಕೊಳ್ಳಿಗೆ ಹಾಕಿ. ಆಗ ಅವರಿಗೆ ಸರಿ ಏನು ವಿಚಿತ್ರ ಆಗ್ತಾ ಇದೆ ಅಲ್ಲ ಅನ್ಕೊಂಡು. ಇದೇ ದೈವಿಕ ಅಂದ್ರೆ ಅದೇನು, ತೀರ ಅನಿರೀಕ್ಷಿತವಾದಾಗಲೇ ದೈವಿಕ ಅಂತ ಗೊತ್ತಾಗೋದು. ನಿರೀಕ್ಷಿತವಾಗಿದ್ದ ಕಾಲಕ್ಕೆ ಅದು ದೈವಿಕನೇ, ನಡಿ ದೈವಿಕ ಇಲ್ಲದೆ ಯಾವುದು ನಡೆಯದ ಜಗತ್ತಿನೊಳಗೆ. ಅನುಭವ ಕೊಡೋದಂತ ಪ್ರಸಂಗ ಬಂದಾಗ ಮೂರು ಸತಿ ಮತ್ತೆ ಕಳಿಸಿದ್ರು, ಮತ್ತೆ ಒಂದು ಅವ್ರ ಕೊಳ್ಳಲ್ಲೇ. ಆಗ ಅವರು ಅಂದ್ಕೊಂಡ್ರು, ಇನ್ನ ಯೋಚನೆ ಮಾಡಿ ಪ್ರಯೋಜನ ಇಲ್ಲ, ಇವರಿಗೆ ದೇವರು ಸಂಕಲ್ಪ ಮಾಡಿದ್ದಾರೆ ಅಂತೇಳಿ ಪ್ರಾರ್ಥನೆ ಮಾಡಿದ್ರು. ಆಗ ಅವರಿಗೆ ಬೇರೆಯವತ್ತ ಸರ್ವತಾ ಉಪ ಆಚಾರ್ಯರ ಅಪ್ಪಣೆ ಇದೆ, ಆದ್ರಿಂದಾಗಿನೇ ಅವರಿಗೆ ಇದೆಲ್ಲ ಅನಿರೀಕ್ಷಿತ, ಅವರಿಗೆ ಅನಿರೀಕ್ಷಿತ ಅನಿಸಲೇ ಇಲ್ಲ. ಆಚಾರ್ಯರ ಬಗ್ಗೆ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಶ್ರೀತೀರ್ಥರಿ ಮಾತನ್ನು ಹೇಳ್ತಿದ್ದಾರೆ. ಸಾಕ್ಷಾತ್ ಶಿಷ್ಯರಾಗಿ ಅನುಭವಕ್ಕೆ ಬಂದಿದೆ ಅವರಿಗೆ, ಆಯಿತು ಅಂತ ಒಪ್ಪಿಕೊಂಡ್ರ. ಆದರೆ ಅವರು ಕರಾರೇನು, ಯತಿಗಳಾಗಿದ್ದೇವೆ ಆಡ್ತೇವೆ ಹೊರತು ಯತ್ಯಾಶ್ರಮ ಬಿಟ್ಟಲ್ಲ. யத்தாசிரமம் விட்டு நான் ராஜ்யாளர் சாத்தியம் இல்ல, யத்தாசிரமத்திலே ராஜ்யபாரம் பண்ண மாட்டேன். இது முதல்ல கராறு. எரடனே கராறு, நான் தற்காலக்கிரரை ஹொர்த்து பூர்த்தியாகி ராஜ்யம் ஒப்போதில்ல. ಶಾಶ್ವತ ಇರಲಿಕ್ಕೆ ಬಂದವರು ನಾವಲ್ಲ, ನಾವು ಒಂದು ಹಂತದವರೆಗೆ ಮಾತ್ರ ಮಾಡ್ತೇವೆ ಅಂತ ಹೇಳಿದಾಗ ಅವರು ಒಪ್ಕೊಂಡ್ರು. ಹೇಳಿದ್ರಂತೆ, ಸ್ವಾಮಿ ಅಷ್ಟು ಮಾಡಿದ್ರು ನಮಗೆ ಅನುಗ್ರಹನೇ. ಯಾಕೆ, ಮಹಾರಾಣಿಗೆ ಗರ್ಭಿಣಿಯಾಗಿದ್ಲು, ಈ ರಾಜ ಸತ್ತಿದ್ದ, ಆದ್ರಿಂದ ಅವಳು ಹೆತ್ತು ಮಗು ವಯಸ್ಸಿಗೆ ಬರೋವರೆಗೂ ತಾವಿರಬೇಕು, ಆಮೇಲೆ ಅವಶ್ಯವಾಗಿ ತಾವು ಮಗು ಕೊಡಬಹುದು ಅಂತ ಹೇಳಿದ ತಕ್ಷಣ ಒಪ್ಕೊಂಡ್ರು. ನಾರಾಯಣ ತೀರ್ಥ ಎಷ್ಟು ಉದಾರಿಗಳು ಯೋಚನೆ ಮಾಡಿದ್ರು, ಈ ಕರಾರಾಗ್ತಿದ್ರು. ನನಗೆ ಪರ್ಮನೆಂಟ್ ಕೊಡೋದಾರು ತಗೋತೇನೆ ಹೊರತು ಮಧ್ಯ ಮಧ್ಯ ಯಾರು ತಗೊಳ್ಳೋದಿಲ್ಲ ಅಂತ ಹೇಳ್ಬಿಡ್ತೀವಿ. ಯಾಕೆ ರಿಸ್ಕಿ ಅದು, ಒಂದು ಎಂತ ಪದ್ಧತಿ ಇದೆ. ಇವತ್ತು ನಡೀತಿರೋದು ಹಾಗೆ ತಾನೇ, ಪರ್ಮನೆಂಟ್ ಕೊಟ್ಟರೆ ಮಾತ್ರ ಸಾಧ್ಯ, ಇಲ್ಲವಾದ್ರೆ ಸಾಧ್ಯ ಇಲ್ಲ ಅಲ್ಲಿಲ್ಲ. ನಾನು ತಾತ್ಕಾಲಿಕ ಮಾತ್ರ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಎಷ್ಟು ಅದ್ಭುತವಾದಂತ ವೈರಾಗ್ಯ ಅಂತೇಳಿ ಗುರಿ ಇತ್ತ. ಆದ್ರಿಂದ ಮಾಡಕ್ ಹೊರಟು, ಬಹುಶಃ ಇಡೀ ಹಿಸ್ಟ್ರಿ ಒಳಗೆ ಇನ್ನೊಂದು ಸಿಗೋದೇ ಇಲ್ಲ, ನರಹರ್ತಿರ್ಥ ಅಂತ ಕೆಲಸ ಮತ್ತೊಂದು ಸಿಗೋದೇ ಇಲ್ಲ. ಯತಿಗಳು ಆಗಿದ್ದವರಿದ್ದಾರೆ, ಮಧುರಾಜರಾಗಿದ್ದ ಅವನ ಯತಿಗಳಾಗಿರ್ಬೋದು, ಏನೋ ದೊಡ್ಡದಲ್ಲ. ಅಥವಾ ಯತಿಗಳಾಗಿ ಯತ್ಯಾಶ್ರಮ ಬಿಟ್ಟು ಏನೋ ಆಗಿರ್ಬೋದು, ಅದು ಇರಬಹುದು. ಅದು ಯತಿಯಾಶ್ರಮದಲ್ಲಿದ್ದು ರಾಜ್ಯಭಾರವನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಿ 12 ವರ್ಷಗಳಷ್ಟು ದೀರ್ಘಕಾಲ, ಒಂದು ದಿವಸ ಎರಡು ದಿವಸ, 12 ವರ್ಷ ದೀರ್ಘಕಾಲ ರಾಜ್ಯಭಾರ ವಹಿಸಿದ್ದಂತ ವಿಚಿತ್ರವಾದಂತಹ ಹಿರಿಮೆ ನರಹರಿ ತೀರ್ಥರದಾಯಿತು. ಆ ರೀತಿ ನಡೆದು ಅತ್ಯಂತ ಈ ಕಾಲದಲ್ಲಿ ಇದೆಲ್ಲ ಹಿಸ್ಟ್ರಿ ಟ್ಯಾಲಿ ಆಗುತ್ತೆ, ಬಹಳ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ, ಇವತ್ತು ಅಲ್ಲಿ ಒರಿಸ್ಸಾ ಪ್ರಾಂತದ ಹಿಸ್ಟ್ರಿ ಆಫ್ ಒರಿಸ್ಸಾ ಅಂತಾನೆ ಪುಸ್ತಕ ಇದೆ, ಹಿಸ್ಟ್ರಿ ಆಫ್ ಒರಿಸ್ಸಾ ಪುಸ್ತಕ ಇದೆ, ಹಿಸ್ಟ್ರಿ ಆಫ್ ಕಲಿಂಗ ಅಂತ ಪುಸ್ತಕ ಇದೆ. ಅದರಲ್ಲಿ ಆಗಿನ ಕಾಲದ ಎಲ್ಲ ಶಾಸನಗಳನ್ನು ಸ್ಟಡಿ ಮಾಡಿಕೊಂಡು ಹೇಳುತ್ತಾರೆ. ಇಟ್ ವಾಸ್ ಅ ಬಿಗ್ ಗ್ಯಾಪ್, ಆ ಡೈನೆಸ್ಟಿ ಗ್ಯಾಪ್ ಅಂದ್ಬಿಟ್ಟು ಆ ಗ್ಯಾಪಲ್ಲಿ ನರಹರಿ ತೀರ್ಥರು ಹೋಗಿದ್ದಾರೆ. ಆಗ ಅಲ್ಲಿ ಹೋದವರೇ ರಾಜ್ಯಭಾರ ನಡೆಸಿದ್ದಾರೆ, ಅಪೂರ್ವ ರೀತಿ ರಾಜ್ಯಭಾರ ಮಾಡಿದ್ದಾರೆ. ಏನೋ ಒಂದು ಉದ್ದೇಶ ಏನೋ ಒಂದಿದೆ, ಆ ಕಾಲಕ್ಕದ ಕಾಟಾಚಾರಕ್ಕೆ ಮಾಡಿದ್ದಲ್ಲ, ರಾಜ್ಯ ಸುವ್ಯವಸ್ಥಿತವಾಗಿ ಇಟ್ಟಿದ್ದಾರೆ. ಅದು ಯಾವ ಮಟ್ಟಕ್ಕೆ ಹೋಯಿತು ಅಂತ ಕೇಳಿದರೆ, ಒಂದು ಹಂತದಲ್ಲಿ ಯುದ್ಧ ಮಾಡೋ ಪ್ರಸಂಗ ಬಂತಂತೆ. ಶತ್ರುಗಳು ಯುದ್ಧ ಧಾವಿಸಿಯೇ ಬಂದುಬಿಟ್ರು. ಆಗ ಸ್ವತಃ ಯುದ್ಧ ಮಾಡಿದ್ರಂತೆ, ಯತಿಗಳಾಗಿದ್ದು ಪೀಠಾಧೀಶರಾಗಿ ಯುದ್ಧ ಮಾಡಿದ್ರು ಅಂತ ಹೇಳಿದ್ರೆ ಬಹಳ ಬಹಳ ಆಶ್ಚರ್ಯ. ನರಹರಿ ತೀರ್ಥರು ಎಷ್ಟು ಫಿಸಿಕಲಿ ಸ್ಟ್ರಾಂಗ್ ಇದ್ರು, ಇಂಟೆಲೆಕ್ಚುಲಿ ಎಷ್ಟು ಗ್ರೇಟ್ ಇದ್ರು, ಮೆಂಟಲಿ ಎಷ್ಟು ವಿಲ್ ಪವರ್ ಇತ್ತು ಅನ್ನೋದಕ್ಕೆ ಸಾಕ್ಷಿ. ಅದೆಲ್ಲ ಆಧಾರ ಆಚಾರ ಹೇಳಿದ್ದಾರೆ. ಇದೊಂದೇ, ಅದಕ್ಕೇನೆ ನಾವು ಮೂಲದಲ್ಲಿ ಒಂದು ಖಚಿತವಾದಂತಹ ವಿಶ್ವಾಸ ಇದ್ರೆ, ಅನನ್ಯಾಸ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತಿ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹ. ನಿತ್ಯಾಭಿಯುಕ್ತ ಅದು ಪದ, ಅನನ್ಯ ಒಂದು, ನಿತ್ಯಾಭಿಯುಕ್ತ ಒಂದು, ಎರಡಿದ್ದವರಿಗೆ ಕೆಲಸ ಆಗುತ್ತೆ. ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿದ್ರೆ, ನರಹರಿ ತೀರ್ಥರ ಸಾಧನೆಯನ್ನ ಅದು ಪ್ರೆಸಿಡೆನ್ಸ್ ಹೊಂದಿದ್ದರೆ ಅವ್ರು ಮಾಡಿದರೆ ನಾವು ಮಾಡಬಹುದು ಅಂತ ಹೇಳ್ಬೋದಾಗಿದೆ. ಇವರೊಬ್ಬರದ್ದು ಪ್ರೆಸಿಡೆನ್ಸೇ ಇಲ್ಲ, ಅದಕ್ಕೆ ಹಿಸ್ಟ್ರಿಯಲ್ಲೇ ಪ್ರೆಸಿಡೆನ್ಸ್ ಇಲ್ಲ, ಪುರಾಣ ಕಾಲದಲ್ಲೂ ಇಲ್ಲ. ನೆನಪಿರಬೇಕು, ಪುರಾಣ ಕಾಲದಲ್ಲೂ ಕೂಡ ಯತಿಗಳಾಗಿ ಗೈಡ್ ಮಾಡಿದವರಿದ್ದಾರೆ ಹೊರತು ಯತಿಗಳಾಗಿ ರಾಜ್ಯಭಾರ ಮಾಡಿದವರು ಯಾರೂ ಇಲ್ಲ. ಇವರೊಬ್ಬರೇ ಒಬ್ರು, ಯುನೀಕ್ ಅಂದ್ರೆ ಯುನೀಕ್. ಆ ಕೆಲಸವನ್ನ ಅದು ಮಾಡಲಿಕ್ಕಿದ್ದ ಒಂದೇ ಒಂದು ಧೈರ್ಯ ಆಚಾರ್ಯರ ಪರಮಾನುಗ್ರಹ. 12 ವರ್ಷಗಳ ದೀರ್ಘಾವಧಿಯ ಕಾಲ ಅಲ್ಲಿತ್ತು, ಯುದ್ಧದಲ್ಲಿ ಗೆದ್ರು, ಅದಕ್ಕೆಲ್ಲದಕ್ಕೂ ಶಾಸನ ಮಾಡ್ತಾ ಹೋಗ್ತಾರೆ. ಬಹುಶಃ ನಮ್ಮ ಇಡೀ ಇದರೊಳಗೆ ಐತಿಹಾಸಿಕ ಪ್ರಜ್ಞೆ ಭಾರಿ ಕಡಿಮೆ ಅಂತ ನಾವು ಕೇಳಿದ್ದೇವೆ. ಭಾರತೀಯರಿಗೆ ಭಾರಿ ಕಡಿಮೆ, ಮಾಧ್ವರಿಗೆ ಭಾರಿ ಕಡಿಮೆ, ಇನ್ನೂ ಕಡಿಮೆ ಅಂತ ನಮಗೆ ಗೊತ್ತು. ಆದರೆ ಗ್ರೇಟ್ ಎಕ್ಸೆಪ್ಷನ್ ನರಹರಿ ತೀರ್ಥ. ಕಾಲಕಾಲಿಕ ಶಿಲಾಶಾಸನಗಳು ಅವೆಲ್ಲ ಎಲ್ಲೆಲ್ಲ ತಾಮ್ರಶಾಸನಗಳು, ಶಿಲಾಶಾಸನಗಳು ದೊಡ್ಡ ದೊಡ್ಡ ಬಂಡೆಗಳ ಮೇಲೆ ಶಾಸನ ಬೆಳೆಸಿಬಿಟ್ಟಿದ್ದಾರೆ. ಬೇರೆ ಮತ್ತೊಂದು ಆ ರೀತಿ ಇದ್ದರೆ ಆ ಬಂಡೆಗಳಿಗೆ ಸ್ವರ್ಣಾಲಂಕಾರ ಮಾಡಿಬಿಟ್ಟಿರೋ. ಮತ್ತು ಶ್ರೀಕೂರ್ಮಮ್ಮ ಅಂತ ನರಹರಿ ತೀರ್ಥರಿಗೂ ಅದಕ್ಕೂ ಭಾರಿ ಗಟ್ಟು. ಸೀತಾ ಲಕ್ಷ್ಮಣ ರಾಮದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ, ದೊಡ್ಡ ನರಸಿಂಹದೇವರಿದ್ದಾರೆ. ಇದೆಲ್ಲ ಯೋಚನೆ ಮಾಡಿದರೆ ಆಚಾರ್ಯರ ಶಿಷ್ಯರಾಗಿ ಬಹುಶಃ ಒಂದೇ ದಾಖಲೆ, ಆಚಾರ್ಯ ಸಾಕ್ಷಾತ್ ಶಿಷ್ಯರು ಅತಿ ಹೆಚ್ಚು ಮೂರ್ತಿ ಪ್ರತಿಷ್ಠಾಪನೆ ಮಾಡಿರೋದು ಮತ್ತೆ ನರಹರಿ ತೀರ್ಥರೇ. ಅದು ಇನ್ನೊಂದು ಗ್ರೇಟ್ನೆಸ್ ಆಚಾರ್ಯರ ಕಾಲಕ್ಕೇನೆ ಪ್ರಥಾ. ಇನ್ನೊಂದು ಬಹಳ ಗಮನಿಸಿರಬೇಕು ಆಚಾರ್ಯರ ಬಗ್ಗೆ, ಅವರಿದ್ದ ನಿಷ್ಠೆಗೆ ಮುಂದೆ ಹೇಳ್ತೀನಿ ಅದನ್ನ. ಅಷ್ಟೆಲ್ಲ ಮಾಡಿಕೊಂಡು 12 ವರ್ಷ ಮುಗಿತು. ಅವ ಕುಮಾರ ಹುಟ್ಟಿದ, ಅವನಿಗೆಲ್ಲ ಕಾಲಕಾಲಕ್ಕೆ ಉಪನಯ ಸಂಸ್ಕಾರ ನಡೆಸಿ ಅವನಿಗೆ ಟ್ರೈನ್ ಅಪ್ ಪೂರ್ಣ ಮಾಡಿದ್ರು. ಒಂದು ಸ್ಟೇಜ್ ಒಳಗೆ ಮಾಡಿ ಆ ಕಾಲ ಮುಗಿತು. ಕಾಲ ಮುಗಿದ ತಕ್ಷಣ ನಾವೇನು ಹೊರಡುತ್ತೇವೆ ಅಂತ ಹೇಳಿಬಿಟ್ಟು, ನಾವೇನು ಹೊರಡುತ್ತೇವೆ, ನಮ್ಮ ಕಾರ್ಯ ಮುಗಿದಿದೆ, ಈಗ ನಿಮ್ಮ ಕರಾರಿನಂತೆ ನಾವು ಹೊರಡಬೇಕು ಅಂತ ಹೇಳಿದ ತಕ್ಷಣ ಆ ಜನಗಳಿಗೆ ಭಾರಿ ಗೌರವ, ಭಾರಿ ಆಧಾರ, ಯಾವ ಎಲ್ಲ ರೀತಿಯಲ್ಲೂ ಅವ್ರ ಗೌರವ ಮತ್ತೆ ಕೇಳಿದ್ರು. ಇಲ್ಲ, ಇರಕ್ಕೆ ಆಗೋದಿಲ್ಲ ಅಂತ ಹೇಳಿದರು ಅವರು. ಆಯಿತು ಅಂತ ಹೇಳಿ ದಯವಿಟ್ಟು ಯಾರು ನಮ್ಮಿಂದ ಕಾಣಿಕೆ ಸ್ವೀಕಾರ ಮಾಡಬೇಕು ಅಂತ ಹೇಳಿದರು. ಏನಾದ್ರು ಕಾಣಿಕೆ ಸ್ವೀಕಾರ ಮಾಡಬೇಕು, ಇಷ್ಟು ದಿವಸ ಇದ್ದಿದ್ದಕ್ಕೆ ಒಂದು ಗುರುತಾಗಿ ಸ್ವೀಕಾರ ಮಾಡಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಅದು ಆಚಾರ್ಯರಿಗೆ ಆತ ಹೇಳಿದ, ದಯವಿಟ್ಟು ನಮ್ಮ ಪ್ರಾಣ ಉಳಿಸಿದ್ದೀರಿ, ಹಳೆಯಲ್ಲಿ ಏನ್ ಬೇಕಾದ್ರೆ ಕೇಳಿ ಕೊಟ್ಬಿಡ್ತೇನೆ ಅಂತ ಹೇಳಿದಲ್ಲ. ಮತ್ತೆ ಸೂರ್ಯ ಅದವಾನೇನ ರಾಯರಿಗೆ ಏನಾದ್ರು ತಗೋಬೇಕು ಅಂತ ಕೇಳಿದ್ನಲ್ಲ, ಆ ರೀತಿಯಲ್ಲಿ ಏನಾದ್ರು ಕೊಡಿ ಇವರೇ ಕೇಳೋ ಕಾಲದಲ್ಲಿ ಇದ್ರೆ ತಪ್ಪಾಗತ್ತೆ, ಇಷ್ಟು ದಿವಸ ಮಾಡಿದ್ದು ಏನಾದ್ರು ಕೊಟ್ಬಿಡಿ ಕಳಿಸಿ ಅಂತ ಕೇಳಿದ್ದಲ್ಲ, ಅವರಾಗಿ ಪ್ರಾರ್ಥನೆ ಮಾಡಿದರು. ಅದೇ ಮಾ ಫಲೇಶು ಕದ, ಫಲ ಅದಾಗಿ ಬಂದ್ರೆ ಅದು ದೊಡ್ಡ ಅನುಗ್ರಹ ಇದ್ದಾಗ, ನಾವಾಗಿ ಕೇಳಿದ್ರೆ ಭಾರಿ ತಪ್ಪು. ಅದಕ್ಕೆ ಅವರು ಕೇಳಿದಾಗ ಹೇಳಿದ್ರಂತೆ, ಇನ್ನೇನು ಬೇಡ, ನಿಮ್ಮ ಭಂಡಾರದಲ್ಲಿ ಸೀತಾರಾಮ ಲಕ್ಷ್ಮಣ ಸಮೇತ ವಿಗ್ರಹಗಳು ಉಂಟು, ಅದನ್ನು ನಮಗೆ ಕೊಡಬೇಕು ಅಂತ ಹೇಳಿದ ತಕ್ಷಣ ಅವ್ರು ಇನ್ನೇನಾದ್ರು ಕೇಳಿದೆ, ಏನು ಅಷ್ಟು ಸಾಕು, ಮೂರ್ತಿಗಳ ಬೆಲೆ ಯಾರಿಗೆ ಗೊತ್ತಿರ್ತದೆ, ಅದು ಆಂಟಿಕ್ ವ್ಯಾಲ್ಯೂ ಮಾರಾಟ ತಗೊಳ್ಳೋದ್ರೆ ವ್ಯಾಲ್ಯೂ ಇರ್ತದೆ, ಅದಕ್ಕೂ ವ್ಯಾಲ್ಯೂ ಇರೋದು. ಮನೆಯಲ್ಲಿರೋ ಮೂರ್ತಿನ ಕ್ಯಾರಿ ಅಂತ ಕೇಳೋರು, ಎಷ್ಟೋ ಮೂರ್ತಿಗಳಿರುತ್ತೆ ಪಾಪ, ಯಾರೋ ಇರಬೇಕು ನೋಡಿರ್ಬೇಕಾದ್ರೆ ಎಲ್ಲ ಹೋಗ್ಬಿಟ್ಟು ಏನು ನೋಡಿರ್ಬೇಕಾರೆ ಇವೆ ಅಂತ ಕೇಳ್ತಿರ್ತಾರ ಪಾಪ. ಏನು ಕಣ್ಣೆತ್ತಿ ನೋಡಿ ಪುಸ್ತಕ ನೋಡೋದಿಲ್ಲ, ದೇವರು ನೋಡೋದಿಲ್ಲ ಅಂತ ಕಾಲ. ದೇವರು ನೋಡೋದಿಲ್ಲ, ವೇದವ್ಯಾಸ ದೇವರು ಬೇಡ, ಸಾರಿಗ್ರಾಮಾದಿಗಳು ಬೇಡ ಅಂತ ಜನ ಇರ್ತಾರೆ. ತಗೊಳ್ಳಿ ಅಂತ ಹೇಳಿದ್ರು, ತಗೊಂಡು ಅಲ್ಲಿಂದ ಹೊರಟ್ರಂತೆ. ಆಚಾರ್ಯರು ಕೊಡಲಿಕ್ಕೆ ಧಾವಿಸಿ ಬರ್ತಾ ಇರ್ತಾರೆ. ಉಡುಪಿಗೆ ಆಚಾರ್ಯರು ಬಂದ, ಆಚಾರ್ಯ ಕಾಲಕ್ಕೆ ಉಡುಪಿಯಲ್ಲಿ ಇದ್ದಾರೆ ಆಚಾರ್ಯ, ಅಲ್ಲಿಗೆ ಬಂದು ಎಲ್ಲಿಯ ಒರಿಸ್ಸಾ ಎಲ್ಲಿಯ ಉಡುಪಿ, ಎಷ್ಟು ಲಾಂಗ್ ಡಿಸ್ಟೆನ್ಸ್ ಅದು. ಆ ಮೂರ್ತಿಗಳನ್ನು ಯಾಕೆ ತರಬೇಕು ಅಂತ ಹೇಳಿದ್ರು ಆಚಾರ್ಯರು ಅಂದ್ರೆ, ಅದು ಈ ಕಾಲದ ಮೂರ್ತಿ ಅಲ್ಲ, ಸ್ವತಃ ರಾಮದೇವರೇ ಮಾಡಿಸಿದ ಮೂರ್ತಿ ಅಂತ. ಚತುರ್ಮುಖ ಬ್ರಹ್ಮದೇವರು ಪೂಜೆ ಮಾಡಿದ ಮೂರ್ತಿಗಳು, ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರು ಹುಟ್ಟಿ ಪೂಜೆ ಮಾಡಿದ ಮೂರ್ತಿಗಳು ಅನ್ನೋದು ಮೊದಲೇ ಅದು. ವಿಶ್ವಕರ್ಮ ನಿರ್ಮಾಣ ಮಾಡಿದಂಥ ಮೂರ್ತಿಗಳು, ಬ್ರಹ್ಮದೇವರು ಪೂಜೆ ಮಾಡಿದ ಮೂರ್ತಿಗಳು, ಮತ್ತೆ ಚತುರ್ಯುಗ ಮೂರ್ತಿ ಅಂತ ಕರೀತಾರೆ. ನಾಲ್ಕು ಯುಗದಲ್ಲೂ ಪೂಜಿತವಾದ ಮೂರ್ತಿ, ಆದ್ದರಿಂದ ಮೂಲರಾಮದೇವರಿಗೆ ಸೀತಾದೇವಿಗೆ ಅಷ್ಟು ಮಹತ್ವ ಇರತಕ್ಕಂಥದ್ದು ಆ ಕಾರಣ. ಸ್ವತಃ ರಾಮದೇವರೇ ಅದನ್ನಿಟ್ಟು ಹನುಮಂತ ದೇವರಿಗೆ ಕೊಟ್ಟಿರುತ್ತೆ. ಅನೇಕ ಕಥೆಗಳು ಬರುತ್ತಾರೆ ಸುಳಾದಿಗಳಲ್ಲಿ, ಅನೇಕ ಗ್ರಂಥಗಳೆಲ್ಲ ಹೇಳ್ತಾರೆ. ಮುಂದೆ ಅದು 2-3 ವರ್ಷ ಉಂಟು. ಅದಕ್ಕೆ ಮುಂದೆ ಹನುಮಂತ ದೇವರು ಭೀಮಸೇನ ದೇವರಿಗೆ ಕೊಟ್ಟರು, ಸೌಗಂಧಿಕ ಪುಟದಲ್ಲಿ ಹೋದ ಕಾಲಕ್ಕೆ ಭೀಮಸೇನ ದೇವರಿಗೆ ಕೊಟ್ಟರು. ಅದು ಮುಂದೆ ಕ್ರಮವಾಗಿ ಬಂದು ರಾಜ್ಯದ ಆಸ್ಥಾನದಲ್ಲಿ ಸೇರಿಕೊಂಡು ಪೂಜೆಯಿಂದ ನಿಂತಿ. ಅದರಿಂದ ಆಚಾರ್ಯ ಮತ್ತೆ ಒಪ್ಪಿಸ್ಲಕ್ಕೆ ಬಂದು ಭೀಮರೂಪದಲ್ಲಿ ಹನುಮದ್ ರೂಪದಲ್ಲಿ ಪೂಜೆ ಮಾಡಿದ್ರು, ಭೀಮರೂಪದಲ್ಲೂ ಪೂಜೆ ಮಾಡಿದ್ರು, ಮಧ್ಯ ರೂಪದಲ್ಲೂ ಪೂಜೆ ಮಾಡ್ತಾರೆ. ಅಂದ್ರೆ ಅವತಾರ ಚತುರ್ಯುಗ ಮೂರ್ತಿ, ಅವತಾರ ತ್ರಯ ಪೂಜಿತವಾದ ಮೂರ್ತಿ, ಇದು ಭಾರಿ ವಿಶೇಷ. ಅವತಾರ ತ್ರಯ ಪೂಜಿತವಾದ ಮೂರ್ತಿ ಆದ್ದರಿಂದ ಅಷ್ಟು ಮಹಿಮೆ. ಅದಕ್ಕೆ ಆಚಾರ್ಯ ಉಡುಪಿಯಲ್ಲಿದ್ದಾರೆ, ಅಲ್ಲಿಗೆ ತಗೊಂಡು ಬಂದು ಅರ್ಪಿಸ ಮಾಡಿದರೆ ಆ ತಂದುಕೊಟ್ಟ ದಿವಸನ ಉತ್ಥಾನ ದ್ವಾದಶಿ ಅಂತ ಕರೀತಾರೆ. ಉತ್ತ ತುಳಸಿ ವಿವಾಹ ಅವತ್ತು ಸಾಯಂಕಾಲ ತಂದುಕೊಟ್ಟರು. ಇದು ಅರ್ಥ ಮಾಡಿಕೊಂಡ್ರೆ ಸಾಯಂಕಾಲ ರಾಮದೇವರು ಬಂದ ದಿವಸ ಅದು. ವಿಜಯದ ಸುಳಾದಿಯಲ್ಲೂ ಕೂಡ ಅವತ್ತು ಬಂದರು ಅಂತ ಸ್ಪಷ್ಟ ಹೇಳ್ತಾರೆ, ವಿಜಯದಾಸರ ಮಾತನ್ನು ಹೇಳ್ತಾರೆ, ಅರ್ಪಣೆ ಮಾಡ್ತಾರೆ. ಅವತ್ತಿನಿಂದ ಶ್ರೀಮದ್ ಆಚಾರ್ಯ ಅನೇಕ ವರ್ಷಗಳ ಕಾಲ ಅದು ಪೂಜೆ. ಆಚಾರ್ಯ ಮೂರ್ತಿಗಳೇ ಬೇಕಿಲ್ಲ, ಅಪ್ರತಿಕಾಲಂಬನರು ಅಂತೇಳಿ ದೊಡ್ಡ ದೊಡ್ಡ ಭಕ್ತರಿಗೆ ಅಪ್ರತಿಕಾಲ ಪ್ರತೀಕನೇ ಬೇಕಿಲ್ಲದವರು ಅಂತ ಕರೀತಾರೆ. ಇಡೀ ಒಂದು ಪರಂಪರೆಗೆ ಬೇಕಷ್ಟೇ, ಪರಂಪರೆಗೆ ಉದ್ಧಾರಕ್ಕೋಸ್ಕರ ತೋರಿಸಿದ್ದೆ ಹೊರತು ಬೇರೆ ಅಲ್ಲ. ಅದು ಸ್ವತಃ ತಾವು ಪೂಜೆ ಮಾಡಿ ಅನಂತರ ಪದ್ಮನಾಭ ತೀರ್ಥರಿಗೆ ಕೊಡ್ತಾರೆ. ಅದೆಲ್ಲ ಕಥೆಗೆ ಅದಕ್ಕೆ ಆಧಾರ ಇಲ್ಲ. ಅದಕ್ಕೆ ಅದೇನಾಗುತ್ತೆ ಅಂತ ಕಥೆಗಳು ಅಂತ ಕೇಳಿದರೆ, ಕೆಲವರೆಲ್ಲ ಅದನ್ನ ಗ್ರೇಟೆಸ್ಟ್ ಅಂತ ಹೇಳ್ಕೊಂಡ್ಬಿಡ್ತಾರೆ. ರಾಜ್ಯಕಾಲ ಇರೋದಿಲ್ಲ, ಗ್ರೇಟೆಸ್ಟ್ ಅಂತ ಹೇಳ್ಕೊಂಡ್ಬಿಡ್ತಾರೆ. ಬಂದರು ಅವೆಲ್ಲ ವ್ಯವಸ್ಥೆ ಕೇಳಕ್ಕೆ ಬಂದರು, ಆಮೇಲೆ ಓಡೋಗ್ಬಿಟ್ರು, ಏನೋ ಕಥೆಗಳು ಹೇಳ್ತಾರೆ. ಅವೆಲ್ಲ ಒಂಥರ ಲೋಯ ಅನಂತರದಲ್ಲಿ ಕಲ್ಪನೆಗಳಷ್ಟೇ, ಅಂತ ಆಧಾರ ಯಾವುದು ಸಿಗೋದಿಲ್ಲ ಅದಕ್ಕೆ. ಮತ್ತೆ ತಾವು ಹೇಳೋದೇನಂತ ಕೇಳಿದ್ರೆ, ಯಾವಾಗ ಹೊಡ್ಕೊಂಡು ತಗೊಂಡು ಬಂದ್ಬಿಟ್ರು ಇವರು, ಆಗ ಕೋಶಾಗಾರಕ್ಕೆ ಬೆಂಕಿ ಬಿತ್ತು, ತಕ್ಷಣ ಗಾಬರಿ ಆಯಿತು. ಆ ಬ್ರಾಹ್ಮಣನ ಕೆಲಸ ಅನ್ಕೊಂಡ್ರು ಪಾಪ, ಇಸ್ಕೊಬರ್ಲಕ್ಕೆ ಬಂದ್ರು, ಕೊಡದ ಹೋದಾಗ ಅಟ್ಯಾಕ್ ಮಾಡಿದ್ರು, ತಪ್ಪಿಸ್ಕೊಂಡ್ಬಿಟ್ಟು ಏನೋ ಹೇಳ್ತಾರೆ ಅವೆಲ್ಲ ಕೂಡ. ಅಷ್ಟು ದಿವಸ ರಾಜ್ಯಾಡದಲ್ಲಿ ಅಟ್ಯಾಕ್ ಮಾಡಕ್ಕೆ ಯಾರು ಹೋಗ್ತಾರ? ಮತ್ತೆ ದೇವರು ಯಾವಾಗ ಅನಿಷ್ಟ ಮಾಡಿ ಹೋಗ್ತಾರ ದೇವರಿಗೆ? ಮತ್ತೆ ರಾಮದೇವರು ಬಂದು ಅದೇನು ಹೇಳಬೇಕಾಗಿದೆ, ರಾಮದೇವರದ್ದು ಸರಿ ಇತ್ತು, ಬಿಟ್ಟು ಬೆಂಕಿ ಹಚ್ಚಿತ್ತು ಅಂತ ಕೇಳಿದ್ರೆ, ರಾಮದೇವರು ಆಗಿದ್ರೆ ಮನೆ ಸಾವಿರ ಪಾದ ಪೂಜೆ ಬಂದಿರ್ತಾರೆ, ಹೋದ ತಕ್ಷಣ ಇರೋ ಮನೆ ಅನಾಹುತ ಆಗಿಬಿಟ್ರೆ ಸಾಗುಳ ಮಹಿಮೇಲೆ ಶಾಪನೋ ಅದು ಲೆಕ್ಕ ಆಗಿ. ಮುಂದೆ ಒಳ್ಳೇದಾಯ್ತು ಅಂತ ಹೇಳಬೇಕು, ಅವ್ರದ್ದು ಕೆಟ್ಟದಾಯ್ತು ಅಂತ ಹೇಳೋ ಸಾಧ್ಯತೆನೇ ಇಲ್ಲ. ನರತೀರ್ಥಿಂದ್ರೂ ಕೆಟ್ಟದಾಗೋದಿಲ್ಲ, ದೇವರಿಂದಂತೂ ಸರ್ವಥಾ ಸಾಧ್ಯ ಇಲ್ಲ. ಅವೆಲ್ಲ ಏನೋ ಜನಗಳು ಸಿನಿಮಾ ನಾಟಕ ನೋಡಿ ಕೆಲವೊಂದು ಜಾಯಿನ್ ಮಾಡಿಬಿಡ್ತಾರೆ. ಎಷ್ಟೋ ಮಹಿಮೆಗಳು ಅನಂತರ ಇನ್ನೊಬ್ಬರು ಪವಾಡ ಯಾವುದೋ ಸೇರಿಸಿಬಿಡ್ತಾರೆ, ಪವಾಡ ಆಗಿರೋದಿಲ್ಲ ಕೆಲಸರ್ತೆ. ದೊಡ್ಡ ತಪ್ಪನ್ನ ಜಾಣ ಒಳ್ಳೇದು ತಿಳ್ಕೊಂಡ್ಬಿಟ್ಟಿರ್ತಾರೆ ಅಷ್ಟೇ, ಹಾಗೆ ಮಾಡಬಾರದು. ಅವರು ಬಂದ್ರೆ ಅಷ್ಟೇನೆ, ಅನುಗ್ರಹ ಮಾಡಿ ಕೊಟ್ಟರು ಬಂದು ಅವ್ರು ಮನಸ್ಸು ಮಾಡಿದ್ರೆ ತಗೊಳ್ಳೋದೇನು ಅವ್ರಿಗೆ ಕಷ್ಟನೂ ಅಲ್ಲ. ಇವ್ರು ಮನಸ್ಸು ಬೇರೆ ಅನುಗ್ರಹ ಇರೋದಾಗಿದ್ರೆ ಇವ್ರು ಕೊಡೋದು ಬೇಕಾದ ಸಿಟಿವನೇ ಇರಲಿಲ್ಲ, ಅಲ್ಲಿ ಲಿಂಕ್ ಹಾಕೋ ಕಾರಣ ಇಲ್ಲ ಅದಕ್ಕೆಲ್ಲ. ಆಚಾರ್ಯ ಸ್ವತಃ ಪೂಜೆ ಮಾಡಿ ಪದ್ಮನಾಭ ತೀರ್ಥರಿಗೆ ಕೊಡ್ತಾರೆ. ಆಮೇಲೆ ಅದನ್ನ ಪದ್ಮನಾಭ ತೀರ್ಥರು ಅದನ್ನ ನರಹರಿ ತೀರ್ಥರಿಗೆ ಕೊಡ್ತಾರೆ. ಅದನ್ನ ನರಹರಿ ತೀರ್ಥರು ತಂದು ಕೊಟ್ರು ಪೂಜೆ ಮಾಡಿದ್ದಾಗಲೇನೆ, ಮೊದಲು ಪೂಜೆ ಮಾಡಿದ್ದಲ್ಲ ಅವರು. ಮತ್ತೆ ಅಂಗಡಿಯಿಂದ ತಂದುಕೊಟ್ಟು ಅವ್ರು ಪೂಜೆ ಮಾಡಿದಾಗಲ್ಲ, ಮತ್ತೆ ಪೂಜೆ ಮಾಡಿದ್ದ ಆಚಾರ್ಯರು. ಸನ್ನಿಧಾನ ಹೋಗೋದಿಲ್ಲ, ಯಾವುದು ದೇವರು ಮುಟ್ಟಿರ್ತಾರೆ, ಕೆಲವು ಮುಟ್ಟಿದ್ರೆ ಸನ್ನಿಧಾನ ಹೋಗಿಬಿಡುತ್ತೆ. ಕೆಲವಕ್ಕೆ ಸನ್ನಿಧಾನ ಸ್ವಯಂಯುಕ್ತ ಮೂರ್ತಿಗಳು ಸನ್ನಿಧಾನ ಯಾರು ಮುಟ್ಟಿದ್ರು ಹೋಗೋದಿಲ್ಲ. ಸ್ವಯಂಯುಕ್ತ ಪ್ರತಿಭೆಗಳಿಗೆ ಮತ್ತು ದೊಡ್ಡವರು ಆವಾಹನ ಮಾಡಿದ ಪ್ರತಿಭೆಗಳಿಗೆ ಯಾವ ಕಾಲಕ್ಕೂ ಸನ್ನಿಧಾನ ಹೋಗೋದಿಲ್ಲ. ಮುಟ್ಟಿದವರಿಗೆ ಅನರ್ಥ ಆಗ್ತದೆ ಅಷ್ಟೇ ಹೊರತು ಅದಕ್ಕೆ ಸನ್ನಿಧಾನ ಹೋಗೋದಿಲ್ಲ, ನೆನಪಿರಬೇಕು. ಆದ್ದರಿಂದ ಮುಂದೆ ಯೋಗ ಪೂಜೆ ಮಾಡೋ ಯೋಗನೇ ಇವರಿಗೆ ಬಂತು. ಇದಿಷ್ಟು ಒಂದು ಭಾಗ. ಸೊ ಇಡೀ ನಮ್ಮ ಇತಿಹಾಸದೊಳಗೆ ಮೂಲ ಸೀತಾರಾಮದೇವರನ್ನ ಶ್ರೀಮದ್ ಆಚಾರ್ಯರ ಆದೇಶದಂತೆ ಅತ್ಯಂತ ಕ್ರಮಬದ್ಧ ರೀತಿಯಲ್ಲಿ ತಂದೊಪ್ಪಿಸಿದಂತ ಹಿರಿಮೆ ನರಹರಿ ತೀರ್ಥರದು. ಅದು ಒಂದು ಭಾಗ. ಅನಂತರ ಎರಡನೇ ಭಾಗ ನರಹರಿ ತೀರ್ಥರದು ಈ ದಾಸ ಸಾಹಿತ್ಯವನ್ನ ಉಜ್ಜೀವನಗೊಳಿಸಿತ್ತು. ಕನ್ನಡದಲ್ಲಿ ಶ್ರೀಮದ್ ಆಚಾರ್ಯ ದ್ವಾದಸ್ತೋತ್ರ ಅಂತ ಹೇಳಿದ್ರೆ ರಾಗತಾಳಬದ್ಧವಾದಂತಹ ಅಪೂರ್ವವಾದ ಕೃತಿಯ ದ್ವಾದಸ್ತೋತ್ರ ಒಂದನ್ನೇ ಸುಮ್ಮನೆ ಸ್ತೋತ್ರ ರೂಪ ಹೇಳೋದಕ್ಕೂ ಬರುತ್ತೆ, ಸಂಗೀತಬದ್ಧವಾಗಿ ಹಾಡೋದಕ್ಕೆ ಬರುತ್ತೆ, ಸಂಗೀತಕಾರರು ಬೇರೆ ಬೇರೆ ರಾಗದಲ್ಲಿ ಹೇಳೋದಕ್ಕೆ ಬರುತ್ತೆ, ಮತ್ತೆ ಅದು ಒಂದೇ ಇದನ್ನು ಅನೇಕ ರಾಗದಲ್ಲಿ ಹೇಳೋದಕ್ಕೆ ಬರುತ್ತೆ. ಮತ್ತೆ ಅನೇಕ ವಿಧವಾದ ಸ್ತೋತ್ರದ ಅನೇಕ ಮುಖಗಳನ್ನು ತೋರಿಸಿಕೊಟ್ಟಿದ್ದು ದ್ವಾದಸ್ತೋತ್ರ. ಹೆಸರಿಗೆ ಸಣ್ಣ ಸ್ತೋತ್ರ, ಬರೀ 130 ಶ್ಲೋಕ ಅಷ್ಟೇ, ಹೆಚ್ಚಿಲ್ಲ. ಅಲ್ಲಿ 12 ಶ್ಲೋಕ ಸ್ತೋತ್ರ 12 ಅಧ್ಯಾಯ ಬೇಕಾದ್ರೂ ಕರಿಬಹುದು. ಅದರಲ್ಲಿ ಎಷ್ಟು ವೆರೈಟಿ ಆಚಾರ್ಯ ತೋರಿಸ್ತಾರೆ ಅಂದ್ರೆ, ಇಡೀ ಹರಿದಾಸ ಸಾಹಿತ್ಯಕ್ಕೆ ಉಗಮ ಹಾಡಿದ್ದೆ, ನಾಂದಿ ಹಾಡಿದ್ದೆ ದ್ವಾದಶ ಸ್ತೋತ್ರ. ಅದನ್ನು ಪ್ರಥಮ ಬಾರಿ ಕನ್ನಡದಲ್ಲಿ ಉಪಯೋಗಿಸಿದ್ದು ನರಹರಿತೀರ್ಥರು. ಇದು ಕನ್ನಡದವರು ಬಹಳ ಜನ ಗಮನಿಸಿಲ್ಲ. ಇವರು ಒರಿಸ್ತಾ ದೇಶದವರು, ಅವರು ಒರಿಯಾ ಭಾಷೆಯಲ್ಲಿ ಬರೀಬೇಕಾಯಿತು, ಕನ್ನಡದಲ್ಲಿ ಯಾಕೆ ಬರೆದ್ರು ಪ್ರಶ್ನೆ ಬರ್ತದೆ. ಅದು ತಪ್ಪದು, ಕನ್ನಡ ಅಲ್ಲಿವರೆಗೂ ಇತ್ತಾಗ ಹೇಳ್ತಾರೆ. ಇದು ಬಹಳ ಇಂಟ್ರೆಸ್ಟಿಂಗ್. ಅದು ಕಾವೇರಿಯಿಂದ ಗೋದಾವರಿವರೆಗೆ ಅಂತ ಹೇಳ್ತಾರಲ್ಲ, ಫ್ಯಾಕ್ಟ್ ಅದು. ಅಲ್ಲಿವರೆಗೂ ಕನ್ನಡ ಇದ್ದೇ ಇತ್ತು, ಅನಂತರ ಬೇರೆ ಭಾಷೆಗಳು ಬಂದೇ ಹೊರತು ಇಡೀ ದಕ್ಷಿಣ ಕನ್ನಡ ಭಾರತ ಪೂರ್ತಿ ಕನ್ನಡ ಇದ್ದ ಕಾಲ. ನಿಜವಾಗಲು ಕನ್ನಡಕ್ಕೆ ಹೋರಾಟ ಮಾಡಲು ನರಹರಿತೀರ್ಥನ ಭಾರಿ ಸ್ಮರಣೆ ಮಾಡಬೇಕು. ಅವರು ಒಬ್ಬ ಯತಿಗಳಾಗಿ ಪೀಠಾಧೀಶರಾಗಿ ಕನ್ನಡದಲ್ಲಿ ಕೃತಿ ಬರೆದವರು ಮೊದಲನೇ ಬಾರಿಗೆ ಅಂತ ಹೇಳಿದರೆ, ಕನ್ನಡಕ್ಕೆ ವಿಶಿಷ್ಟವಾದ ಹಿರಿಮೆ ತಂದುಕೊಟ್ಟಂತಹ ವ್ಯಕ್ತಿತ್ವ ನರಹರಿತೀರ್ಥರು. ಅದು ಏನು ಕನ್ನಡ ಪ್ರಚಾರದಲ್ಲಿ ಪ್ರೂವ್ ಆಗುತ್ತೆ. ಅದು ದಾಖಲೆಗಳು ಸಹ ಇದೆ. ಕನ್ನಡ ಅಷ್ಟು ವ್ಯಾಪಕವಾಗಿದ್ದಕ್ಕೆ ತುಂಬಾ ದಾಖಲೆಗಳು ಉಂಟು. ಮರಾಠಿಯಲ್ಲಿ ಕನ್ನಡ ಬಹಳ ಪ್ರಸಿದ್ಧ. ಮೊನ್ನೆ ಬಾಂಬೆಗೆ ಹೋದಾಗ ಹೇಳ್ತಿದ್ರು, ಹೋದ ವರ್ಷ ಹೋದಾಗ ಕೆಲವು ವರ್ಷಗಳಿಂದ ಬಾಂಬೆಯಲ್ಲಿ 35,000 ಕನ್ನಡ ಸ್ಕೂಲ್ ಇದ್ದದ್ದು, 35,000 ಅದನ್ನು ಬಿಟ್ಟುಕೊಂಡು ಅಲ್ಲಿ ಹೋಗಿ ಎಲ್ಲರೂ ಕನ್ನಡ ಮಾತಾಡ್ತಾರೆ. ಈಗಲೂ ಎಲ್ಲರೂ ಕನ್ನಡ ಮಾತಾಡ್ತಾರೆ, ರಿಕ್ಷಾದವರು, ಟ್ಯಾಕ್ಸಿಯವರು, ಯಾರು ಕೆಲಸ ಅಷ್ಟಾದ ಕನ್ನಡ ಬರೋದು. ಈಗ ಮೊದಲೆಲ್ಲ ಕನ್ನಡದಲ್ಲೇ ಇದ್ದಿದ್ದು. ಇನ್ನೊಂದು ಆ ಕಡೆಗೆ ಮುಂದೆ ಇನ್ನೊಂದಿದೆ, ವಾಸಿ ಅಂತ ಒಂದು ಊರಿಗೆ ಸ್ವಲ್ಪ ದೂರ ಹೋದ್ಮೆ ಅಲ್ಲಿ ಅವರು ಫೋನ್ ಮಾಡಿ ಇಲ್ಲಿ ಬರಬೇಕು ಅಂತ ಕನ್ನಡದವರಿದ್ದಾರೆ ಅಂತ ಕೇಳಿದ್ರೆ 300,000 ಇದ್ದೇವೆ ಅಂತ ಹೇಳಿದ್ರು. ಇವತ್ತು 300,000 ಇದ್ದೇವೆ ಕನ್ನಡದವರು ನಾವು ಅಂತ ಅಂದ್ರೆ, ಇವತ್ತಿಗೂ ಕನ್ನಡ ಕ್ರಮೇಣ ಕಡಿಮೆ ಆಗ್ತಿದೆ ಹೊರತು ಅದು ಬದಲಿದ್ದ ಕನ್ನಡ ಇದ್ದ ದಾಖಲೆ. ಅದಕ್ಕೆ ಕನ್ನಡದಲ್ಲೇ ನರಹರಿತೀರ್ಥರು ಬರೆದ್ರು. ಅನೇಕ ಕೃತಿಗಳು, 17 ಕೃತಿಗಳು ಸಿಕ್ಕಿವೆ ಅಂತ ಹೇಳ್ತಾರೆ. ಪ್ರಿಂಟ್ ಆಗಿರೋ 17 ಪ್ರಿಂಟ್ ಆಗಿಲ್ಲ, ಒಂದು 4-5 ಆಗಿದೆ ಅಷ್ಟೇ. 4-5 ಎಂತು ಮರುಳ ಆದೇ, ನಾನೆಂತು ಮರುಳ ಆದೇ, ಸಂತತ ಪೊರೆ ರಘುಕುಲ ತಿಲಕ, ಅವರ ಅಂಕಿತ ರಘುಪತಿ ಅಂತ ಮುಖ್ಯ ಅಂಕಿ ಬರೀತಾರೆ. ನೃಹರಿ ರಘುಪತಿ ರಘುಪತಿ ನೃಹರಿ ತಮ್ಮ ಹೆಸರು ಸೇರಿಸಿದ್ದಾರೆ. ನೃಹರಿ ರಘುಪತಿ ರಘುಪತಿ ಈ ರೀತಿ ಅಂಕಿತದಿಂದ ಸಿಕ್ಕಿರೋ ಹಾಡು. ಹರಿಯೇ ಇದು ಸರಿಯೇ ತಿನ್ನೊಂದೇವ್ರ ನಾಮ, ತಿಳಕೋ ನಿನ್ನೊಳಗೆ ನೀನೇ ಮರುಳೆ ಅಂತ ಒಂದು. ಇಷ್ಟು 3 ಪ್ರಧಾನವಾದ ಕೃತಿಗಳು ಸಿಕ್ಕಿರು. ಎಂತು ಮರುಳಾದೆ, ನಾನೆಂತು ಮರುಳಾದೆ, ಸಂತತ ಪೊರೆ ರಘುಕುಲ ತಿಲಕ, ಅದೊಂದು ರೀತಿ ಶರೀರಮಣ ಅಥವಾ ಚರಣ ತೊರಕುವುದು ಹೇಗಿನ್ನೂ ಇದ್ದಾಗ ಹೇಗೆ ಸಂಸಾರದಲ್ಲಿ ಮೋಹಿತರಾಗ್ತೇವೆ. ಮುಖ್ಯ ಸಾರಾಸಾರ ವಿವೇಕ ಜ್ಞಾನ ಇಲ್ಲದೇನೆ ನಿಸ್ಸಾರವಾದ ವಸ್ತುಗಳನ್ನ ಸಸಾರ ಅಂತ ಭಾವಿಸ್ತೇವೆ ಅಂತ ಹೇಳೋದಕ್ಕೆ ಎಂತು ಮರುಳಾದೆ ಅಂತ ಹೇಳ್ತಾರೆ. ಅಲ್ಲೇ ಒಂದು ತಮಾಷೆಯಾಗಿ ಮಾತಾಡುತ್ತಾರೆ. ಸತಿಯಡ ಬೈದರೆ ನಾ ಬೈವೆ, ಸಿರಿಪತಿಯನ್ನು ಬೈದರೆ ಕೇಳುತ್ತ ನಗುವೆ ಅಂತ ಹೇಳ್ತಾರೆ. ಯಾರು ತಮ್ಮ ಹೆಂಡತಿನ ಬೈದ್ರೆ ಏನು, ಅವನು ಬೈಲ ಕೊಟ್ಟರೆ ಹೊಡೆದೇ ಬಿಡ್ತಾರೆ, ಅಷ್ಟು ಮಟ್ಟಿಗೆ ಇದಾಗುತ್ತೆ. ದೇವರನ್ನು ಬೈದರೆ ಓರಿಬಿಡು ಅಂತ ಹೇಳಿದ್ರೆ ಸಿರಿಪತಿ ಯಾರಪ್ಪ, ಅವನ ಪಾಡಿಗೆ ಬಂದು ನೀನಾಗಿ ಟೆನ್ಷನ್ ಮಾಡ್ಕೊಂತಂದ್ರೆ ಕಳಿಸಿಬಿಡ್ತಾರಪ್ಪ. ಅಂದ್ರೆ ದೇವರ ಬಗ್ಗೆ ಕೇರೆ ಮಾಡೋದಿಲ್ಲ ಅಂಬೋದನ್ನ ಎಂತು ಮರುಳಾದೆ, ನಾನೆಂತು ಮರುಳಾದೆ ಅಂತ ಪೂರ್ವ ರೀತಿಯಲ್ಲಿ ಹೇಳ್ತಾರೆ. ತಿಳಕೋ ನಿನ್ನೊಳಗೆ ನೀನೇ ಮರುಳೆ, ಇನ್ನೊಬ್ರಿಗೆ ಹೇಳೋದಲ್ಲ, ತಿಳಕೋ ನಿನ್ನೊಳಗೆ ನೀನೇ. ಮನುಷ್ಯ ತಾನು ಮೊದಲು ಅರ್ಥ ಮಾಡ್ಕೊಂಡು ಮರಣ ಮಾಡ್ಕೊಂಡಿರ್ತಾನೆ ಗಟ್ಟಿಯಾಗೋದು ಅನ್ನೋದನ್ನ ಬಹಳ ಸ್ವಾರಸ್ಯವಾಗಿ ಹೇಳ್ತಾರೆ. ಹೀಗೆ ಅವರ ದೇವರ ನಾಮಗಳು ಸಂಖ್ಯೆ ಆ ಹೆಚ್ಚು ಎಲ್ಲ ನಮ್ಮನ್ನು ಕಳ್ಕೊಳ್ಳೋ ಅಭ್ಯಾಸ ಭಾರಿ ಇರೋದ್ರಿಂದ ಅಪ್ಪ ದುಡಿತಾನೆ ಮಗ ಕಡಿತಾನೆ ಅಂತಾರಲ್ಲ ಹಾಗಾಗಿಬಿಟ್ಟಿದೆ. ಅವ್ರು ಬರೆದು ಬರೆದು ಇಟ್ಟರು ಕಳ್ಕೊಂಡು ಕೂತಿದ್ದಾರೆ, ಆದ್ರಿಂದ ಎಷ್ಟು ಬರೋದು ಖಚಿತವಾಗಿ ಗೊತ್ತಾಗೋದೇ ಇಲ್ಲ. ಆದರೆ ಮುಂದುವರಿಲಿಕ್ಕೆ ಒಂದು ನಾಂದಿ ಹಾಡಿದಾಗಾಯ್ತು. ಮುಂದೆ ಜಯತೀರ್ಥರು ಬರೆದ್ರು, ಆಮೇಲೆ ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರಿಂದ ಸಾಕಷ್ಟು ಬೆಳೆದೋಯ್ತು. ಹೀಗೆ ಯಾವುದು ಯತಿಗಳು ಮಾಡಿದಾಗ ಮಹತ್ವ ಬರುತ್ತೆ. ನರಹರಿತೀರ್ಥರು ಯತಿಗಳಾಗಿ ಪೀಠಾಧೀಶರಾಗಿ ಮಾಡಿದ್ರಿಂದ ದಾಸ ಸಾಹಿತ್ಯ ಒಳ್ಳೆ ಮನ್ನಣೆ ಸಿಕ್ತದೆ. ಅದರಿಂದ ಮನ್ನಣೆ ಸಿಕ್ಕಿದ್ದ ಕಾರಣ ನರಹರಿತೀರ್ಥರು ಪ್ರವೇಶ ಮಾಡಿದ್ದು ಆಚಾರ್ಯರ ಒಂದು ವಿಶಿಷ್ಟವಾದ ಉಪದೇಶ. ಇದು ನರಹರಿತೀರ್ಥರ ಎರಡನೆಯ ಭಾಗ. ಅನಂತರ ಅವರ ಮೂರನೆಯ ಭಾಗ ಅಪೂ ಆ ಕಾಲದಲ್ಲಿ ಸಂಚಾರ ಮಾಡಿದ್ರು, ತುಂಬಾ ಸಂಚಾರ ಮಾಡಿದ್ರು. ಅವರು ಅನೇಕ ಊರುಗಳಿಗೆ ಸಂಚಾರ ಮಾಡಿದ ಕಾಲಕ್ಕೆ ಕರ್ನೂಲಿಗೆ ಹೋಗ್ತಾರೆ, ಚಿಕ್ಕೇರಡಿ ಅಂತ ಒಂದು ಆ ಊರಿಗೆ ಹೋಗ್ತಾರೆ, ಇನ್ನೊಂದು ನಾರಾಯಣ ದೇವರಿಗೆ. 3 ಊರುಗಳಲ್ಲಿ ಪ್ರಸಿದ್ಧಿ. ಆ ಶ್ರೀಕುರ್ಮ ಅಂತ ಭಾರಿ ಪ್ರಸಿದ್ಧ, ಅಲ್ಲಿ ಪ್ರತಿಷ್ಠಾಪನೆ ಮಾಡಿರೋ ದೇವರು ಇವತ್ತಿಗೂ ಭಾರಿ ಪ್ರಸಿದ್ಧ. ಏನ್ ನಡೀತೀಗ, ನರಹರಿತೀರ್ಥರು ಸಂಚಾರ ಕ್ರಮೇಣ ಚಿಕ್ಕೇರಡಿ ಅನ್ನೋ ಊರಿಗೆ ಬಂದು, ಈ ಊರು ಇದೆ ಇವತ್ತು. ಅಲ್ಲಿ ಬಂದ ಕಾಲಕ್ಕೆ ಅಲ್ಲಿ ಒಂದು ದೊಡ್ಡ ಪೊದೆ ಕಾಡು, ಇವತ್ತು ಕಾಡಿದ್ದಾಗಿತ್ತು ಹೊರಗಡೆ, ಅಲ್ಲಿ ಡ್ರೈ ಭೂಮಿ ಅದೆಲ್ಲ ಕೂಡ. ಅಲ್ಲಿ ಒಂದು ಪೊದೆಯೊಳಗೆ ಹುತ್ತದೊಳಗೆ ನಾನಿದ್ದೇನೆ ಪ್ರತಿಷ್ಠಾಪನೆ ಮಾಡುವಂತ ಪ್ರಾಣದೇವರು ಸ್ವಪ್ನದಲ್ಲಿ ಹೇಳಿದಾಗಾಯ್ತು. ತಕ್ಷಣ ಬೆಳಿಗ್ಗೆ ಟೆಸ್ಟ್ ನೋಡಿದ್ರೆ ಪ್ರಾಣದೇವರು ಸಿಕ್ಕರು, ಅತ್ಯಂತ ಪ್ರಾಚೀನ ಪ್ರಾಣದೇವರು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗಮನಿಸಿರಬೇಕು, ಮೊಟ್ಟ ಮೊದಲ ಬಾರಿಗೆ ಪ್ರಾಣದೇವರಿಗೆ ಪ್ರತಿಷ್ಠಾಪನೆ ಮಾಡೋದು ಅಂದ್ರೆ ನರಹರಿತೀರ್ಥರು. ಅಲ್ಲಿಂದ ಎಷ್ಟಾಗಿದೆ ಲೆಕ್ಕರೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಬೇಕಾದಷ್ಟಾಗಿರುತ್ತೆ. ಆಚಾರ್ಯರ ಕಾಲಕ್ಕೇನೆ ಆಚಾರ್ಯರು ಪ್ರಥಮದಲ್ಲಿ ಹನುಮಂತ, ದ್ವಿತೀಯದಲ್ಲಿ ಕಲಿಭೀಮ, ತೃತೀಯದಲ್ಲಿ ಗುರುಮಧ್ವ ಮುನಿಯು ಎನಿಸಿ ಅವತಾರತ್ರಯದ ಬಗ್ಗೆ ಒಡನೆ ಮಾಡಿದ್ದಾರೆ. ಹನುಮಂತನ ಮೊದಲನೇ ಬಾರಿಗೆ ಪ್ರತಿಷ್ಠಾಪನೆ ಮಾಡಿದ ವೈಷ್ಣವೈತಿಗಳು ಅಂತ ನರಹರಿತೀರ್ಥರು. ಮುಂದೆ ಪ್ರತೀಕಾರ ಏನ್ ಮಾಡ್ತಾರೆ, ಅನೇಕ ದಿನ ಬಂದು ವ್ಯಾಸರಾಜ ಕಾಲಕ್ಕೂ ದಾಖಲೆಯಾಗಿ ಬಂದ್ಬಿಡುತ್ತೆ. ಅದು ಅಷ್ಟು ವಿಶಿಷ್ಟವಾದ ಕಾರ್ಯ ಮಾಡಿದೆ. ಇವತ್ತಿಗೂ ಕೂಡ ಅಲ್ಲಿ ಎಷ್ಟು ವರ್ಷ ಆಯ್ತು, ಇವತ್ತಿಗೂ ರಥೋತ್ಸವಾದಿಗಳು ನಡೀತಾ ಇದೆ. ಬಹಳ ವಿಶೇಷವಾಗಿ ಅಲ್ಲಿ ಉತ್ಸವಾದಿಗಳು ದೊಡ್ಡ ಬ್ರಾಹ್ಮಣರ ಅಗ್ರಹಾರ ಮಾಡಿದ್ರು. ಅದರಿಂದ ಅವ್ರು ಎಲ್ಲೆಲ್ಲಿ ಹೋಗ್ತಿದ್ರು, ಅದೊಂದು ಬರೀ ದೇವರು ಪ್ರತಿಷ್ಠಾಪನೆ ಮಾಡಿದ್ರು ಅಂದರೆ ಅಗ್ರಹಾರ ಶುರುವಾಯ್ತು. ಅಗ್ರಹಾರ ನಡೆದಿದ್ದು ಅದರಿಂದ ಅದು ಇತ್ತೀಚೆಗೆ ನಡ್ಕೊಂಡು ಬಂತು. ನಮ್ಮ ತಾಯಿ ತೋರ ಮನೆ ಅದೇ ಊರೇನೆ. ಸಣ್ಣವರಿದ್ದಾಗಲೇ ಹೋದಾಗ ಬರೀ 9 ದಿವಸದ ಉತ್ಸವ ಎಲ್ಲ, ಎಷ್ಟು ಶಾಸ್ತ್ರೋಕ್ತವಾದ ಕಾರ್ಯಕ್ರಮಗಳು, ಒಳ್ಳೆ ಪುರಾಣ ಪುಣ್ಯಕಥೆ ಐತಿ. ಹಗಲು ರಾತ್ರಿಯಲ್ಲಿ ಒಂದು ಕಾರ್ಯಕ್ರಮ ಐತಿ. ಈಗೇನಿಲ್ಲ, ಪೂಜೆ ನಿಂತು ಹೋಗ್ಬಿಟ್ಟು ಅಂತ ಕಾಲಕ್ಕೆ ಬಂದ್ಬಿಟ್ಟಿನಿ. ಅಲ್ಲಿ 10 ಜನ ಬ್ರಾಹ್ಮಣರಿದ್ದ ಕಾರ್ಯ ಎಲ್ಲ ಸಾತ್ವಿಕರು, ದೇವರಿಗೆ ಅಂತೇಳಿ ಊರಿನ ಜನಗಳೆಲ್ಲ ಕೂಡ ಸೇರಿ ಬಹಳ ವೈಭವದಿಂದ ಮಾಡ್ತಾ ಇದ್ರು. ಬಂದವರೆಲ್ಲ ಬಂದು ಪಾಠ್ಯ ಬಂದ್ರೆ ರಾತ್ರಿವರೆಗೂ. ನವಮಿ ಉತ್ಸವ, ದಶಮಿ ಪಟ್ಟಾಭಿಷೇಕ, ಏಕಾದಶಿ ಸರಿ, ದ್ವಾದಶಿ ದಿವಸ ಮರ ಬಡಿಯೋದು ಅಂತೇಳಿ, ಇನ್ಮೇ ನಾಳೆಯಿಂದ ಊಟಕ್ಕೆ ಬರೋದಿಲ್ಲ ಅಂತೇಳಿ ಮರ ಬಡಿಯೋದ್ ಪದ್ಧತಿ ಇತ್ತು. ಅದು ಅದಿಗೆ ಊಟ ಮುಗಿತು ಅಂತ 12 ದಿವಸಗಳ ಕಾಲ 2 ಹೊತ್ತು ಬಂದು 30 ಅಲ್ಲ 2 ಹೊತ್ತು ಕೂಡ ಊಟ ಹಾಕಿ ಹಿಡತಕ್ಕಂಥ ಪದ್ಧತಿ ಇತ್ತು. ನರಹರಿ ತೀರ್ಥ ಕಾಲದಿಂದ ಬಂದ ಪದ್ಧತಿ ಸಂಚಾರ ಮಾಡ್ತಾ ಮಾಡ್ತಾ ಇನ್ನೊಂದು ನಾರಾಯಣ ದೇವರಿಕೆ ಮೇಲೆ ಹೋದರು. ಅದು ಪ್ರಸಿದ್ಧ ಊರು, ಅವರಿಂದಲೇ ಶುರುವಾಗಿತ್ತು. ನಾರಾಯಣ ದೇವ ದೊಡ್ಡ ಬೆಟ್ಟ, ಅದರ ಪಕ್ಕದಲ್ಲೇ ಒಂದು ಸಣ್ಣ ಊರು. ಅಲ್ಲಿ ಹೋಗಿದ್ದ ರಾತ್ರಿ ಇಳ್ಕೊಂಡಿದ್ದ ಕಾಲಕ್ಕೆ ಇವರು ಸ್ವಪ್ನ, ಮತ್ತೆ ಆ ಬೆಳಗಿನ ಜಾವಕ್ಕೆ ಏನ್ ಸ್ವಪ್ನ ಆಯ್ತಂತೆ, ದೇವರು ಕಂಡು ಹೇಳಿದ್ದಾರೆ, ಸ್ವಾಮಿ ನಿಮ್ಮ ಶಿಷ್ಯರು ಬಂದು ನನ್ನ ಬೆನ್ನ ಮೇಲೆ ಹೊಡೆದೋಗಿದ್ದಾರೆ ಇವತ್ತು ಅಂತ ಹೇಳಿಬಿಟ್ಟಿದ್ದಾರೆ. ನನ್ನ ಬೆನ್ನು ಹೊಡೆದೋಗಿಬಿಟ್ಟಿದ್ದಾರೆ ಅಂತೇಳಿ. ಏನಿದು, ಏನ್ ಬೆನ್ನು ಹೊಡೆದಾಗಿದ್ದು, ಏನು ಅರ್ಥ ಆಶ್ಚರ್ಯ ಇದೆ, ಒಗಟಿನಂತೆ ಇದೆ. ಶಿಷ್ಯರ್ಗಾರ ಏನ್ ಮಾಡಿದಿರಿ ಅಂತ ಕೇಳಿದರು. ಶಿಷ್ಯರು ಗೊತ್ತಾರೆ, ಸಿಕ್ಕಿಬಿಟ್ರೆ ಆಗಿನ ಕಾಲದಲ್ಲಿ ಮಠದವ್ರು ಅಂದ್ರೆ ಮಠದವರು ಯಾವಾಗಲೂ ಅಷ್ಟೇ, ಬಟ್ಟೆ ಹೋಗೋದು ಬಂದ್ಬಿಡ್ತಾರೆ ಒಂದ್ಗಡೆ ಜೋರ ನೋಡಿಲ್ಲ ಗಿಡಿಲ್ಲ. ಆಗ ಯೋಚನೆ ಮಾಡ್ತಾರೆ, ಓಹೋ ಏನು ಪಾಠ ಬೆನ್ನ ಹೊಡೆದಾರೆ ಏನಾಗಿದೆ ಅಂತೇಳಿ ಹೋಗಿ ತೆಗಿಸಿ ನೋಡಿದ್ರೆ ಈ ಕಡೆ ಬಂಡೆ, ಆ ಕಡೆ ನಾರಾಯಣ ದೇವರು, ಶ್ರೀಭೂ ಸಮೇತ ನಾರಾಯಣ ದೇವರು. ಅಂದ್ರೆ ಇವರಿಗೆ ಅನುಗ್ರಹ ಆಗಿದೆ, ಅವ್ರ ಶಿಷ್ಯರಂತೆ ಕೆಲಸ ಮಾಡಿದ್ದಾರೆ. ತಕ್ಷಣ ಅದು ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ. ನಾರಾಯಣ ದೇವರು ಸಿಕ್ಕ ಕೆರೆ, ಆ ನಾರಾಯಣ ದೇವರ ಕೆರೆಯಿಂದ ಊರಿಗೆ ಹೆಸರು ಆಯಿತು. ಆ ಹೆಸರೇ ಬಂದು ಇವತ್ತಿನವರೆಗೂ ಅವ್ರ ಕೆರೆ ಇತ್ತು. ಈಗ ಅದು ಮುಳುಗೋಯ್ತು. ನಾರಾಯಣ ದೇವರ ಕೆರೆ ಇವರಿಂದ ಬಂದಿದ್ದದ್ದು. ಇವ್ರದ್ದು ವಿಗ್ರಹಗಳು ಇವತ್ತಿಗೂ ಇದೆ, ಭಾರಿ ಸುಂದರ ವಿಗ್ರಹ ಒಂದೇ, ಇದರೊಳಗೆ ಶ್ರೀ ಭೂ ಮತ್ತು ನಾರಾಯಣ ಅದನ್ನು ಪ್ರತಿಷ್ಠಾಪನೆ ಮಾಡಿ ಆ ಊರಿನ ಭಾಗಕ್ಕೆ ಮತ್ತೆ ಅಗ್ರಹಾರ ಬ್ರಾಹ್ಮಣರು ಇಟ್ಟು ಹೋದರು. ತುಂಬಾ ಜನ ಬ್ರಾಹ್ಮಣರು, ಎಷ್ಟು ದೊಡ್ಡ ಬ್ರಾಹ್ಮಣ ಪರಂಪರೆ ಇತ್ತು ಅಂತ ಕೇಳಿದ್ರೆ, ಸಣ್ಣವರಿದ್ದ ಕಾಲಕ್ಕೆ ಅಲ್ಲಿದ್ದ ವಿದ್ವಾಂಸರೆಲ್ಲ ಜ್ಯೋತಿಷ್ಯಶಾಸ್ತ್ರದಲ್ಲಿ ಭಾರಿ ನಿಶ್ಚೀಮರು, ತರ್ಕಶಾಸ್ತ್ರದಲ್ಲಿ ಭಾರಿ ಪ್ರವೀಣರು. ಅವರ ದೊಡ್ಡ ದೊಡ್ಡ ಬೇರೆ ಮಾಧ್ಯೇತರು ಬಂದು ಪಾಠ ಹೇಳ್ಕೊಂಡು ಹೋಗ್ತಿದ್ರು. ಅಂತ ದೊಡ್ಡ ಊರಾಗಿ ಬಂತು ಅದು ನಾರಾಯಣ ತೀರ್ಥರ. ಮತ್ತೊಂದು ಅದು ವಿಗ್ರಹ ಪ್ರತಿಷ್ಠಾಪನೆ ಅನ್ನೋದು ನೆಪ, ಒಂದು ವಿಶೇಷ ಜ್ಞಾನಪ್ಪ ಕೇಂದ್ರ ಮಾಡೋದು ಅವರ ಉದ್ದೇಶವಾಗ್ತಾ ಇತ್ತು. ಈಗ ನಾರಾಯಣ ದೇವರ ಕೆರೆ ಅವರಿಂದ ಬಂತು. ಅವರು ಗೋಪುರ ಕಟ್ಟಿಸಿದ್ರು, ಎಷ್ಟು ಚೆನ್ನಾಗಿ ಗೋಪುರ ಇತ್ತು ಅಂತ ಕೇಳಿದರೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಅವ್ರಿಗೆ ಇತ್ತು ಅದು, ಸುಮಾರು 1954 ಒಳಗೆ ಡ್ಯಾಮ್ ಅದು ಪೂರ್ತಿ ಮುಗಿದ ಮೇಲೆ ಆಗಲೂ ಗೋಪುರ ಇತ್ತು. ಆಮೇಲೆ ನೀರು ಬಂದು ಮುಡುಗಿತು. ಮುಡುಗಿ ಊರೆಲ್ಲ ಹೋಯ್ತು, ಎಲ್ಲ ಹೋಯ್ತು. ಆಮೇಲೆ ಒಂದು 20 ವರ್ಷದ ಮೇಲೆ ನೋಡಕ್ಕೆ ಅಂತ ಹೋಗಿದ್ದೆ ನಾನು. ಅದು ಮುಡಿದಾಗ ಭಾರಿ ಸಣ್ಣವರು, ಅದಕ್ಕಿಂತ ದೊಡ್ಡವರು. ನಾನು ಹೊಣಕ್ಕೆ ಹೋದ್ರೆ ಎಲ್ಲ ಬಿದ್ದಿದೆ, ಗೋಪುರ ಹಾಗೆ ಇದೆ. ನೀರೊಳಗೆ ನೆಂದನಂತೂ ಬಿದ್ದಿಲ್ಲ. ಎಂತ ಕನ್ಸ್ಟ್ರಕ್ಷನ್ ಇರಬಹುದು, ಕಟ್ಟಲಿಕ್ಕೆ ಬಿಡ್ತಿರ್ತವೆ. ಈಗಿನ ಕಾಲದಲ್ಲಿ ಲೆಕ್ಕ ಹಾಕಿದ್ರೆ ಸೋಕಾಡ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂತ ಕರೀತಾರೆ, ಕಟ್ಟಬೇಕಾದ್ರೆ ಬಿಡುತ್ತೆ. 8 ವರ್ಷ ಆದ್ರೂ ಬಿದ್ದಿಲ್ಲ ಅಂತ ಕೇಳಿದರೆ ಎಂಥ ಒಂದು ಅಪೂರ್ವವಾದಂತ ಕಲೆ ಇತ್ತ. ಇದನ್ನೆಲ್ಲ ಯೋಚನೆ ಮಾಡುದು. ಎರಡನೇ ಭಾಗ ಕರ್ನೂಲ್ ಆಯ್ತು, ಇದಾಯ್ತು, ಅದಾಯ್ತು. ವಿಶೇಷ ಚಿಕ್ಕೇರಳ್ಳಿಯಲ್ಲಿ ರಥೋತ್ಸವ ಆಗೋದು ರಾಮನವಮಿನೇ, ನಾರಾಯಣ ದೇವ ಉತ್ಸವ ಆಗೋದು ರಾಮನವಮಿನೇ. ಮತ್ತೆ ಅವ್ರು ಎಲ್ಲೆಲ್ಲಿ ಮಾಡಿದ್ದಾರೆ ಅಲ್ಲೂ ಉತ್ಸವ ರಾಮನವಮಿನೇ ಆಗೋದು. ಅದೇ ರೀತಿ ಕರ್ನೂಲ್ಗೆ ಹೋಗಿದ್ದಕ್ಕೆ ಅಲ್ಲೊಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತೆ ಮೂರು ಹಾಗೆ ಒಂದು 2 ಚಿತ್ರಗಳು ಒಂದೇ ರೀತಿ ಇದೆ. ಚಿಕ್ಕೇರಳ್ಳಿ ಪ್ರಾಣದೇವರು ಒಂದೇ ರೀತಿ, ಅದು ಯಾವ ರೀತಿ ಇದೆಯೋ ಕರ್ನೂಲು ಪ್ರಾಣದೇವರು ಹಾಗೆ ಇದ್ದ. ಈ ಮೂರು ಕಡೆ ಅವರು ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಕಾಣುತ್ತೆ. ಪ್ರಧಾನವಾಗಿ ಶ್ರೀಕುರುಮ್ನಲ್ಲಿ ನರಹರಿ ತೀರ್ಥರ ಈ ರೀತಿ ಸಂಚಾರ ಮಾಡಿ, ಆಗಿನ ಕಾಲದ ಸಂಚಾರ, ಆಗಿನ ಕಾಲದ ಪ್ರತಿಷ್ಠಾಪನೆ ಎಲ್ಲದೂ ದಾಖಲೆ. ಆಮೇಲೆ ಗ್ರಂಥ ರಚನೆ ಮಾಡಿತ್ತು. ಮುಂದಿನ ಭಾಗ ಗ್ರಂಥ ರಚನೆ. ಆಚಾರ್ಯರ ಕಾಲಕ್ಕೇನೆ ಅವರು ಸಾಕ್ಷಾತ್ ಶಿಷ್ಯರಾಗಿ ಅವರ ಅನೇಕ ಗ್ರಂಥಗಳಿಗೆ, 10 ಪ್ರಕರಣಗಳಿಗೂ ಕೂಡ ಟೀಕಾಭಾರತದ ಪ್ರತೀತಿ. ಅವರ ಗ್ರಂಥಗಳ ಉಲ್ಲೇಖವನ್ನ ವಿಶೇಷವಾಗಿ ನರಹರಿ ತೀರ್ಥರ ಗೀತಾಭಾಷ್ಯ ಬಹಳ ಪ್ರಸಿದ್ಧವಾದದ್ದು. ರಾಘವೇಂದ್ರ ಸ್ವಾಮಿ ಉಲ್ಲೇಖ ಮಾಡ್ತಾರೆ, ವಿದ್ಯಾಧಿರಾಜರು ಉಲ್ಲೇಖ ಮಾಡ್ತಾರೆ, ಸುಭತೀಂದ್ರ ಸ್ವಾಮಿಗಳಂತೂ ಎಷ್ಟು ಮಾಡ್ತಾರೆ ಲೆಕ್ಕನೇ ಇಲ್ಲ. ಅಷ್ಟು ಪ್ರಸಿದ್ಧವಾದಂತಹ ಗೀತಾಭಾಷ್ಯ ಟೀಕಾ ಭಾವಪ್ರಕಾಶಿಕ ಅಂತ ಹೆಸರಿಟ್ಟಿದ್ದಾರೆ. ಅದು ಸಿಕ್ಕಿದೆ ನಮ್ಮ ಇದರಿಂದ ಪ್ರಿಂಟ್ ಆಗಿದೆ. ಹೋದ ವರ್ಷ ನಮ್ಮ ವ್ಯಾಸಮತ ಸಂಶೋಧನಾ ಪ್ರತಿಷ್ಠಾನದಲ್ಲೇ ಮೊದಲ ಬಾರಿಗೆ ಪ್ರಕಟವಾಗಿದೆ. ಅನೇಕ ಹಸ್ತಪ್ರತಿಗಳಿತ್ತು, ಪ್ರಿಂಟ್ ಆಗಿರಲಿಲ್ಲ. ಅದು ಪ್ರಿಂಟ್ ಆಗಿ ಎಷ್ಟು ಉಪಯುಕ್ತ ಅಂತ ಗೊತ್ತಾಗಿದೆ. ಪಾಠ ಪ್ರವಚನ ಮಾಡೋರಿಗೆ ಅದರ ಮಹತ್ವ ಗೊತ್ತಾಗುತ್ತೆ. ಅದು ಅಪೂರ್ವವಾದ ಗ್ರಂಥ. ಇನ್ನೊಂದು ಆಚಾರ್ಯ ಯಮಕಭಾರತ ಬಹಳ ಜಟಿಲವಾದ ಗ್ರಂಥ. ಆಚಾರ್ಯರು ಪ್ರಾಯ ಆ ಗ್ರಂಥ ಬರೆದ ಕಾಲದ ಅರ್ಹತೆ ಎದುರಿಗಿದ್ದಾರೆ. ಗ್ರಂಥ ಬರೆದ ಕಾಲಕ್ಕೆ ಆಚಾರ್ಯ ಕಥೆ ಗೊತ್ತು ನಮಗೆ. ತುಂಬಾ ಜನರನ್ನು ಪ್ರಾರ್ಥನೆ ಮಾಡಿದರು, ಭಗವನ್ ಚಿತ್ರ ಕವಿತಾಂ ಲೌಕಿಕೀಂ ದರ್ಶಯನ್ ಕಿಲ ಗೋಪ್ಯಂ ಭಾರತ ಸಂಕ್ಷೇಪಂ ಅಕೃತಾಹ ವಿಶ್ವ ವಿಸ್ಮಯಂ ಅಂತ ಮಧ್ವೀಧರ ಹೇಳಿದ್ದಾರೆ. ಇದನ್ನು ಪ್ರಾರ್ಥನೆ ಮಾಡಿದರು, ಸ್ವಾಮಿ ನೀವು ಎಲ್ಲ ವಿದ್ಯೆಯಲ್ಲೂ ಪಾರಂಗತರೊಂದು ಗೊತ್ತಾಗಿಬಿಟ್ಟಿದೆ, ಒಂದು ಕಾವ್ಯ ಬರೆಯದಲ್ಲಿ ಎಷ್ಟು ಪಾಂಡಿತ ನೋಡಬೇಕಾಗಿದೆ, ದಯವಿಟ್ಟು ಒಂದು ಕಾವ್ಯ ಬರಕೊಡಿ ಅಂತ ಕೇಳಿದರು. ರಕ್ಷಣಾಚಾರ್ಯ ನಾಳೆ ಅಂತ ಆಚಾರ್ಯ ಗೊತ್ತೇ ಇಲ್ಲ ಅವರಿಗೆ. ರಾತ್ರಿ ಮಧ್ಯರಾತ್ರಿ ಬ್ರಾಹ್ಮಣ ಬಂದು ಕೇಳಿದ್ರು ಆಗಲೇ ಕೊಟ್ರು. ಈ ಸುಂಬೆ ಸಭೆ ಕೇಳಿದ್ರು ಆಗಲೇ ಹೇಳಿದ್ರು. ತಕ್ಷಣ ಧ್ಯಾಯೇತಂ ಪರಮಾನಂದ ಅಂತ ಶುರು ಮಾಡಿಬಿಟ್ಟು 81 ಶ್ಲೋಕದಲ್ಲಿ ಯಮಕಾಲಂಕಾರ ಬದ್ಧವಾಗಿ ಮಹಾಭಾರತದ ಕಥೆಯನ್ನು ಹೇಳಿದ್ರು. ಆಗ ಅದರಲ್ಲಿ ಭಾಭಾಭಾಭ ಅಂತ ಶ್ಲೋಕ ಬಂತು. ತಕ್ಷಣಾಚಾರ ಅರ್ಥ ಸ್ವಾಮಿ ಅಂತ ಕೇಳಿದ್ರು. ತಕ್ಷಣಾಚಾರ ಅರ್ಥ ಹೇಳಿದ್ರು. ನರಹರಿದ್ರಿಂದ ಅಲ್ಲೇ ನೋಟ್ ಮಾಡ್ಕೊಂಡ್ಬಿಟ್ರೆ ಇದು ಸರ್ವವಿಧಿ ರೀತಮ್ ಅವರೇ ಬರೀತಾರೆ, ಆಚಾರ್ಯ ಹೇಳಿದ ಅರ್ಥ ಅಂತ ಅಲ್ಲೇ ಇಮಿಡಿಯೇಟ್ಲಿ ಬರೀತಾರೆ. ಋಷಿಕೇಶ್ ತೀರ್ಥರು ಆ ಕಾಲಕ್ಕೆ ಅವರು ಸೀನಿಯರ್ ಮೋಸ್ಟ್ ಆ ಕಡೆ ಉಡುಪಿ ಕಡೆ ನಮ್ಮ ಪರಿಮಾರ ಮಠನ ಅದು ಅಷ್ಟೋತ್ಕೃಷ್ಟ ಅಂತ ಕರೀತಾರೆ. ಅತ್ಯಂತ ಹೆಚ್ಚು ವಯಸ್ಸಾದವರು ಋಷಿಕೇಶ ತೀರ್ಥ. ಸೊ ಇಬ್ಬರು ಕಂಟೆಂಪರರಿ ಅಂತ ಅವರು ಬರ್ಕೊಂಡ್ಬಿಟ್ಟಿದ್ದಾರೆ. ಇವರು ಪ್ರೋಸ ಪೊಯೆಟ್ರಿಯಲ್ಲಿ ಇವರು ಬರೀತಾರೆ, ಪ್ರೋಸಲ್ಲಿ ಅವರು ಬರೆದಿದ್ದಾರೆ. ಎರಡೂ ಸಿಗುತ್ತೆ ನಮಗೆ, ಎರಡೂ ಸಿಗೋದ್ರಿಂದ ಆಚಾರ್ಯರ ಭಾಧಾತ್ವ ವ್ಯಾಖ್ಯಾನ ಅಂತ ಹೇಳಿ ಪ್ರಸಿದ್ಧಿ ಹೊರಗಾಯಿತು. ಇವತ್ತಿಗೂ ಯಮಕ ಭಾರತಕ್ಕೆ ಅತ್ಯಂತ ಏಕಮಾತ್ರ ಪ್ರಾಚೀನ ಟೀಕೆ ಅಂದ್ರೆ ನರಹರಿ ತೀರ್ಥರದೇ. ಎರಡು ಬರೆದಿದ್ದಾರೆ, ಒಂದು ಶ್ಲೋಕರೂಪ, ಒಂದು ವಾಕ್ಯರೂಪ. ಒಂದು ಶ್ಲೋಕರೂಪಕ್ಕೆ ಕೃಷ್ಣ ಪ್ರಕಾಶಿಕ ಅಂತ ಹೆಸರು, ಈ ಪದ್ಯ ಗದ್ಯಕ್ಕೆ ಕೃಷ್ಣ ಲೀಲಾ ಪ್ರಕಾಶಿಕ ಅಂತ ಹೆಸರು. ಎರಡು ಗ್ರಂಥಗಳು ಸಿಕ್ಕಿದ್ದೇವೆ ಅಂತ ಎರಡೂ ಪ್ರಿಂಟ್ ಆಗಿದೆ. ಇದು ನರಹರಿ ತೀರ್ಥರ ಒಂದು ಯಮಕ ಭಾರತದ ಅದು ಬಹಳ ಪೂರ್ವವಾದ ವ್ಯಾಖ್ಯಾನ. ಅದು ಅದಿಲ್ಲವರ ಯಮಕ ಭಾರತ ಅರ್ಥನೇ ಆಗೋದಿಲ್ಲ. ಬೇಸಿಕ್ ಕದೇನೆ ಅದು ಆಧರಿಸಿ ಬಂದು ಯಾದವರ ಅನೇಕ ಜನ ಟಿಪ್ಪಣಿ ಬರೆದಿದ್ದಾರೆ. ಮೂಲ ಟೀಕಾ ಅವರದೇನೆ ಅಷ್ಟಾಯ್ತು. ಇನ್ನೊಂದು, ಇಷ್ಟೆಲ್ಲ ಸಂಚಾರ ಮಾಡ್ತಾ ಮಾಡ್ತಾ ಅವರ ಆನೆಗೊಂದಿ ಹಂಪಿ ಪ್ರಾಂತದಲ್ಲಿ ತುಂಬಾ ದಿವಸಗಳ ಕಾಲ ಇದ್ದವು. ಆ ಕಾಲಕ್ಕೆ ವಿಜಯನಗರದ ಸ್ಥಾಪನೆಯ ಒಂದು ಏರ್ಪಾಟು ನಡೀತಾ ಇತ್ತ. ವಿಜಯನಗರ ಸ್ಥಾಪನೆಯ ಒಂದು ಏರ್ಪಾಟು ನಡೆದಿತ್ತು. ಆಗ ಇವರ ಗೈಡೆನ್ಸ್ ಸಿಕ್ತು. ಅದರಿಂದಾಗಿನೇ ವಿದ್ಯಾರಣ್ಯರ ಪ್ರತಿಷ್ಠಾಪನೆ ಎಷ್ಟು ಮುಖ್ಯನೋ ಬ್ಯಾರೆ ಬೇರೆಯವರು ಬರೆದಾರೆ, ಪುಸ್ತಕವರು ಬರೆದಾರು. ಅನೇಕರು ತತ್ತುಕೊಂಡ್ಬಿಟ್ಟಿದ್ದಾರೆ ವಿದ್ಯಾರಣ್ಯರದೊಂದು ಸಿಂಗಲ್ ಹ್ಯಾಂಡೆಡ್ ಅಪ್ರೋಚ್ ಅಂತ ಹೇಳಿ ಅಲ್ಲ, ಅನೇಕ ಮಾಧ್ವಯತಿಗಳ ಸಹಕಾರದಿಂದ ಸಾಧ್ಯವಾಯಿತು ಅಂತ ಬರೆದಿದ್ದಾರೆ. ತಮ್ಮ ಬರೆದವರು ಮಾಧ್ವರಲ್ಲ, ನೆನಪಿರಬೇಕು. ಮಾಧ್ವರಿಂದ ವಿಷಯ ಬರೆಯೋದೇ ಇಲ್ಲ ಫಸ್ಟ್. ಅವರೇ ಬೇರೆ ಫಸ್ಟ್ ಬರೀತಾರೆ. ಮಾಧ್ವಯತಿಗಳ ಸಹಕಾರದಿಂದ ಮಾಡಲಿಕ್ಕೆ ಸಾಧ್ಯವಾಗಿದ್ದು ಬೇರೆ ಅಲ್ಲ ಅಂತ. ಅದಕ್ಕೆ ಸಾಕ್ಷಿ ಅವರಿಂದ ಅಲ್ಲಿರೋದೇ ಸಾಕ್ಷಿ. ಎಲ್ಲ ಬಿಟ್ಬಿಟ್ಟು ನರಹರಿದ್ರಿಂದ ನಾನು ಹಂಪಿಯಲ್ಲಿರೋ ಒರಿಸ್ಸಾದವರಲ್ಲಿ ಇಲ್ಲೆಲ್ಲಿ ಬರಬೇಕಾಗಿತ್ತು ಅವರು. ಸೊ ಕ್ಲೋಸ್ ಕಾಂಟ್ಯಾಕ್ಟ್. ಅವ್ರ ಕಾಂಟ್ಯಾಕ್ಟ್ ಯಾತಕ್ಕೆ ಬಂತು ಅಂದ್ರೆ ಹೈಲಿ ಎಕ್ಸ್ಪೀರಿಯನ್ಸ್ಡ್ ಅವರು, ರಾಜ್ಯಾಡಿದ ಅನುಭವ ಅವರಿಗಿದೆ, ಜೊತೆಗೆ ಮೂಲತಃ ಅಲ್ಲಿ ಪ್ರಾಂತದವರು. ಆದ್ರಿಂದಾಗಿ ರಾಜ್ಯ ಸ್ಥಾಪನೆಯ ಮೂಲಭೂತ ಇದನ್ನೆಲ್ಲ ಕೂಡ ಅವ್ರು ಗೈಡ್ ಮಾಡಿದ್ದಕ್ಕೆ ಮುಂದೆ ಮಾಡಕ್ ಭಾರಿ ಅನುಕೂಲ ಆಯಿತು. ಪದ್ಮನಾಭ ತೀರ್ಥರು ಅವರು ಕೂಡ ಮಂತ್ರಿ ಮನೆತನದಿಂದ ಬಂದವರು, ಅವರಿಗೂ ಅನುಭವ ಇತ್ತು. ಅವೃಂದಾವನ ಅಲ್ಲೇ ಇದೆ ಮತ್ತೆ, ಪದ್ಮನಾಭ ತೀರ್ಥ ಅವೃಂದಾವನದಲ್ಲಿ ಇದೆ. ಮೊದಲ ಮೊಟ್ಟ ಮೊದಲ ವೃಂದಾವನ ಅವರು, ಎರಡನೇ ವೃಂದಾವನ ಇವರದೇ ಮತ್ತೆ ನರಹರಿ ತೀರ್ಥರದೇನೆ. ಎರಡು ವೃಂದಾವನ ಹಂಪಿಯಲ್ಲಿ ಇದೆ ಅಂತ ಹೇಳಿದ ಮೇಲೆ ಆನೆಗೊಂದಿಯ ರಾಜರಿಗೆ ಎಷ್ಟು ಪ್ರಭಾವ ಬಿದ್ದಿತ್ತು ಇವರಿಂದ ಅಂತ ಅರ್ಥ ಆಗುತ್ತೆ ಅವರ ರಾಜರ ಮೇಲೆ. ಇವತ್ತು ಆನೆಗೊಂದಿಯ ಇದರೊಳಗೆ ಅವರು ಹೇಳ್ಕೊತಾರೆ, ನಮ್ಮ ಬದ್ಧಾಚಾರ ಶಿಷ್ಯ ಪರಂಪರೆ ನಾವು ಅಂತ ಹೇಳ್ಕೊತಾರೆ. ಆನೆಗೊಂದಿಯ ರಾಜರು ಹೇಳ್ಕೋಬೇಕಾದ್ರೆ ಬದ್ಧ ಶಿಷ್ಯ ಪರಂಪರೆ ಅಂತ ಕರ್ಕೊತಾರೆ. ಅದರ ಅರ್ಥ ಏನಂದ್ರೆ ಅವ್ರ ಗೈಡೆನ್ಸ್ ಇಂದ ಬಂದಿದ್ದು ಸಾಕ್ಷಿ ಅದು. ಮುಂದೆ ಅಂತೂ ವ್ಯಾಸರಾಜರ ಕಾಲಕ್ಕಂತೂ ಶುದ್ಧ ಸುವರ್ಣ ಮಹಯುಗ ಕಂಡೋಯ್ತು. ಹಂಪಿ ಸುವರ್ಣ ಯುಗ ಆಯಿತು. ಅದರ ಒಂದು ಟೋಕನ್ ಅನ್ನ ಹಾಗೆ 12 ವರ್ಷ ರಾಜ್ಯಭಾರವನ್ನು ಅವರು ಮಾಡಿದ್ರೆ ಕುಹುಯೋಗ ಮುಗಿಯೋಗ ಸಿಂಹಾಸನದಲ್ಲಿ ಕೂತು ವ್ಯಾಸರಾಜ. ಎರಡೇ ಇಷ್ಟ ಸಿಗೋದು, ಇನ್ನೊಬ್ರು ಸಿಗೋದಿಲ್ಲ. ಸಮಗ್ರ ಪೂರ್ಣ ಪ್ರಮಾಣದ ರಾಜ್ಯಭಾರ ಅವರು ಮಾಡಿದ್ರು. ಪೂರ್ಣ ರಾಜ್ಯವನ್ನು ಪೂರ್ಣ ಅಷ್ಟೊತ್ತು ಪಡೆದಿದ್ದು ವ್ಯಾಸರಾಜ. ಅವರು ಬಿಟ್ಟುಕೊಟ್ರು, ಇವರು ಬಿಟ್ಟುಕೊಟ್ರು ವಾಪಸ್. 12 ವರ್ಷ ಶ್ರೀನಿವಾಸನ ಪೂಜೆ ಮಾಡಿ ಬಿಟ್ಟುಕೊಟ್ಟವರು ಅವರು. 6 ರಾಜ್ಯ ಆಡಿ ಬಿಟ್ಟುಕೊಟ್ಟವರು ಇವರು. ಮತ್ತೆ ಇಲ್ಲೂ ಕೂಡ ಕುಹಯೋಗ ಮುಗಿತನಕ್ಕೆ ವಾಪಸ್ ಕೊಟ್ಬಿಟ್ರು. ವ್ಯಾಸರಾಜರು ಎಷ್ಟು ನರಹರಿ ತೀರ್ಥರ ಒಂದು ಮೇಲ್ಪಂಕ್ತಿ ಅನುಸರಿಸಿದ್ದಾರೆ ಎಂಬುದಕ್ಕೂ ಕೂಡ ನಿದರ್ಶನ. ಸಿಕ್ಕಿದ್ದನ್ನು ಬಿಡೋದು ಮನುಷ್ಯನ ಪದ್ಧತಿ ಅಲ್ಲ. ಬಸ್ನಲ್ಲಿ ಸೀಟ್ ಸಿಕ್ಕರೆ ಬಿಡೋದಿಲ್ಲ ಮನುಷ್ಯ, ಅದು ಬಿಡೋವರಿಗೂ ಇನ್ನೊಂದು ಕಡೆ ಹಾಕ್ತಾರೆ ಬಿಡೋದಿಲ್ಲ ಅದನ್ನ. ಅಂತ ಹೊತ್ತಿನಲ್ಲಿ ಅಂತ ರಾಜ್ಯವನ್ನು ವಾಪಸ್ ಕೊಡೋದು ಸಾಮಾನ್ಯ ಸಂಗತಿ ಅಲ್ಲ. ನರಹರಿ ತೀರ್ಥರ ವೈರಾಗ್ಯ ದೊಡ್ಡ ಕಾರಣ ಆಯಿತು. ಇಷ್ಟು ನರಹರಿ ತೀರ್ಥರ ಅನೇಕ ಮುಖಗಳು. ಮುಂದೆ ಅವರ ಹೆಸರಲ್ಲಿ ಮಠನ ಒಂದು ಸ್ಥಾಪನೆ ಆಯಿತು. ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ ತೀರ್ಥರು, 4 ಜನ ಸಾಕ್ಷಾತ್ ಶಿಷ್ಯರು. ಆಶ್ಚರ್ಯ, 4 ಜನ ಕೂಡ ಒಂದು ಮಠ ಶುರು ಮಾಡಿ, ಒಂದು ಬ್ರಾಂಚ್ ಶುರು ಮಾಡಿ. ಅದರ ಉದ್ದೇಶ ಏನು ಅಂತ ಕೇಳಿದ್ರೆ ಅವರ ಹೆಸರಲ್ಲಿ ವಿಶೇಷ ಮಾತ ಪ್ರಸಾರ ನಡೆಯಲಿ ಅಂತ ಹೇಳಿದ್ರು. ಪದ್ಮನಾಭ ತೀರ್ಥರ ಮಠ, ಶ್ರೀಪಾದರಾಜ ಮಠ, ಪದ್ಮನಾಭ ತೀರ್ಥರ ಮಠನೇ. ಆದರೆ ನರಹರಿ ತೀರ್ಥರ ಮಠ ಶುರುವಾಯಿತು. ಅದಕ್ಕೆ ಶಾಸನ ಸಿಗುತ್ತೆ. ಸುಮಾರು 100 ವರ್ಷಗಳ ಕಾಲ ಮುಂದುವರೆದಿದೆ. ಜಗನ್ನಾಥ ತೀರ್ಥರು ಅಂತ ಒಬ್ಬರಿದ್ರು. ಆಗಿನ ಕಾಲಕ್ಕೆ ಮುಂದೆ ಏನಾಯ್ತು ಅದು ಸಿಗೋದಿಲ್ಲ. ಯಾವ ಸ್ಟಾಪ್ ಆಯಿತು, ಅವ್ರ ಕಾಲ ಸ್ಟಾಪ್ ಆಯಿತು ಅಂತ ಹೇಳೋಕ್ಕಾಗಲ್ಲ. ಮುಂದೆ ಅವರ ಸ್ಟಾಪ್ ಆಗಿಬಿಟ್ಟು ನರಹರಿ ತೀರ್ಥ ಮಠ ಅಂತ ಹೆಸರು ಕೂಡ ಇದೆ. ಮತ್ತೆ ನರಹರಿ ತೀರ್ಥ ಮಠದ ಅಧಿಪತಿಗಳಾದ ಜಗನ್ನಾಥ ಯತಿಗಳು ಅಂತಾನೇ ಬಂದಿದ್ದು. ಇದನ್ನು ಅರ್ಥ ಮಾಡಿಕೊಂಡ್ರೆ ಅವರ ಹೆಸರಲ್ಲೂ ಮಠ ಬಂದು ಯಾವುದೋ ಕಾರಣಕ್ಕೆ ನಿಂತು ಹೋಯ್ತು. ಮುಂದೆ ಮಾಧವ ತೀರ್ಥ ಮಠ ಇದ್ದೇ ಇದೆ. ಇವತ್ತು ಅಕ್ಷೋಭ ತೀರ್ಥ ಮಠ ಎರಡಿದೆ. ಅಕ್ಷೋಭ ತೀರ್ಥ, ಬಾಳಗಾರ ಮಠ, ಎರಡು ಅಕ್ಷೋಭ ತೀರ್ಥ ಬಂದಿದ್ದಾದ್ರಿಂದ 4 ಸಾಕ್ಷಾತ್ ಶಿಷ್ಯರುಗಳು ಕೂಡ ಪ್ರತ್ಯೇಕ ಮಠವನ್ನು ಮಾಡಿದರು. ಆದರೆ ಮಠಗಳಾದ ಮೂಲ ಮಠ ಕ್ಲಾಶ್ ಆಗಲಿಲ್ಲ. ಮುಖ್ಯಮಠ ಕ್ಲಾಶ್, ಇವತ್ತಿಗೂ ಕ್ಲಾಶ್ ಬರದಂತೆ ಇದ್ದಾರೆ ಎಂಬುದು ಮತ್ತೊಂದು ವಿಶೇಷ. ಅದರ ಉದ್ದೇಶ ಕ್ಲಾಶ್ ಮಾಡೋದು ಉದ್ದೇಶ ಅವರಿಗಿರಲಿಲ್ಲ. ಪ್ರಸಾರಕ್ಕೆ ಅನುಕೂಲ ಕಲಿಸಿಕೊಡೋ ಉದ್ದೇಶ ಮಾತ್ರ ಇತ್ತು. ಅನೇಕ ಯಾವುದೋ ಬ್ಯಾಂಕ್ಗಳ ಬ್ರಾಂಚ್ ಜಾಸ್ತಿ ಆದರೆ ಬ್ಯಾಂಕ್ಗೆ ಕ್ರೆಡಿಟ್ ಹೊರತು ಜಗಳ, 2 ಬ್ರಾಂಚ್ ಗಲಾಟೆ ಶುರು ಮಾಡ್ಕೊಂಡು ಏನು ಮಾಡೋಕ್ಕೆ, 2 ಬ್ರಾಂಚ್ ಗಲಾಟೆ ಮಾಡಿಕೊಂಡು ಮೂಲ ಬ್ರಾಂಚ್ ಹೋಗಿಬಿಡ್ತದೆ. ಆ ರೀತಿ ಮಾಡೋದು ಹೊಂದಾಣಿಕೆಯಿಂದ ಮಾಡೋಕ್ಕೋಸ್ಕರ ಮಾಡಿದ ವ್ಯವಸ್ಥೆ ಅದು. ನರಹರಿ ತೀರ್ಥರ ಇನ್ನೊಂದು ವಿಷಯ, ಇಷ್ಟು ನರಹರಿ ತೀರ್ಥರ ಬಗ್ಗೆ ತಿಳ್ಕೊಳ್ಬೇಕಾದ ಅಂಶ. ಅಂತ ನರಹರಿ ತೀರ್ಥರು ಮುಂದೆ ಹಾಕಿದ ದಾಸಕೂಟ ಏನು ಬೆಳೆದು ಬಂತು. ಅದರಲ್ಲಿ ಪ್ರಸಿದ್ಧರಾದವರು ನಾಲ್ಕು ಜನ, ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು. ಅದರಲ್ಲಿ ದಾಸ ಚತುಷ್ಟಯ ಅಂತ ಕರೀತಾರೆ. ಅಲ್ಲಿ ಮೂರನೇವರೇ ಗೋಪಾಲದಾಸರು. ಅವರು ತೀರ ಹತ್ತಿರದವರು. ಅವರು ಹುಟ್ಟಿದ 1821 ಅದು ಎಷ್ಟತ್ರ ಇದ್ದಾರೆ ಗೊತ್ತಾಗುತ್ತೆ. ಅಷ್ಟು ಹತ್ತಿರದಲ್ಲಿದ್ದಂಥ ಅವರು ಗೋಪಾಲದಾಸರು. ಚಿಕ್ಕ ವಯಸ್ಸವರಿಗೆ ಅವ್ರ ರೀತಿ ಬಹಳ ವಿಚಿತ್ರ. ತಂದೆ ಇನ್ನೂ ಹುಟ್ಟುತ್ತಿರಲಿಕ್ಕೆ ಇವರು ನಾಲ್ಕು ಜನ ಅಣ್ಣತಮ್ಮಂದಿರು, ದಾಸಪ್ಪ, ಸೀನಪ್ಪ, ರಂಗಪ್ಪ ಅಂತವರು, ಭಾಗಣ್ಣ ಅಂತಿವರು. ನಾಲ್ಕು ಜನ ಅನ್ನೋದೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು. ಅಷ್ಟೊತ್ತಿಗೆ ತಂದೆ ತೀರ್ ಹೋಗ್ಬಿಡುತ್ತೆ. ತಾಯಿ ವೆಂಕಮ್ಮ ಅಂತ ತಾಯಿ ಜವಾಬ್ದಾರಿ ಬಂತಪ್ಪ. ಮುರಾರಿ ಆಯ ತಂದೆ. ಅವರಿದ್ದ ಊರು ಮೊಸರಕಲ್ಲು ಅಂತ ಹೆಸರು, ಮೊಸರಕಲ್ಲು ಅಂತ ಹೆಸರು. ಆ ಸಂಕಾಪುರ, ಮೊಸರಕಲ್ಲು ಎಲ್ಲ ಆ ಪ್ರಾಂತದ ಗದ್ವಾಲ ಪ್ರಾಂತಕ್ಕೆ ಸೇರಿದ್ದು. ಈ ಕಡೆಗೆ ಸಂಕಾಪುರ, ವೇಣುಸೋಮಪುರ, ಉತ್ತರೂರು ಎಲ್ಲ ಈ ಕಡೆ. ಇಲ್ಲಿ ಓಡಾಡ್ಕೊಂಡಿದ್ದಾರೆ. ಬಾಯಿ ಬಡತನ ಅಂದ್ರೆ ಭಯಂಕರ ಬಡತನ. ಜೊತೆಗೆ ತಂದೆ ಇಲ್ಲ. ಸಾಲದಕ್ಕೆ ಮನೆಯಲ್ಲಿ ಉಪನಯನಾದಿಗಳು ದಟ್ಟ ದಾರಿದ್ರ ಅದು ಯಾವ ಸಂಸ್ಕಾರವೂ ಆಗೋ ಸ್ಥಿತಿಯಲ್ಲಿ ಅವರಿಗಿಲ್ಲ. ಕೊನೆಗೆ ಜನಗಳ ಅವಹೇಳನ ಬೇರೆ. ಈ ಮಧ್ಯೆ ಜನಗಳ ಅವಹೇಳನ ಇತ್ಯಾದಿಗಳು. ಈ ಮಧ್ಯೆ ಉಪನಯನ ಮಾಡೋದಕ್ಕೂ ತಾಯಿ ಸಾಧ್ಯ ಇರಲಿಲ್ಲ. ಅವನ್ನ ಶಾನುಭೋಗ ಧರ್ಮೋಪನಯನ ಮಾಡಿಸ್ತಾ ಇವರು ಸೇರ್ಕೊಂಡಿರೋದು ಹೋಗ್ಬಿಟ್ಟದ್ರೆ ಧರ್ಮೋಪನಯನದ ಗುಂಪಿನಲ್ಲಿ ಉಪನೀತರಾಗಿ ಬಂದವರು ಇವರು. ಕೊನೆಗೂ ನಾಲ್ಕು ಜನ ಮಕ್ಕಳು ಉಪನಯನವಾಯಿತು. ಮುಂದೇನು ಉಪನಯನ ಆಗಿದ್ದ ಅಷ್ಟೇ ಹೊರತು ಮುಂದೇನು ಮಾಡೋಕ್ಕೂ ತೋಚೋ ಸ್ಥಿತಿಯೇ ಇರಲಿಲ್ಲ. ಆಗ ಅವರು ಗಾಯತ್ರಿ ಜಪ ಮಾಡಕ್ಕೆ ಶುರು ಮಾಡಿಬಿಟ್ಟರು. ಮಾಡಿದ್ದು ಅವರು ರಾತ್ರಿ ಗಾಯತ್ರಿ ಜಪ ಮಾಡೋದು ಕೊಡೋದು, ಬೇರೆ ಎಲ್ಲೂ ಹೋಗಾಗಿಲ್ಲ, ಏನು ಮಾಡಾಗಿಲ್ಲ, ಸದುಪಯೋಗ ಮಾಡ್ಕೊಳ್ಳೋಕ್ಕಿಂತ ಹೊರಟು ಕೋಟಿ ಗಾಯತ್ರಿ ಜಪ ಮಾಡಿದ್ರಂತೆ. ಇದು ಬಹುಶಃ ಗಾಯತ್ರಿ ಜಪದ ಸಿದ್ಧಿ ನೆನಪು ಮಾಡ್ಕೋಬೇಕಾದ ಹೆಸರು ಗೋಪಾಲದಾಸರ ಹೆಸರು. ಗಾಯತ್ರಿ ಮಂತ್ರ ಏನು ಸಿದ್ಧಿ ಬರುತ್ತೆ ಎಂಬುದಕ್ಕೆ ಅವರ ಸಾಕ್ಷಿ. ಭಯಂಕರ ಬಡತನ, ಲೋಕದಲ್ಲಿ ಅವಮಾನ, ಆ ಊರಿನ ಶಾನುಭೋಗ ಭಾರಿ ಕ್ರಿಕೆಟ್ ಆಗಿದ್ದು. ಒಬ್ಬ ವ್ಯಕ್ತಿ ನೋಡಿದ್ರೆ ಧರ್ಮಿಷ್ಠ, ಇನ್ನೊಬ್ರು ಭಾರಿ ಕ್ರಿಕೆಟ್. ಇದ್ದು ಬಂದ ಜ್ಞಾನ ಏನೋ ಸ್ವಲ್ಪ ಇದ್ರೆ ಅಂದ್ರೆ ಕಿತ್ಕೊಂಡ್ಬಿಟ್ಟಂತೆ ಇವರು. ಪಾಪ, ಬರೀ ಗಾಯತ್ರಿ ಜಪ ಒಂದನ್ನೇ ಮಾಡಿಕೊಂಡು ಕೊನೆ ಸಿದ್ಧಿ ಪಡೀತಾರೆ. ಆ ಸಿದ್ಧಿಯಿಂದ ಎರಡು ಬಂತು, ಕವಿತ್ವ ಬಂತು ಮತ್ತು ವಾಕ್ಸಿದ್ಧಿ ಬಂತು. ವಾಕ್ಸಿದ್ಧಿ ಕವಿತ್ವ ಎರಡೂ ಬಂತು. ಕಾವ್ಯ ಸನೇಕ ದೇವರ ನಾಮಗಳು ವೆಂಕಟಕೃಷ್ಣ ಅನ್ನೋ ಅಂಕಿತದಿಂದ ಆಗಲೇ ದೇವರನಾಮ ಬರಲಿಕ್ಕೆ ಶುರು ಮಾಡಿಬಿಟ್ರಂತಾಗಿ. ಅದರ ಜೊತೆಗೆ ಮುಖ್ಯವಾಗಿ ಈ ಒಂದು ಭವಿಷ್ಯ ಹೇಳಲು ಶುರು ಮಾಡಿ. ಜನಗಳು ಇವತ್ತು ಕಾಲಕ್ಕೂ ಭಾರಿ ಡಿಮ್ಯಾಂಡ್ ಇರೋ ಪ್ರೊಫೆಷನ್ ಅಂದ್ರೆ ಭವಿಷ್ಯ ಹೇಳೋರು. ಅದು ತಪ್ಪು ತಪ್ಪು ಹೇಳಿದ್ರು ಪರವಾಗಿಲ್ಲ, ಅದು ಹೇಳ್ತಿರ್ಬೇಕತ್ತೆ ಏನಾದ್ರು ಒಂದು ಏನು ಹೇಳ್ತಿ. ಜನ ಕ್ಯೂ ಕ್ಯೂ ಶುರು ಆಗ್ಬಿಡತ್ತೆ ಇಮಿಡಿಯೇಟ್ಲಿ. ಅವ್ರು ಹೇಳಿದ್ರು ಎಲ್ಲರಿಗೂ ಜಾಹೀರಾದ್ರು ತಪ್ಪು ಹೇಳಿದ್ದಾರೆ ಅಂತೇಳಿ ಜನ ಕಾಸೆ ಬಿಡೋದಿಲ್ಲ, ಮತ್ತೆ ಮತ್ತೆ ಹೋಗ್ತಾರೆ ಇರ್ತಾರೆ. ಆದ್ರೆ ಅವ್ರ ಮಾತ ಡಿವೈನ್, ಅವರು ಡಿವೈನ್ ಭವಿಷ್ಯ ಶುರು ಮಾಡಿದ್ರು. ನಿಧಾನ ಹೇಳ್ತಾ ಹೋದ್ರೆ ಜನಕ್ಕೆ ಒಂದೆರಡು ನೋಡಿದ್ರು, ಎರಡು ನೋಡಿದ್ರು, ನಾಲ್ಕು ನೋಡಿದ್ರು ಸರಿಯಾಗಿ ಶುರುವಾಯ್ತು. ಯಾವ್ದು ಹೇಳಿದ್ರೆ ಸರಿ, ಭಾಗಣ್ಣ ಹೇಳಿದ್ರೆ ಕೆಲಸ ಆಗುತ್ತೆ ಅಂತ ಶುರುವಾಯ್ತು. ಮನೆಗೆ ಎಷ್ಟು ಮಟ್ಟಿಗೆ ಹೋಯ್ತು ಅಂದ್ರೆ ದೊಡ್ಡ ಕ್ಯೂ ಶುರುವಾಯ್ತು. ಇವ್ರಿಗೆ ಇನ್ನೊಬ್ರ ಮುಂದೆ ಭಿಕ್ಷೆ ಕ್ಯೂ ಅನ್ನೋ ಸ್ಥಿತಿ ಇತ್ತು ಪಾಪ. ಈಗ ಇವ್ರ ಮುಂದೆ ದೊಡ್ಡ ಕ್ಯೂ ಶುರುವಾಯ್ತು. ಅಪಾರ ಸಂಪತ್ತು ಬಂದೋಯ್ತು, ಸಂಪತ್ತಿನ ರಾಶಿ. ಏಳು ಕೊಳಗ ಸಂಪತ್ತು ಬಂದಂತವ್ರು. ಏಳು ಕೊಳಗ, ಹಿಂದಿನ ಕಾಲಕ್ಕೆ ಕೊಳಗ ಲೆಕ್ಕದ ಸಂಪತ್ತು ಹೇಳ್ತಿದ್ರು. ಎಷ್ಟು ಕೊಳಗ ಎಷ್ಟು ಕೊಳಗ ಅಂತ ಏಳು ಕೊಳಗ ಸಂಪತ್ತು ಬಂತಂತ. ಅದೇನು ಉಪಯೋಗಿಸಿದ ಭೂಮಿ ಭೂಗತ ಮಾಡಿಬಿಟ್ರಂತೆ ಎಲ್ಲ ಕೂಡ. ಅವರ ತಾಯಿ ಸ್ವಲ್ಪ ಆಸೆ ಬಂತಂತ, ಬಡತನದಲ್ಲಿ ಬೆಳೆದವರು ಪಾಪ, ಹಾರಿ ಬಡತನ, ಏನೋ ಸ್ವಲ್ಪ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಅದೆಲ್ಲ ತಾಯಿ ಕೂಡಿಟ್ಬಿಟ್ಲತ್ತು. ನೋಡಿದ್ರಂತ ಅಮ್ಮ ಎಂತ ಕೆಲಸ ಮಾಡ್ತೀರಿ ಅಂತ ಹೇಳಿಬಿಟ್ಟು ನಾಲ್ಕನ್ನು ಪೂರ್ತಿ ಭೂಗತ ಮಾಡಿ ಉಳಿದ ಮೂರನ್ನು ಮಾತ್ರ ಉಪಯೋಗಿಸಿದ್ ಹೇಳಿದ್ರೆ ಮುಂದೆ ಅವರಿಗೆ ಬರುತ್ತೆ ಅಂತ ಇಟ್ಬಿಟ್ರಂತ. ಹಾಗೆ ಆ ತಾಯಿ ಹಾಗೆ ಆಸೆಯಿಂದ ಇಟ್ಟರು ಕರೆಕ್ಟೇ, ಬಟ್ ಎಷ್ಟು ನೊಂದಿದ್ರು ಅದು ಭಾರಿ ಇಂಪಾರ್ಟೆಂಟ್. ಸ್ವಲ್ಪ ಭಾರಿ ನೊಂದವರಿಗೆ ಸಿಕ್ಕಾಲಕ್ಕೆ ಒಂದು ಎಷ್ಟು ಅಪೆ. ಹೆಂಗಸರು ಪಾಪ ಗಂಡನ್ ಕಳ್ಕೊಂಡಿದ್ದು ಚಿಕ್ಕ ವಯಸ್ಸಿನೊಳಗೆ, ಅವಮಾನ ಸಹಿಸಿಕೊಂಡವರು ಪಾಪ, ಮಕ್ಕಳ ಜವಾಬ್ದಾರಿ, ಅಷ್ಟರ ಮಧ್ಯೆ ಇದ್ದಕ್ಕಿದ್ದ ಬಂದ ಸಂಪತ್ತು. ಈ ಸ್ಥಿತಿಯಲ್ಲಿದ್ದಾಗ ಅವರ ದರ್ಶನಕ್ಕೆ ಅವರ ಕೇಳೋದಕ್ಕೆ ರಾಜರು ಕ್ಯೂ ನಿಲ್ಬೇಕಾಗಿತ್ತು. ಗದ್ವಾಲ ರಾಜ ಅಪಾಯಿಂಟ್ಮೆಂಟ್ ತಗೊಂಡ್ಬರ್ಬೇಕಾಯ್ತು ಅದಂತ. ಆ ಸ್ಥಿತಿ ಬಂತು. ಇದನ್ನೆಲ್ಲ ನೋಡಿದ್ರು ಹೆಸರು ಭಾರಿ ಕೀರ್ತಿ. ಅವರು 20 ವರ್ಷ ಅಷ್ಟೇ ಇದೆ, ಅಂತಹ ಕೀರ್ತಿ ಬಂದೋಯ್ತು ಆಗಲೇ ಅವರಿಗೆ. ಹಾಗೆ ವಿಜಯದಾಸರಿಗೆ ಗೊತ್ತಾಯ್ತು ಆ ವಿಷಯ. ಅವ್ರು ಸಂಚಾರ ಮಾಡ್ತಾ ಅದೇ ಊರಿಗೆ ಬಂದಿರುತ್ತೆ. ಅವ್ರ ಕ್ಯೂನಲ್ಲಿ ಬರಬೇಕಾಗಿತ್ತು ಪಾಪ. ಅಷ್ಟು ಡಿಮ್ಯಾಂಡ್ ಇತ್ತು ಇವ್ರಿ ಪಾಪ. ಅವರು ಕ್ಯೂ ಸೇರಿಕೊಂಡ್ರು. ಉಳಿದವರೆಲ್ಲ ಕೇಳಕ್ಕೆ ಬಂದ ಕ್ಯೂ, ಹೇಳಕ್ ಬಂದ ಕ್ಯೂ ಅಷ್ಟೇ. ಅವರು ಹೇಳಕ್ಕಾಗಿ ಕ್ಯೂ ನಿಂತ್ಕೊಂಡಿದ್ರು ಪಾಪ. ಇವರು ಸರದಿನೂ ಬಂತು ಕೊನೆಗೆ. ಆಗ ಅವ್ರೇನು ಕೈಗೆ ಏನೋ ಮುಖ ನೋಡಿ ಹೇಳ್ಬಿಡ್ತಾರೆ ತಕ್ಷಣ ಅಷ್ಟೇ. ಇವ್ರು ಮುಖ ನೋಡಿದ್ರಂತೆ ಏನು ಕಾಣುತ್ತೆ, ಎಲ್ಲರಿಗೂ ಇವ್ರಿಗೆ ಕಾಣಿಸ್ಲೇ ಇಲ್ಲ ಅವ್ರು ನೋಡಿದಾಗ. ಆಗ ಅವ್ರಿಗೆ ಆಶ್ಚರ್ಯ ಆಯ್ತು. ಆಗ ಬಂದಿರಂತವ್ರು, ಏನು ಭಾಗಣ್ಣ ಕಂಡವರ ಭವಿಷ್ಯ ಹೇಳ್ತೀಯಲ್ಲ, ನಿನ್ನ ಭವಿಷ್ಯನೇ ಯೋಚನೆ ಮಾಡೋದಿಲ್ಲ ಅಂದ್ರೆ. ಒಂದು ಮಾತು ಸಾಕು, ಕಿಂಪಶು ಪೂರ್ವದೇಹ ಅಂತಷ್ಟು ಅವ್ರು ಚೇಂಜ್ ಆಗಿಬಿಟ್ಟು. ಈ ಒಂದು ಮಾತು ಚೇಂಜ್ ಆಯ್ತು. ಈ ಮಾತು ಚೇಂಜ್ ಆದಷ್ಟು ಬ್ಲಾಕ್ ಆಗಿಬಿಟ್ಟು. ಅವ್ರು ಬ್ಲಾಕ್ ಆಗಿದ್ ಮತ್ತೆ ಬರಲಿಲ್ಲ, ಜ್ಯೋತಿಷ್ ಸ್ಟಾಪ್ ಮಾಡಿಬಿಟ್ರು. ಕೆಲವು ವಿಷಯನ ಉಪಯೋಗಿಸೋದ್ರಿಂದ ಸಂಪತ್ತು ಬರಬಹುದೇ ಹೊರತು ಸಿದ್ಧಿ ಬರೋದಿಲ್ಲ, ನಿಲ್ಲಿಸಿಬಿಟ್ರ. ಆ ಕ್ಷಣಕ್ಕೆ ಇವರು ಒಂದು ಪೂರ್ತಿ ಬರಲಾಗಿಬಿಟ್ರು. ಗೋಪಾಲದಾಸರು ಇವರ ಶಿಷ್ಯರಾದ ಅವರು ಕರ್ಕೊಂಡು ಹೋಗ್ತಾರೆ. ಅವರಿಂದ ಸಂಪೂರ್ಣವಾಗಿ ಅನುಸರಿಸಿಬಿಡ್ತಾರೆ. ಒಬ್ಬರೇ ಅಲ್ಲ, ಎಂಟೈರ್ ಫ್ಯಾಮಿಲಿ, ಮೂರು ಜನ ತಮ್ಮಂದಿರ ಸಮೇತ ಶಿಷ್ಯರಾಗಿಬಿಡ್ತಾರೆ. ಆಗ ಆದವಾನಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಇವರು ಅಂಕಿತವನ್ನು ಕೊಡ್ತಾರೆ. ಅಲ್ಲಿ ಮಂಗರಾಯ ಪ್ರಾಣದೇವರು ಹೋಗ್ತಿದ್ದಾರೆ. ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರೋ ಪ್ರಾಣದೇವರಲ್ಲಿ ಅತಿ ಪ್ರಸಿದ್ಧವಾದ ಎರಡು, ಹಂಪಿ ಯಂತ್ರೋದ್ಧಾರಕ ನಂಬರ್ 1 ಅದು, ಎರಡನೇದು ಆದವಾನಿ ಮಂಗರಾಯ, ಸೆಕೆಂಡ್ ಅದೇನು. ಅಲ್ಲಿಗೆ ಅಲ್ಲಿಗೆ ಹೋಗ್ತಾರೆ. ಇವತ್ತಿಗೂ ಅದು ಒಳ್ಳೆ ಒಳ್ಳೆ ಸ್ಥಳದಲ್ಲಿ ಬೆಟ್ಟದ ಮೇಲೆ ಸ್ವಲ್ಪ ಅದು ಒಳ್ಳೆ ಸುತ್ತಿ ಇದೆ. ಅಲ್ಲೇ ಅಂಕಿತ ಕೊಟ್ಟರು, ಗೋಪಾಲದಾಸರಿಗೆ ಅಂಕಿತವಾದ ಸ್ಥಳ ಆದ್ವಾನಿಯ ಆ ಮಂಗರಾಯ ಪ್ರಾಣದೇವರದು ಸನ್ನಿಧಾನದಲ್ಲಿ ಆಯಿತು. ಅವತ್ತಿನಿಂದ ಗೋಪಾಲ ವಿಠಲನಿಂದ ಪೂಜೆ ಮಾಡುವೇನು ಅಂತ ಹೇಳಿ ಅಂಕಿತವನ್ನು ಕೊಡ್ತಾರೆ. ಗೋಪಾಲದಾಸ ಸಂಚಾರ ಮಾಡ್ತಮ್ಮ ಒಳ್ಳೆ ಸಿದ್ಧಿ ಅವರು ಸಿದ್ಧಿ. ಮೊದಲು ನೋಡಿದರೆ ದಾರಿದ್ರ್ಯ, ಆಮೇಲೆ ನೋಡಿದರೆ ಕವಿತ್ವ ಜ್ಯೋತಿಷ್ಯ, ಆಮೇಲೆ ನೋಡಿದರೆ ಶಾಸ್ತ್ರ ಪಾಂಡಿತ್ಯ, ಎಲ್ಲ ಶಾರ್ಟ್ ಚಿಕ್ಕ ವಯಸ್ಸಿನ ಎಲ್ಲವನ್ನು ಸಂಪಾದನೆ ಮಾಡಿ ಸಮಸ್ತದನ್ನು ತ್ಯಾಗ ಮಾಡಿ ಹರಿದಾಸರು ಹರಿದಾಸರಾಗಿಯೇ ಇರ್ತಾರೆ. ವಿಜಯದಾಸರಿಂದೆ ಎರಡು ಸತಿ ಉಡುಪಿ ಯಾತ್ರೆ ಮಾಡ್ತಾರೆ, ಅದೇ ದಕ್ಷಿಣ ಭಾರತ ಸಂಚಾರ ಮಾಡ್ತಾರೆ, ಗೋಪಾಲದ ನೆಪದೊಳಗೆ ತತ್ವಬೋಧೆಯನ್ನು ಮಾಡ್ತಾರೆ. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಷ್ಟು ಮಾಡ್ತಾ ಇದ್ದಾಗ ಅವರಿಗೆ ಉಡುಪಿ ಹೊತ್ತ ಯಾತ್ರೆ ತಗೊಂಡು ಹೊರಟ್ರಂತೆ, ಯಾತ್ರೆಗಿಂತ ಹೊರಟ್ರಂತೆ. ಆಗ ವಿಜಯದಾಸರು ಅವ್ರು ಹೇಳಿದರಂತೆ, ದಾರಿಯಲ್ಲಿ ಅಪಾಯ ಇದೆ, ಆದರೆ ಹೋಗಿ ಏನೂ ಪರವಾಗಿಲ್ಲ ಅಂತ ಹೇಳಿ ಒಂದು ಉಗಾಭೋಗ ಬರ್ಕೊಟ್ರಂತೆ. ಒಂದು ಕೈಯಲ್ಲಿ ಖಡ್ಗ ಅಂತ ಹೇಳಿಬಿಟ್ಟು ಒಂದು ಉಗಾಭೋಗ ಕೊಟ್ಟು ಹೇಳ್ಕೊಂಡು ಹೋಗಿ ಒಳ್ಳೇದಾಗುತ್ತೆ ಅಂತ ಕಳಿಸಿದಾಗ ಮಂಡಗದ್ದೆ ಭೀಮ ಅಂತ ಒಬ್ಬ ಇದನಂತೆ, ವಿಚಿತ್ರ ಕಳ್ಳ ಅಂತ, ಭಯಂಕರ ಕಳ್ಳ. ಹಾಗಲೆಲ್ಲ ಸಿಕ್ಕಾಬಿಟ್ಟು ದಾನ ಮಾಡಿಬಿಡೋದು, ಆಚಾರ್ಯ ಇರ್ರಿ ಇಷ್ಟೊತ್ತಿಗೆ ಯಾಕೆ ಹೋಗ್ತೀರಿ ಇರ್ರಿ ಅಂತ ತಿಳಿಸ್ಕೊಳ್ಳೋದು, ಸೂರ್ಯ ಮುಳಿಮೇಲೆ ಹೋಗೋದು, ತಮ್ಮ ಶಿಷ್ಯರು ಕಳಿಸಿ ದರೋಡೆ ವಾಪಸ್ ತೊಗೊಂಡು ಎಲ್ಲ ವಾಪಸ್ ತಂದ್ಬಿಡೋದು. ಮತ್ತೆ ಅವ್ರು ಪಾಪ ಆಚೆ ಏನಲ್ದಾಗಾಯ್ತಾ ಹೋಗ್ರಿ ಅಂತ ಕಳಿಸ್ಬಿಡೋದಷ್ಟೇ. ಅದು ದಾನ ಕೊಟ್ಟು ಹೆಸರು ಬಂದಿರಬೇಕು, ಎಲ್ಲ ಬ್ಯಾಕ್ ಟು ದಿ ಪೆವಿಲಿಯನ್, ಎಲ್ಲ ವಾಪಸ್ ಇಟ್ಕೊಂಡ್ಬಿಡೋದು. ಇವನು ಅಟ್ಯಾಕ್ ಮಾಡಕ್ಕೆ ಅಂತ ಹಾಗೆ ಮಾಡಿದ ಕಾಲಕ್ಕೆ ಉಗಾಭ ಹೇಳ್ತಿದ್ರಲ್ಲ ಸಾಧ್ಯವಾಗಲಿಲ್ಲ. ಹಾಗೆ ಯಾದವಾರ ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಸರೋ ರಾಮ ಲಕ್ಷ್ಮಣೋ ಶೋಕ ಹಿಡಿದಕ್ಕೆ ಯಾರಿಗೂ ಕಳ್ಳರಿಗೆ ಅಟ್ಯಾಕ್ ಮಾಡಕ್ಕೆ ಆಗಲಿಲ್ಲ, ಇವರಿಗೆ ಹಾಗೆ ಕೊನೆಗೆ ಆತ ಆಗ ಚೇಂಜ್ ಆದನಂತೆ. ಪುಣ್ಯಾತ ಚೇಂಜ್ ಆಗಿ ಒಳ್ಳೆಯವನಾಗಿಬಿಟ್ಟನಂತೆ. ಇವ್ರು ಬಂದ ಹೆಸರಿನಿಂದ ಇವರಿಗೆ ಆಪತ್ತು ಪರಿಹಾರ ಆಯಿತು ಅಂಬುದು ಎಷ್ಟು ಮುಖ್ಯ. ಅದಕ್ಕಿಂತ ಮುಖ್ಯವಾದದ್ದು ಒಬ್ಬ ವ್ಯಕ್ತಿ ಮನಃಪರಿವರ್ತನೆ ಮಾಡಿದ್ದು ವಿಜಯದಾಸರ ಉಗಾಭೋಗ, ಇವರಿಗೋಸ್ಕರ ಬರ್ಕೊಟ್ಟಿತ್ತು. ಅದೇ ರೀತಿ ಒಂದು ಸರ್ ತೋಗ್ತಿರ್ಬೇಕಾದ್ರೆ ಕುದುರೆಯಲ್ಲಿ ಯಾರೋ ಬಂದ್ರಂತೆ, ಆಲೇನಾಹಿ ಅಂತ ಕೇಳಿದ್ರಂತೆ ಬಂದಿವ್ರನ್ನ, ಏನು ಅಂತ ಮತ್ತೆ ಕೇಳಿದ್ರಂತೆ. ಆಮೇಲೆ ಕೇಳಿದ್ರೆ ವಿಠ ಪಂಡ್ರಾಪುರಕ್ಕೆ ಯಾಕೆ ಬಂದಿಲ್ಲ ಅಂತ ಕೇಳಿದ್ರಂತೆ. ವಿಠಲದೇವರು ಬಂದು ಇವರಲ್ಲೇ ಇಲ್ವಲ್ಲ ನಮ್ಮೂರಿಗೆ, ಇವರಲ್ಲೇ ಇಲ್ಲ ನಮ್ಮ ಕಡೆ ಅಂತ ಹೇಳ್ತಾರಲ್ಲ ಆ ತರ, ಯಾಕೆ ಪಂಡ್ರಾಪುರಕ್ಕೆ ಯಾಕೆ ಬಂದಿಲ್ಲ ಅಂತ, ಆ ಪಂಡ್ರಾಪುರ ದಸರಾ ಮಾಡ್ಕೊಂಡು ಬಂದ್ರು ಅಂತ ಹೇಳಿದ. ಅನೇ ಚಿಕ್ಕ ವಯಸ್ಸಿಗೆ ಭಾರಿ ಸಾಧನೆ ಮಾಡಿದವರು. ಹಾಗಿದ್ದಾಗಲೇ ವ್ಯಾಸ್ತತ್ವಜ್ಞರು ದೊಡ್ಡ ಜ್ಞಾನಿಗಳು, ಆ ಚಿಕ್ಕ ವಯಸ್ಸಲ್ಲಿ ಯಾರು ಬರ್ತಿದ್ರು ವಿಜಯದಾಸರಾಗ ಹಾಗೆ ಇದ್ರು ಶ್ರೀಮಂತಿಗೆ. ಆ ದೊಡ್ಡ ಪಂಡಿತರು ತಂದೆ ಪಾಪ, ಮಗ ಏನೂ ಇಲ್ಲ, ಎಷ್ಟಂದ್ರೆ ಭಾರಿ ದೊಡ್ಡತನ ಇತ್ತಂತ ಅವರಿಗೆ. ಕೊನೆಗೆ ಇವ್ರ ಭವಿಷ್ಯ ಹೇಳೋದು ಗೊತ್ತಿತ್ತಲ್ಲ, ಆ ಇವರು ಉಳಿದವರು ಹೇಳದೆ ಹೋದ್ರು ಕೂಡ ತುಂಬಾ ಆಪ್ತರಿಗೆ ಕೆಲವು ವಿಷಯ ಹೇಳುತ್ತಿದ್ರು. ಅದಕ್ಕೆ ಅವ್ರ ಹೆಂಡತಿ ಏನ್ ಮಾಡಿದ್ರಂತೆ, ಹುಡುಗನ ಭವಿಷ್ಯ ಕೇಳ್ರಿ ಪಾಪ, ಆದ್ರೆ 30 ವರ್ಷ ದಾಟಿ ಹೋಗಿತ್ತಾಗಲೇ ಅವರಿಗೆ ಏನು ಬರ್ತಿದ್ದಿಲ್ಲ, ಇದ್ದಾಗ ಬೆದರ್ ಬರ್ತಾ ಇದ್ದಾಗಿದ್ರು ಪಾಪ. ಇವರು ಕೇಳೋದಕ್ಕೆ ಅಂತ ಹೋದರಂತೆ ಗೋಪಾಲದಾಸ, ಕೇಳೋದಕ್ಕೆ ಅಂತ ಹೋದ್ರೆ ಹೇಳ್ತಾರೆ ನಿಮ್ಮ ಮಗ ದೊಡ್ಡ ವಿದ್ವಾಂಸರಾಗ್ತಾನೆ ಅಂತ ಹೇಳಿದ್ರೆ, ದೊಡ್ಡ ವಿದ್ವಾಂಸರಾಗಿಬಿಡ್ತಾರೆ ಅವರಿಗೆ, ಮಾತಾಡದ ಕಲ್ತರೆ ಸಾಕು ಅಂತ ಅವರಿಗೆ ಪಾಪ, ಭಾರಿ ದೊಡ್ಡ ವಿದ್ವಾಂಸರಾಗ್ತಾನೆ, 30 ವರ್ಷ ದಾಟು ಇನ್ನೇನು ವಿದ್ವಾಂಸರಾಗ್ತಾನೆ ಅಂತ ಅಂದ್ಕೊಂಡು ಬಂದ್ರೆ 33 ವರ್ಷ ಫುಲ್ ಚೇಂಜ್ ವಿಜಯದಾಸರಾದಾಗ. ಎಷ್ಟು ದೊಡ್ಡ ವಿದ್ವಾಂಸರಾದ್ರೂ ಗೊತ್ತಾ ನಿಮಗೆ, ನಂಬಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ನೋಡಿ ಹೇಳಿದ್ರೆ ಸರ್ ಬುದ್ಧಿವಂತಿರ್ತಾರೆ, ಪಾಸ್ ಆಗ್ತಾ ದೊಡ್ಡದಲ್ಲ, ಏನು ಇಲ್ದವ್ರ ವಿದ್ವಾಂಸನದಿಗೆ ನಿಜವಾದ ಸಿದ್ಧಿಯಿಂದ ಹೇಳಿದ ಮಾತು. ಎಷ್ಟು ದೊಡ್ಡ ವಿದ್ವಾಂಸರಾಗ್ತಾರೆ ಅಂದ್ರೆ, ವಿಷ್ಣು ದತ್ತ ಹೇಳಿಕೆ ಗುರುಪ್ರಭಾ ಲಘುಪ್ರಭಾ ಟಿಪ್ಪಣಿ ಬರೀತಾರೆ, ಅದು ಅರ್ಥ ಮಾಡ್ಕೊಳ್ಳೋದು ಭಾರಿ ಬಿಕ್ಕಟ್ಟು. ಅಂತ ದೊಡ್ಡ ವಿದ್ವಾಂಸರು ಅವ್ರ ಹೆಸರು ಕೇಳಿದ್ರೆ ವಾದಿಗಳ ಏಳಕ್ಕೆ ಬರ್ತಿದ್ದಿಲ್ಲ, ಅವ್ರ ಹೆಸರು ಕೇಳಿಬಿಟ್ರೆ. ಆಮೇಲೆ ರಾಜಮಹಾರಾಜ ವ್ಯಾಸ್ತದಲ್ಲಿ ಕರೆಸ್ತೀವಂದ್ರೆ ಸಾಕು, ವೆಂಕ ಅವ್ರ ಹೆಸರು ವೆಂಕಟ ರಾಮಾಚಾರ್ಯರು ಅಂತ ಹೆಸರಾಗ, ಅವ್ರ ಹೆಸರು ಬಂದ್ರೆ ಸಾಕು ಸವಿ ಜನ ಓಡೋಗ್ಬಿಡ್ತಾರೆ, ಅಂತ ಮಟ್ಟಿಗೆ ಸಾಮರ್ಥ್ಯ ಇದ್ದವರು ವ್ಯಾಸ್ತತ್ವಜ್ಞರು. ಅದು ಇವರು ಭವಿಷ್ಯದ ಮೊದಲೇ ಹೇಳಿದ್ದಾರೆ, ಬಹಳ ಇಂಪಾರ್ಟೆಂಟ್, ದೊಡ್ಡ ವಿದ್ವಾಂಸನಾಗ್ತಾನೆ ಅಂತ ಹೇಳಿದಾರಲ್ಲ ಹಾಗೆ. ಅದೇ ಸತ್ಯ ಒಂದ್ಸರ್ತಿ ಏನಾಯ್ತಂತೆ, ಯಾವುದೋ ಒಂದು ಪ್ರವಚನ ಇತ್ಯಾದಿಗಳು ಪಾಠ ಪ್ರವಚನ ನಡೀತಾ ಸಾಯಂಕಾಲ ಹೊತ್ತಾಗೋಯ್ತು, ಮಧ್ಯಾಹ್ನ ಯಾವಾಗ ಶುರು ಮಾಡಿದ್ರು ಮುಗ್ದಾಗ 8-9 ಗಂಟೆ ಆಗ್ಬಿಟ್ಟಿದ್ರು. ಆಗ ಸಂಧ್ಯಾನ ಮಾಡಕ್ ಕೂತ್ರೆ ಎಲ್ಲರೂ ಕೂಡ ಮೈ ಬರೆಸ್ಬಿಟ್ಟಿದ್ರು ಪೂರ್ತಿಯಾಗಿ, ಅವ ದೋಷ ಅಲ್ಲ. ಸಂಧ್ಯಾನ ಕೊಡಕ್ಕಂತೂ ಪ್ರಾಯಶ್ಚಿತ್ತಾರಿಕೆ ಕೊಡಕ್ಕೆ ಹೋದ್ರಂತೆ, ಆಗಿವ್ರೆ ಪ್ರಾಯಶ್ಚಿತ್ತಾರಿಕೆ ಕೊಡಬಾರದು ಅಂತ ಹೇಳಿದ್ರಂತೆ. ಅದಕ್ಕೆ ಬೇರೆ ಏನೋ ಕಾರಣದಿಂದ ಲೇಟ್ ಆದ್ರೆ ಪ್ರಾಯಶ್ಚಿತ್ತಾರಿಕೆ ಕೊಡಬೇಕು, ಈ ಓವಡಿ ಇದ್ದಾಗ ಅದಕ್ಕೆ ಲೀವ್ ಹಾಕಬೇಕು. ಓವಡಿಯಿಂದ ಲೀವ್ ಹಾಕಿಬಿಟ್ರೆ ಅರ್ಥನೇ ಇಲ್ಲ, ಓವಡಿ ಸ್ಪೆಷಲ್ ಬೇರೆ ಕೊಡ್ತಾರಂತ ಹೊತ್ತಿನೊಳಗೆ, ಕೊಡಬೇಕಾಗಿಲ್ಲ ಹಾಗೆ ಕೊಡ್ರಿ ಅಂತ. ಆಗ ಎಲ್ಲರೂ ಆಗ ಕೊಟ್ಟ ಶುರು ಮಾಡಿ, ಕೆಲವರಿಗೆ ಡೌಟ್ ಏನು ದಾಸ ಏನೋ ಮಾಡ್ತಿದ್ದಾರೆ ಅಂತ. ಆಗ ನೋಡ್ರಿ ಅಂತ ಸೂರ್ಯ ಕಾಣಿಸ್ತಂತೆ, ಸತ್ಯಬೋಧರ ಸ್ವಾಮಿಗಳು ದಿವಸ ತೋರಿಸ್ ಆಗ ಸೂರ್ಯ ಇನ್ನೂ ಕಾಣಿಸ್ತಿದ್ದ. ಅರ್ಥ ಏನಂದ್ರೆ, ಸಂಧ್ಯಾವನ್ನು ಏನು ಮಾಡಿದ್ರು ಸಕಾಲಕ್ಕೆ ಮಾಡಬೇಕು, ಆದರೆ ಪಾಠ ಪ್ರವಚನದ ಮೈ ಮರೆತಾಗ ಮಾತ್ರ ದೋಷ ಅಲ್ಲ ಅಂತ ಹೇಳ್ಬಿಡ್ತಾರೆ. ಪಾಠ ಪ್ರವಚನ ತಮಗೆ ಸಂಧ್ಯಾನ ಮಾಡಕ್ಕೆ ಹೋಗಬಾರದು ಇವತ್ತಿಗೆ, ಅದು ಆ ಟೈಮ್ ಮಾತ್ರ ಹೋಗ್ಬಿಡ್ತಾರೆ. ಪಾಠ ತಪ್ಪಿಸಿಕೊಂಡು ಬುದ್ಧಿ ಸಂಧ್ಯಾನ ಉದ್ದೇಶ ಅವರಿಗೆಲ್ಲ ಪಾಠ ತಪ್ಪಿಸಿಕೊಂಡ್ರೆ ಸಾಕು ಅಂತ ಹೇಳ್ಬಿಟ್ಟು ಆ ಪಾಠ ಬಗೆಯವರಿಗೂ ಕೂಡ ಹೋಗ್ಬಿಡೋದಿಲ್ಲ, ಹಾಗಿಡ್ಕೊಂಡು ಕೂತಿರ್ತಾರೆ. ಅದು ತಪ್ಪದು, ಪಾಠ ಪ್ರವಚನಕ್ಕೆ ದೊಡ್ಡ ಒಂದು ಯೋಗ ಇಲ್ಲ. ಆದ್ದರಿಂದ ಪಾಠ ಪ್ರವಚನ ಮಾಡೋರು ಕಣ್ಣು ಗ್ಯಾಪ್ ಕೊಡಬೇಕು, ನ್ಯಾಯವಾಗಿ ಸಂಧ್ಯಾನ ಗ್ಯಾಪ್ ಕೊಡಬೇಕು. ಆದ್ರೆ ತಲ್ಲಿಂದರಾಯ ಮಾಡಿದ ದೋಷ ಅಲ್ಲ, ಒಂಥರ ಮೈ ಮರೆತಿದ್ದಾಗ ಲೆಕ್ಕ ಅದು ತೋರಿಸ್ಕೊಡ. ಎಂಥ ಸಿದ್ಧಿ ಗೋಪಾಲದಾಸರಿಗಿತ್ತು ಅಂದ್ರೆ ಬಾಯಲ್ಲಿ ಹೇಳೋದು ಬೇರೆ. ಅವ್ರ ಅಥಾರಿಟಿ ಅತ್ತಕ್ಕೆ ಕೋಟಿ ಗಾಯತ್ರಿಯಪ್ಪ ಮಾಡಿದವರು, ಅದಕ್ಕೆ ಅಥಾರಿಟಿ ಅವರು. ಯಾರೋ ಹೇಳಿದ್ರೆ ಅಷ್ಟು ಮಹತ್ವ ಇರ್ತಿದ್ದಿಲ್ಲ, ಅವ್ರ ಮಾತಿಗೆ ಅಷ್ಟು ಮಹತ್ವ ಇತ್ತು. ಡಾಕ್ಟರ್ ಹೇಳಿದ್ರೆ ಔಷಧಿ ಬಗ್ಗೆ ಹೇಗೆ ಒಂದು ಎಲ್ಡಿಟಿ ಬರುತ್ತಾ ಹಾಗೆ. ಇಂಥ ಎಷ್ಟೋ ಮಹಿಮೆಗಳನ್ನು ತೋರಿಸ್ತಾರೆ. ಒಂದು ಸತ್ಯ ರಾಯಚೂರಿಗೆ ಹೋದರು. ಸತ್ಯಬೋಧ ಸ್ವಾಮಿಗಳು ಅಲ್ಲಿ ಚಾತುರ್ಭಾಷೆ ಕೂತಿದ್ರಂತೆ. ಇವ್ರ ಹೆಸರು ಭಾರಿ ಕೇಳಿದ್ರು ಸತ್ಯಬೋಧ ಸ್ವಾಮಿಗಳು. ಇವರು ಗುರು ಭಾರಿ ಗುರುಭಕ್ತರು. ಹೋದಾಗ ಇವರು ಭಾರಿ ಗೌರವ ವಿಚಾರ ಕೊಡ್ತಾರೆ ಸತ್ಯಬೋಧರು. ಉಳಿದವರಿಗೆಲ್ಲ ಪಂಡಿತರಿಗೆ ಸ್ವಲ್ಪ ಕಸಿಬಿಸಿ ಹರಿದಾಸರು ಕಂಡು ಇವತ್ತಿಗೂ ಸ್ವಲ್ಪ ಅರ್ಥಕ್ಕೆ ಅಷ್ಟೇನೆ ಆಗ್ಲಾಗಿ ಏನು ಬರೀ ದಾಸರಿಗೆ ಆಗಿ ಮರ್ಯಾದೆ ಮಾಡ್ತಾರೆ ಅಂತ ಹೇಳಿ ಸ್ವಲ್ಪ ಮಾತಾಡಿಕೊಂಡ್ರಂತೆ. ಸತ್ಯಬೋಧ ಸ್ವಾಮಿಗಳು ನೋಡ್ತಾರೆ ಆಯ್ತು ಅಂತ ಹೇಳಿ ಆ ನಾಲ್ಕು ಜನ ಅಂತಮ್ಮಂದ್ರು ಕೂಡ ಅದರಲ್ಲಿ ಮೂರು ಜನ ಪ್ರಧಾನ ಬೇರೆ ಬೇರೆ ಎಲ್ಲ ಕುಡಿಸ್ಬಿಟ್ರು ಬೇರೆ ಬೇರೆ ಕೊಠಡಿಗಳನ್ನು ಪೂರ್ತಿ ಡೀಲಿಂಗ್ ಕಡೆ ಕುಡಿಸ್ಬಿಟ್ಟು ನೀವೆಲ್ಲ ಸೇರಿ ಒಂದೇ ದೇವನ ಬರ್ಕೊಂಡ್ರು. ಒಂದು ದೇವನ ಬರ್ಕೊಂಡು ಕಂಟಿನ್ಯೂಟಿ ಇರಬೇಕಾದ್ರೆ ನಿಮ್ಮ ಮುಂದೆ ಹೇಳಿದ್ರು ಆಯ್ತು ಅಂತ ಬರೆದ್ರು. ಕುಡಿಸಿದ್ರಂತೆ ಅವನು ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದ್ರೆ ಆಕ್ಚುಲಿ ಮಾರಮತ ಕನ್ನ ಸಮೀರ ಬದ್ಧ ಮತೋದ್ಧಾರ ಸತ್ಯಬೋಧ ಉರಿರಾಯ ಜಯತು ಅಂತ ಹಾಡೋದು. ಆ ಹಾಡಿಗೆ ಬರೆದ್ರೆ ಫುಲ್ ಕಂಟಿನ್ಯೂಷನ್ ಬಂದೆ. ಇದು ಮತ್ತೆ ಪಲ್ಲವಿ ಬರೆದಿದ್ದಾರೆ, ಉಳಿದು ಮುಡಿದರೆ ಬರೀತಿದ್ದಾರೆ. ಕರೆಕ್ಟ್ ಬ್ಯಾಚ್ ಆಗಿದೆ ಸತ್ಯಬೋಧರದೇನೆ. ಒಬ್ಬರೊಬ್ಬರು ಲಿಂಕ್ ಇಲ್ಲ, ಮತ್ತೆ ಇವತ್ತಾರ ಮೊಬೈಲ್ ಇಂದ ಹೊಡೆದು ಬಿಡುವಾಗಿತ್ತು. ಸೆಲ್ಫ್ ಹೆಲ್ಫೋನ್ ಇಂದ ಏನು ಬರೀತೀರಿ ಕೇಳಬಹುದಾಗಿತ್ತು. ಮೊಬೈಲ್ ಕಾಲ ಕೂಡ ಅಲ್ಲ, ಟೋಟಲಿ ಲಿಂಕ್ ಇದೆ. ಅದು ಎಷ್ಟು ಅರ್ಥ ಮಾಡ್ಕೊಡಿ, ಎಂತ ಜ್ಞಾನಿಗಳಾಗಿದ್ರು ಮೊದಕ್ಕೆ ಸಾಕ್ಷಿ. ಆಗ ಸತ್ಯಬೋಧ ಈ ರೀತಿ ಮಾಡಿದಾಗ ಜನಗಳಿಗೆ ಅರ್ಥ ಆಯ್ತು. ಗೋಪಾಲದಾಸ ಸಾಮಾನ್ಯರನ್ನ ಭಾರಿ ದೊಡ್ಡವರು ಅಂತ ಗೊತ್ತಾಯ್ತು. ಗೋಪಾಲದಾಸರ ಅತಿ ದೊಡ್ಡದಾಗಿರ್ತಕ್ಕಂಥ ಕಾಣಿಕೆ ಅಂದ್ರೆ ಜಗನ್ನಾಥದಾಸನ ಉದ್ಧಾರ ಮಾಡಿದ್ದು ಬಹಳ ಮುಖ್ಯ. ಅವರು ಗುರು ಶಾಪಕ್ಕೆ ಬಂದು ಯಾವುದೋ ಒಂದು ಕಾರಣದ ಪ್ರಾರಬ್ಧವಶಾತ್ ಅವರಿಗೆ ಭಾರಿ ಹೊಟ್ಟೆ ನೋವು ಬಂದು ರೋಗಕ್ಕೆ ಕನ್ವರ್ಟ್ ಆಗಿತ್ತು ಪೂರ್ತಿಯಾಗಿ. ಅದು ಇನ್ಕ್ಯೂರಬಲ್ ಡಿಸೀಸ್ ಆಗೋಗಿತ್ತು. ಆಗ ವಿಜಯದಾಸರ ಹತ್ರ ಹೋಗ್ತಾರೆ. ಅದೆಲ್ಲ ಕತೆ ಆ ಜಗನ್ನಾಥ ನೋಡಿರುತ್ತೆ. ವಿಜಯದಾಸ ಹೇಳ್ತಾರೆ ಭಾಗಣ್ಣ ಹತ್ರ ಹೋಗಿ ಅಂತ ಹೇಳಿದ್ರೆ ಗೋಪಾಲದಾಸರ ಹತ್ರ ಹೋಗಿ. ಆಗ ಅವರು ಜಗನ್ನಾಥ ದಾಸರು ಅಲ್ಲಿ ಹೊರಡ್ತಾರೆ. ಇನ್ನು ದಾಸರಾಗಿದ್ದ ಆಮೇಲೆ ಅವರಲ್ಲಿ ಹೋಗ್ತಾರೆ. ಉತ್ತನೂರು, ಇವತ್ತು ಉತ್ತನೂರು ಸಂಕಾಪುರ ಎಲ್ಲ ನೋಡಬಹುದು ಅಲ್ಲಿ ಹೋಗಿಬಿಟ್ಟು. ಇವರು ಕೋಟಿ ಗಾಯತ್ರಿ ಜಪ ಮಾಡಿದ ವೃಕ್ಷದ ವೇದಿಕೆ ಇವತ್ತು ಹಾಗೆ ಪ್ರಿಸರ್ವ್ ಮಾಡಿದ್ದ. ಜಪ ಮಾಡಿದ ಸ್ಥಳ ಹಾಗೆ ಇದೆ. ಅವ್ರು ನಿತ್ಯ ಸ್ನಾನ ಮಾಡ್ತಿದ್ದ ಬಾವಿ ಹಾಗೆ ಇದೆ. ಮತ್ತವರು ಪುರಾಶ್ರಮದ ವಾಸ ಮಾಡ್ತಿದ್ದ ಇನ್ನೂ ಕೂಡ ಜಾಗ ಅವ್ರಿಗೆ ಕೊಪ್ಪರಿಗೆ ಮುಚ್ಚಿಟ್ರು ಅಂತ ಹೇಳ್ತಾರೆ. ನಾಲ್ಕು ಕೊಪ್ಪರಿಗೆ ಆ ಜಾಗನೂ ತೋರಿಸ್ತಾರೆ. ಹಾಗೆ ಇದೆ ಇವತ್ತಿಗೂ ಕೂಡ. ತೆಗೆಯೋ ಪ್ರಯತ್ನ ಮಾಡಬಾರ್ದು ಅಷ್ಟೇ ಹೊರತು ಅಲ್ಲಿ ಹೋಗಿ ಅದೆಲ್ಲ ನೋಡಬಹುದು. ಗೋಪಾಲದಾಸರ ಅಂದ್ರೆ ಅವ್ರ ಕಥೆ ಸಂಬಂಧಪಟ್ಟಿದ್ದೆಲ್ಲ ಇವತ್ತು ಕೂಡ ನಮಗೆ ಸಾಕ್ಷಿ ಸಿಗುತ್ತೆ. ವಿಜಯದಾಸರು ಮುಂದೆ ತಾವು ನಿರ್ಯಾಣ ಹೊಂದಬೇಕಾದ್ರೆ ತಾವು ಪೂಜೆ ಮಾಡಿದ ವಿಜಯ ವಿಠಲ ದೇವರನ್ನು ಇವರಿಗೆ ಕೊಡ್ತಾರೆ. ವಿಜಯ ವಿಠಲ ದೇವರು ವಿಜಯ ವಿಠಲ ಅಂಕಿತ ಅವ್ರದ್ದು ಆ ವಿಗ್ರಹ ಒಂದು ಬಂದಿದ್ದು ಆಮೇಲೆ ಅದನ್ನು ಅವ್ರು ಕೊಟ್ಟಿದ್ದು ವಿಜಯದಾಸರು ಕೊಟ್ಟಿದ್ದು ಗೋಪಾಲದಾಸರಿಗೆ. ಅದು ಅಷ್ಟು ಪ್ರಿಯ ಶಿಷ್ಯರಾಗಿರ್ತಾರೆ ವಿಜಯದಾಸರು. ಗೋಪಾಲದಾಸರು ಅಷ್ಟು ಪ್ರಿಯ ಶಿಷ್ಯರು ಗುರುಗಳಿಗೆ. ವಿಜಯದಾಸರು ಅವರ ಹತ್ರ ಕಳಿಸಿಕೊಡ್ತಾರೆ. ಅವ್ರು ಹೋಗ್ತಾರೆ ಶ್ರೀನಿವಾಸ ಆಚಾರ್ಯ ಭಾರಿ ಕಷ್ಟಪಟ್ಟು ಹೋಗ್ತಾರೆ. ಹೋಗಿ ನೋಡಿದರೆ ಅವರು ಆಗಲೇ ಮನೆ ಸ್ವಚ್ಛ ದಾರಿ ಸ್ವಚ್ಛ ಮಾಡ್ತಾರೆ. ಶ್ರೀನಿವಾಸ ಆಚಾರ್ಯ ಬರ್ತಾರೆ, ದಾರಿ ಸ್ವಚ್ಛ ಮಾಡ್ತಾ ಕೂತಿದ್ರು. ಅದು ಗುರುಗಳ ಅನುಗ್ರಹ ಪಾತ್ರರಾಗೋ ಯೋಗ ಅವರಿಗಿದೆ ಅಂತ ಹೇಳಿ ಅವರು ಬಂದಾಗ ಅವರಿಗೆ ವಿಶೇಷವಾಗಿ ಸಮಾಧಾನ ಮಾಡಿಸಿ ಆ ಧನ್ವಂತರಿ ದೇವರಿಗೆ ಎರಡು ಜೋಳದ್ರ ಬಕ್ರೀರ್ ಮಾಡಿಸಿ ನೈವೇದ್ಯ ಮಾಡಿ ಎನ್ನ ಭಿನ್ನಪ್ಪ ಕೇಳೋ ಧನ್ವಂತರಿ ದಯ ಮಾಡೋ ಸಣ್ಣವನು ಇವ ಕೇವಲ ಅಂತ ಹೇಳಿ ದೇವರು ಸ್ತೋತ್ರ ಮಾಡಿ ಕೊಟ್ಟಿದ್ದಕ್ಕೆ ಎರಡು ರೊಟ್ಟಿ ತಿಂದ ತಕ್ಷಣ ಅವ್ರ ರೋಗವಾಸಿ ಅಲ್ಲಿ ಶುರುವಾಯಿತು. ಪೂರ್ತಿ ನಿರೋಗಿಗಳನ್ನಾಗಿ ಮಾಡಿಬಿಟ್ಟಿದೆ. ಎಷ್ಟು ಅವರಿಗೆ ಅನುಗ್ರಹ ಮಾಡಿದರು ಅಂತ ಕೇಳಿದರೆ ದಾಸರಿಗೆ ಸ್ವತಃ ತಾವು ಆಹಾರ ಸಿದ್ಧ ಮಾಡಿಕೊಂಡು ಅವ್ರು ಮಲಗಿದಲ್ಲಿ ಕುಡಿಸ್ತಾ ಇದ್ರು ಅಂತ ಹೋಗಿ ಅವರು ಒಂದು ಹಂತದಲ್ಲಿ ಅವರಿಗೆ ಅಷ್ಟರ ಮಟ್ಟಿಗೆ ನೋಡ್ಕೊಂಡಿದ್ದಾರೆ ಜಗನ್ನಾಥ ದಾಸರಿಗೆ ಪರಮಾಶ್ಚರ್ಯ ಆಗಿ. ಆದ್ರಿಂದ ಪೂರ್ತಿ ಚೇಂಜ್ ಆಗಲಿಕ್ಕೆ ಅನುಕೂಲ ಆಯಿತು. ಮುಂದೆ ಅಂಕಿತ ಕೊಡಿ ಅಂತ ಕೇಳಿದರೆ ಕೊಡೋದಿಲ್ಲ, ಅಂಕಿತ ವ್ಯವಸ್ಥೆ ಬೇರೆ ನಿಮಗಿದೆ, ಪಂಡ್ರಪುರಕ್ಕೆ ಹೋಗಿ ಅಂತ ಹೇಳಿದರು. ಕೊಟ್ಟು ತಾವು ಕ್ರೆಡಿಟ್ ತಗೋಬಹುದಾಗಿತ್ತು, ಅದು ಮುಖ್ಯ ಆಗಲಿಲ್ಲ ಅವರಿಗೆ. ದೈವಾನುಗ್ರಹ ಆಗಬೇಕು ಅಂತ ಕಳಿಸಿದಾಗ ಮುಂದೆ ಗೊತ್ತು ನಮಗೆ ಸ್ನಾನ ಮಾಡ್ತಿರಬೇಕಾದ್ರೆ ಜಗನ್ನಾಥ ವಿಠಲ ಅಂಕಿತ ಸಿಕ್ಕು ಜಗನ್ನಾಥ ದಾಸರಾಗಿಬಿಡ್ತಾರೆ. ಅಲ್ಲಿ ಒಂದು ಎರಡು ಕೆಲಸ ಮಾಡಿದ್ದು, ರೋಗ ಪರಿಹಾರ ಮಾಡಿದ್ದೊಂದು, ಅವರ ಆಯುಷ್ಯ ಇರಲಿಲ್ಲ ಅಷ್ಟೊತ್ತಿಗೆ, ಅವರ ಆಯುಷ್ಯ ಬೂದೋಗಿಬಿಟ್ಟಿತ್ತು. ಇವರು 80 ವರ್ಷ ಆಯುಷ್ಯ ಇತ್ತು ಗೋಪಾಲದಾಸರಿಗೆ, 40 ವರ್ಷ ಆಯುಷ್ಯವನ್ನು ಕೊಟ್ಟರು. ಇದು ದೊಡ್ಡ ದಾಖಲೆ, ಕಲಿಯುಗದಲ್ಲೇ ನಿವೇದನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಟೈಮ್ ಕೊಡೋದು ಕಷ್ಟ, ನಾವು ಇಟ್ಕೊಂಡು ಟೈಮ್ ಕೊಡೋದು ಕಷ್ಟ. ಅಂತ ಹೊತ್ತಿನಲ್ಲಿ ಹೆಗ್ಲರ ಹೇಳ್ತೇನೆ, ಬೆನ್ ಕೇಳಿದ್ರೆ ಕ್ಯಾಪ್ ಇಟ್ಕೊಂಡು ಕೊಡ್ತೇವೆ ನಾವು, ಹೊರತು ಪೂರ್ತಿ ಬೆನ್ ಕೊಡೋದು ತಯಾರಿರೋದಿಲ್ಲ, ಅಷ್ಟು ನಂಬಿಕೆ ಇರೋದಿಲ್ಲ ನಮಗೆ. ಅಂತ ಹೊತ್ತಿನಲ್ಲಿ 40 ವರ್ಷ ಆಯುಷ್ಯ ಕೊಡಬೇಕು ಅಂದ್ರೆ ಎಂಥ ಗುರುಭಕ್ತಿ, ಎಂಥ ವಿಶ್ವಾಸ ಎರಡಿರಬೇಕು. ಗುರುಗಳು ಮಾತ್ರ ನಡೆಸಲೇಬೇಕು, ವಿಶ್ವಾಸ ಅದು ಸಾರ್ಥಕ ಆಗೇ ಆಗತ್ತೆ ನಂಬಿಕೆ. ಅದು ಅಂತ ನಂಬಿಕೆ ಯಾರಿಗೂ ಕೊಡಕ್ಕೆ ಆಗಿತ್ತು, 40 ವರ್ಷ ಕೊಡೋದ್ರೆ ಸಾಮಾನ್ಯನಾ? ಅದು ಮನುಷ್ಯ ಜನ್ಮ ಬ್ರಾಹ್ಮಣ ಮುಂದೆ ಬರೋದೆಷ್ಟು? ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವ. ಇಂಥದ್ದನ್ನು ಕೊಡೋದೊಂದು ಸಾಮಾನ್ಯ. 40 ವರ್ಷಗಳ ಆಯುಷ್ಯವನ್ನ ಕೃಷ್ಣಾರ್ಪಣ ಅಂತ ಕೊಟ್ರು. ಇದು ಗೋಪಾಲದಾಸರ ದೊಡ್ಡ ತ್ಯಾಗ. ಆದ್ರೆ ವಿಜಯದಾಸರಿಂದ ಕೆಲಸ ಮಾಡಿದ್ರು, ಅವರು 3 ವರ್ಷ 2 ವರ್ಷ ಕೊಡ್ತಾ ಇದ್ರು. ಹಾಗಾಗಿ ಅವರು 100 ವರ್ಷ ಇತ್ತಂತೆ ವಿಜಯದಾಸರಿಗೆ. ಅವ್ರಿಗೊಂದು ಇಷ್ಟ 73 ವರ್ಷ ಇಳಿದು ಬಿಡುತ್ತೆ. ಅವರು 27 ವರ್ಷ ದಾನ ಮಾಡಿದವರು. ಯಾರೋ ಸತ್ತೋಗಿದ್ದು ಪಾಪ ಹೆಂಡತಿ ಭಾರಿ ಹೇಳ್ತಾ ಇಲ್ಲ ಅಂತ ಹೆಂಡತಿ ತಗೋ 3 ವರ್ಷ ಅದು ಕೊಟ್ಬಿಟ್ಟಿರ್ತಾರೆ ನಡೆಯುತ್ತೆ. ಅಷ್ಟು ಅವ್ರದ್ದು ಒಂದು ವಿಚಿತ್ರವಾದ ಸ್ವಭಾವ ವಿಜಯದಾಸರಿಗೆ ಅಂದ್ರೆ ಅದೇನು ದಾನಕ್ಕೂ ಐಶ್ವರ್ಯ ದಾನ ಕೊಡ್ತಕ್ಕಂಥ ಮಹಾನುಭಾವ. ಯಾತಕ್ಕೆ ಕಾರ್ಯತೆ ಮಾಡಿದ್ರು ಅಂದ್ರೆ ಆ ಚಿಕ್ಕಂದಿನಲ್ಲಿ ಭಾರಿ ಕಷ್ಟಪಡ್ತಿದ್ದಾಗ ಒಂದ್ ದಿವಸ ಧನುವಾದ ಊಟ ಹಾಕಿದ್ರಂತೆ. ಒಂದಿವಸ ಊಟ ಹಾಕಿದ್ರೆ 3 ವರ್ಷ ಆಯುಷ್ ಕೊಟ್ರ ಅಂತ ಕೇಳಿಕೊಳ್ಳಿ. ಇದರ ಅರ್ಥ ದೊಡ್ಡವ್ರಿಗೆ ಊಟ ಹಾಕಿದ್ರೆ ಆಯುಷ್ಯ ವೃದ್ಧಿ ಆಗುತ್ತೆ ಅಂತ. ಅದಕ್ಕೇನೆ ತಿಳಿದವರಿಗೆ ಭೋಜನ ಮಾಡಿಸೋದಂದ್ರೆ ನಮ್ಮ ಆಯುಷ್ಯ ವೃದ್ಧಿ ಮಾಡಿಕೊಳ್ಳೋದು. ಯಾಕೆ ಅನ್ನ ಹಾಕಿದ್ರಿಂದ ಅವ್ರಿಗೆ ಜೀವನ ಬಂತಾ ಇಲ್ಲೋ, ನಮ್ಮದು ಎಕ್ಸ್ಪೆಂಡ್ ಆಗುತ್ತೆ ಅಷ್ಟೆ, ಅಷ್ಟು ಕೊಟ್ಟಿದ್ದಕ್ಕೆ ಜಾಸ್ತಿ ಆಗುತ್ತೆ ಅಂತ. ವಿಜಯಾಸ ರೀತಿ ಮಾಡಿದ್ರಲ್ಲ ಅದಕ್ಕೆ 40 ವರ್ಷ ಒಬ್ಬರಿಗೆ ಕೊಟ್ಟುಬಿಟ್ಟು ಅದರ ಫಲಿತಾಂಶ ಹರಿಕಥಾಮೃತ ಸಾರದಂತ ಗ್ರಂಥ ಬಂತವರಿಗೆ. ಇದರಿಂದ ಎರಡು ನೋಡಬೇಕು, ಜಗನ್ನಾಥಾಸರು ಉಪಯೋಗ ಮಾಡಿಕೊಂಡ್ರು ಒಂದು ಮುಖ್ಯ, ಅಥವಾ ಇವರ ಆಯುಷ್ಯ ಎಂಥದ್ದಿತ್ತು ಅಂದ್ರೆ ದುರುಪಯೋಗ ಮಾಡೋ ಚಾನ್ಸಸ್ ಇರೋ ಅಂತ ಆಯುಷ್ಯ ಇವರು. ಕೆಲವು ಆಯುಷ್ಯ ತಗೊಂಡ್ಬಿಟ್ರೆ ಏನಾಗಲಿಕ್ಕೆ ಸಾಧ್ಯ ಇಲ್ಲ, ಕೆಟ್ಟ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ ಅದರಿಂದ. ಹೀಗಾಗಿ ಜಗನ್ನಾಥಾಸರು ಇವರ ಆಯುಷ್ಯದ ಒಂದು ದೃಷ್ಟಿಯಿಂದ ಹರಿಕಥಾಮೃತ ಇವರೇ ಬರದ ಲೆಕ್ಕ, ಇವರ ಆಯುಷ್ಯದವರು ಉಪಯೋಗ ಮಾಡಿದ್ರಿಂದ ಇವರಿಗೆ ಕ್ರೆಡಿಟ್ ಬರಬೇಕಾಯ್ತು. ಅದಕ್ಕೆ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನು ಆದರದಿ ಕೇಳುವುದು. ಈ ಮಾತಿನಲ್ಲಿ ಗುರುಗಳು ವಿಜಯದಾಸರಿಗೂ ಎಲ್ಲರೂ ಸೇರ್ಕೊಂಡ್ಬಿಡ್ತಾರೆ. ಅದರೊಳಗೆ ಬಹಳ ಗೋಪಾಲದಾಸರ ಈ ತ್ಯಾಗ ಭಾರಿ ದೊಡ್ಡದು. ಜೊತೆಗೆ ಅವರು ಬರೆದಿರತಕ್ಕಂಥ ಅನೇಕ ಕೃತಿಗಳಲ್ಲಿ ಇದು ಕೇಳಿದ್ದೇವೆ, ಎನ್ನ ಭಿನ್ನ ಕೇಳೋ ಪ್ರಸಿದ್ಧ ದಾವರೋಗ ವಯನಗೆ ದೇವ ಧನ್ವಂತ್ರಿ ಸಾವಧಾನದಿ ಕೈಯ ಪಿಡಿದು ನೀ ನೋಡಯ್ಯ. ಅದರಲ್ಲಿ ಕೃಷ್ಣಾಮೃತ ಮಹಾರಣ ಓದ್ದವರಿಗೆ ಅರ್ಥ ಆಗ್ತದೆ. ಏನು ಮಾಡಬೇಕು ಅಂತ ದೇವರು ಕೊಟ್ಟಿದ್ದೆ, ಏನು ಮಾಡ್ತಾ ಇಲ್ಲ, ಮಿಸ್ಯೂಸ್ ಮಾಡ್ತಾ ಇದ್ದೆ ನಾವೀಗ, ಅದರಿಂದ ಏನೋ ರೋಗ ಬಂದಿದೆ ಅಂತ ಅರ್ಥ ನಮಗೆ. ಸರಿ, ಕಾಲು ಎತ್ತಕ್ಕೆ ನಮಗೆ ಕಾಲು ಎತ್ತಕ್ಕೆ ಬರೆದ ಹೋದ್ರೆ ರೋಗ ಅಂತ ಗೊತ್ತು, ಬಂಡೆ ನೋವು ಅಂತ ಗೊತ್ತು, ಅದು ದೇವರ ಯಾತ್ರೆ ಮಾಡದೆ ಹೋದ್ರೆ ರೋಗ ಅಂತ ಗೊತ್ತಾಗೋದಿಲ್ಲ. ಎಲ್ಲಿಗೋ ಹೋದ್ರೆ ಅದು ಸಾರ್ಥಕ ಅಲ್ಲ, ಸದ್ವಿನಿಯೋಗ ಆಗಬೇಕೆಂದ್ರೆ ಉಪಯೋಗ ಇಲ್ಲ ಅಂಬೋದನ್ನ ಅಷ್ಟು ಚೆನ್ನಾಗಿ ಹೇಳುತ್ತಾರೆ. ಮತ್ತೆ ಏನ ಬೇಡಲಿ ನಿನ್ನ ಬಳಿಗೆ ಬಂದು ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ನನಗೆ. ಬಹಳ ಪ್ರಸಿದ್ಧ ದೇವರ ನಾಮ. ದೇವರತ್ರ ಏನು ಕೇಳಬೇಕು ಅಂತ ಕೇಳಿದರೆ ವಿಮರ್ಶೆ ಮಾಡುತ್ತಾರೆ, ಪುರಾಣದ ಕಥೆಗೆ ವಿಮರ್ಶೆ ಮಾಡುತ್ತಾರೆ. ತಂದೆ ಕೊಡು, ತಾಯಿ ಕೊಡು, ಮನುಷ್ಯರ ಪದ್ಧತಿ ಅಂತ. ಜನಕನನ್ನು ಕೊಡು ಎಂದು ಜಗದೀಶ ಬೇಡುವೆನೆ, ಜನಕನೇನಿತ್ತನ ಪ್ರಹ್ಲಾದಗೆ, ಎಲ್ಲ ಕಥೆಗೆ ಅನಲೈಸ್ ಮಾಡ್ತಾ ಹೋಗ್ತಾರೆ. ಜನನಿಯನ್ನು ಕೊಡು ಎಂದು ಜಗದುದರ ಬೇಡುವೆನೆ, ಜನನಿ ಏನಿತ್ತಳ ಧ್ರುವರಾಯಗೆ. ಪ್ರಹ್ಲಾದ ಹಿರಣ್ಯಕಶಿಪು ಕೊಲ್ತೇನೆ ಅಂತ ಹೋದವನು. ಹೇ ದುರ್ವಿನೀತ ಮಂದಾತ್ಮನಂತ ಬಂದವನು ಹಿರಣ್ಯಕಶಿಪು ತಂದೆ. ತಂದೆನ ಕೇಳಿ ಉಪಯೋಗ, ತಾಯಿನ ಕೇಳಿದ್ರೆ ಹೋಗಯ್ಯ ನಾನು ನನ್ನ ಮಗನಾಗಿ ಹುಟ್ಟಬೇಕಾಗಿತ್ತು, ಹೋಗೋದು ಅವಮಾನ ಮಾಡಿದವಳು ಸುರುಚಿ. ಸುನೀತಿನ ಪಾಪ ತಪಸ್ ಮಾಡು ಅಂತ ಹೇಳಿದವಳು ಅಷ್ಟೇ. ಅದ್ರ ಹೋಗ್ಲಿ, ಬಂಧುಗಳನ್ನು ಕೊಡು ಅಂತ ಕೇಳೋಣ ಅಂತ ಹೇಳಿದರೆ, ಬಂಧುಗಳೇನಿತ್ತರ ಗಜರಾಜಗೆ. ಮೊಸಳು ಹಿಡಿದು ಎಳಿತಾ ಇದೆ, ಬಂಧುಗಳು ಏನು ಹೆಲ್ಪ್ ಸುಮ್ಮನೆ ಕೂತಿದ್ದ, ಉಪಯೋಗ ಇಲ್ಲ. ಹೋಗ್ಲಿ, ಧನ ಕೇಳಿಬಿಟ್ರೆ, ಧನವ ಗಳಿಸಿದ ಸುಯೋಧನ ಏನಾದ ಕೊನೆಗೆ ಅಂತ ಹೇಳಿದ. ಎಷ್ಟೋ ಧನ ಬಂದಿತ್ತು ಅವನಷ್ಟು, ಹಿರಣ್ಯಕಶಿಪು ಆಮೇಲೆ ದುರ್ಯೋಧನ, ಬರೀ ಧನದಲ್ಲೇ ಮುಳುಗಿದವರು. ಏನಾಯ್ತು ಅವರಿಗೆ? ಎಲ್ಲ ಕಳ್ಕೊಂಡು ಸತ್ತು. ಅದು ನನಗೆ ಬೇಕಾಗಿತ್ತು. ಅಲ್ಲಿ ಒಳ್ಳೆ ಹೆಂಡತಿ ಕೇಳೋದಕ್ಕೆ ಹೋಗಿಬಿಟ್ರೆ, ಸತಿಯಿಂದ ಜುನಾಮ ವಸು ಏನ ಕಂಡ, ಸತಿಯಿಂದ ಜುನಾಮ ವಸು ಏನ್ ಭೀಷ್ಮರಾಗಿ ಹುಟ್ಟಿ ಪಜಿ ತೆಗೆದು ಹೋಗ್ಬಿಟ್ರೆ, ಆದ್ರೆ ಬರೀ ಸಾಯ್ಬೇಕಾಯ್ತು ಅವರಿಂದನೇ. ಆದ್ರಿಂದ ಅದು ಉಪಯೋಗ ಇಲ್ಲ. ಎಲ್ಲ ಪುರಾಣದ ಕಥೆನ ಹೇಗೆ ನೋಡಬೇಕು ಅಂತ ಬಹಳ ಅಪೂರ್ವಸ್ಥ ಪದ್ಯ ಅದು. ಅದು ಎಲ್ಲರೂ ಏನು ಕೇಳಿದ್ರು ಕೂಡ ಅದು ಕೆಲಸಕ್ಕೆ ಬರೋದಿಲ್ಲ, ಸಾರ್ಥಕ ಆಗೋದಿಲ್ಲ, ಆದರೆ ಉದ್ದಾರವಾಗ್ತೇವೆ ಅಂತ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಕೊನೆಯ ಹೇಳ್ತಾರೆ, ಬೇಡುವೆನು ನಾನೊಂದು ಬೇಡತಕ್ಕುದ ದೇವ, ನೀಳೆನೆಂಬುದು ನಿನ್ನ ಮನದೊಡಿತ್ತೆ, ಮೂಡಲಾದ್ರೀಶ ಗೋಪಾಲ ವಿಠಲ ರೇಯ, ಪರರ ಬೇಡದಂದ ದೀಪಾರು ಮಾಡಯ್ಯ ಧರೆಯೇ. ಇದು ಹೇಳುದು, ಇನ್ನೊಬ್ರು ಕೇಳದಂತೆ ಮಾಡಿಬಿಡು ಸಾಕು. ಇದು ಗೋಪಾಲದಾಸರ ಹೇಳಿ ದೊಡ್ಡ ಪರರಾದರ ಮಾತದು. ಕಾಮಾನಂ ಹೃದಯ ಅಸಂರೋಹಂ ಭವತಸ್ತು ಋಣೇ ವರಂ. ನನ್ನ ಮನಸ್ಸನ್ನು ಕೇಳಬೇಕು ಅನ್ನೋ ಬೈಕೇನೆ ಬರಬಾರದು ಪ್ರಹ್ಲಾದರಾದ ಹೇಳ್ತಾರಲ್ಲ, ಅರ್ಥ ಬರಾಗಿ ಮಾತನ್ನು ಬರೀತಾರೆ. ಮೊದಲೆಲ್ಲ ಕಥೆಗಳು ವಿಮರ್ಶೆ, ಏನು ಕೇಳಬೇಕು ತೋರಿಸೋ ರೀತಿ. ಸೊ ಮಾಫಲೇಶು ಕಥಾಚಾರ ವ್ಯಾಖ್ಯಾನ, ಮಾಫಲೇಶು ಫಲ ಯಾತ ಕೇಳಬಾರದು. ಏನು ಕೇಳಿದ್ರೂ ಉಪಯೋಗ ಇಲ್ಲ, ಏನು ಕೇಳಿದ್ರೆ ವೇಸ್ಟ್ ಆಗುತ್ತೆ ಅಂದ್ರೆ ಕೇಳಿ ಏನು ಪ್ರಯೋಜನ? ಅದಕ್ಕೆ ಏನು ಕೇಳಿದ್ರೆ ವೇಸ್ಟ್ ಆಗುತ್ತೆ ಅದನ್ನು ಕೇಳಬೇಕು. ಏನದು? ಇನ್ನೊಬ್ ಬೇಡದೆ ಹೋದ್ರೆ ಮುಗಿದ ಹೋಯ್ತು. ಮಾಫಲೇಶು ಕಥಾಚಾರ ಅಂಬೋದನ್ನ ಒಳ್ಳೆ ಇದನ್ನು ಮಾಡುತ್ತೆ. ದಾಸ ಸಾಹಿತ್ಯ ಅಂದ್ರೆ ಬರೀ ಕನ್ನಡದಲ್ಲಿ ಬರೆದಿದ್ದಲ್ಲ, ಅದು ಅರ್ಥ ವಿವರಿಸಿದ್ದು ದಾಸರ ವೈಶಿಷ್ಟ್ಯ. ಉಪಾಸದಿಂದ ಹಾಡುಗಳು ಭಾರಿ ಚೆನ್ನಾಗಿರುತ್ತೆ. ಅದರ ಜೊತೆಗೆ ದೇವರು ತಮಾಷೆ ನಿಂದಾಸ್ತುತಿ ಮಾಡ್ತಾನೆ. ನೀರೊಳಗೆ ನಿಂತು ನಿಡುಗುಷ್ಟು ನಾರುವೆಗೆ ಗಂಧ ಕಸ್ತೂರಿ ನೇಪಾಳದ ಮದವೋ, ದಶಾವತಾರ ಸ್ತೋತ್ರ ಮಾಡ್ತಾನೆ. ಏನು ಸೊಕ್ಕು ದೇವರಿಗೆ ಅಂತ ಹೇಳ್ತಾರೆ. ಏನು ಸೊಕ್ಕು? ಗಂಧ ಹಚ್ಚಿಕೊಂಡಿದ್ದೇನೆ ಅಂತ ಹೇಳಿ. ಹಣೆ ಬಾರ ಗೊತ್ತಿಲ್ವಾ ಮೀನಾಗಿ ಎಷ್ಟು ದುರ್ವಾಸನೆ ಅಂತ ಹೇಳ್ತಾರೆ. ಎಷ್ಟು ದುರ್ವಾಸನೆ! ಎಲ್ಲ ತಮಾಷೆ ಮಾಡ್ತಾ ಮಾಡ್ತಾ 10 ಅವತಾರ ವರ್ಣನೆ ಮಾಡ್ತಾರೆ. ಉಗಾಭೋಗ ಇದೇ ನೆನಪಿರಬೇಕು. ಹರಿದಾಸ ಸಾಹಿತ್ಯದ ಉಗಾಭೋಗ ಬೇಕಾಷ್ಟಿದೆ, ಸಿಕ್ಕಿರೋ ಸ್ವಲ್ಪ ಕಡಿಮೆ ಇರಬಹುದು, ಆದರೆ ಅತಿ ದೊಡ್ಡ ಉಗಾಭೋಗ ಅದೇನೆ. ದಂತಿಯಷ್ಟು ಉಗಾಭೋಗ ಅಂದ್ರೆ ಗೋಪಾಲದಾಸ ಬರೆದ ಉಗಾಭೋಗ, ಒಳ್ಳೆ ತತ್ವಾರ್ಥ ಗರ್ಭಿತವಾದ ಉಗಾಭೋಗ. ವೈರಾಗ್ಯ ಸುಳಾದಿ ಅಂತ ಬರೀತಾರೆ, ಭಾರಿ ಚೆನ್ನಾಗಿರುತ್ತೆ. ವೈರಾಗ್ಯ ಮಾರ್ಗ ಕೇಳು, ದಾರಿದ್ರ್ಯ ಮಾರ್ಗ ಕೀಳು ಅಂತ ಹೇಳ್ತಾ ವೈರಾಗ್ಯವನ್ನು ಅನಲೈಸ್ ಮಾಡ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ಜನಗಳ ಅಭ್ಯಾಸ ಏನು ಅಂದ್ರೆ, ವಸ್ತುನ ಬಿಟ್ಟುಬಿಟ್ಟೆ ನಾನು ವಿರಕ್ತ ಅಂತ ಹೇಳ್ಕೊತಾನೆ. ಅದಕ್ಕೆ ಹೇಳ್ತಾರೆ, ವಸ್ತುನ ಬಿಟ್ಟರೆ ವಿರಕ್ತನಲ್ಲ, ನಾರಿಯ ಧಾರಿಣಿಯ ಧನವ ಬಿಟ್ಟರಾಯಿತೆ, ವೈರಾಗ್ಯವಲ್ಲ ಕಂಡೆ ಧೀರರಿಗೆ. ಬಿಟ್ಟಿದ್ರೆ ಹೊರಕ್ ಹೊರಗ್ತಾ ಇರ್ತಾರೆ, ಯಾಕಾದ್ರೆ ಬಿಟ್ಟು ಊಟ ಬಿಟ್ಟು ಎದ್ದೋಗಿರ್ತಾರೆ ಅಂತ ಕೇಳಿರ್ತಾರೆ. ಹಾಕ್ಸೋಬೇಕಾಗಿತ್ತು ಹಾಕ್ಸೋಳಿಲ್ಲ, ಹೊರಗ್ತಿರ್ತಾನೆ ಮುಂದೆ ಸವನೇ ಹಾಕ್ಸೊಂಡಿಲ್ಲ, ಅವನು ಕೊರಗ್ತಾ ಇದ್ದಾನೆ ಅಷ್ಟೇ. ಏನು ಉಪಯೋಗ ಅದರಿಂದ? ಅದಕ್ಕೆ ವೈರಾಗ್ಯ ಮಮತೆ ಬಿಡದೆ ಹೊರ ವೈರಾಗ್ಯ ಅಲ್ಲ ಅದು, ವಸ್ತು ಬಿಡೋದು ವೈರಾಗ್ಯ ಅಲ್ಲ, ಆಸೆ ಬಿಡೋದು ವೈರಾಗ್ಯ. ಅದಕ್ಕೆ ಹೇಳ್ತಾರೆ. ಸ್ವಯೋಗ್ಯತೆಯೊಳಗೆ ಆಯತವಾದದ್ದು ನೋಯದೆ ಉಂಬುದೇ ನ್ಯಾಯದ ವೈರಾಗ್ಯ. ಅವ್ರ ಮಾತು ದೇವರೇನು ಕೊಟ್ಟಿರ್ತಾನಲ್ಲ ಅದನ್ನ ಇಟ್ಟಂಗೆ ಇರುವೇನೋ ಹರಿ ಅಂತ ಅನುಭವಿಸಿ ಅದು ವೈರಾಗ್ಯನೇ ಹೊರತು ವಸ್ತುನ ಬಿಡೋದು ವೈರಾಗ್ಯ ಅಲ್ಲ. ಅದಕ್ಕೆ ಅರಿಯದ ವೈರಾಗ್ಯ ಹರಹಿ ಕೊಂಬುದಕ್ಕಿಂತ ಅರಿತು ಮರೆ ಹೋಗಲು ಗೋಪಾಲ ವಿಠಲನ್ನ ಇಂತ ಅನೇಕ ಮಾತುಗಳಿಂದ ಗೋಪಾಲದಾಸರು ಬಹಳಷ್ಟು ಅಪೂರ್ವವಾದ ಗ್ರಂಥಗಳಿಂದ ಕೃತಿಗಳನ್ನು ಬರೀತಾರೆ. ಹೀಗೆ ಅವರ ಕೃತಿಗಳು ಅವರ ಜೀವನ ಎಲ್ಲವೂ ಕೂಡ ಭಾರಿ ಸಾರ್ಥಕವಾದದ್ದು. ಜಗನ್ನಾಥದಾಸರು ಕೊಟ್ಟ ಆಯುಷ್ಯ ಕೊಟ್ಟ ಘಟನೆಯಂತೂ ವಿಶ್ವದಾಖಲೆ ಆಗ್ತಕ್ಕ ದೊಡ್ಡ ಕಾರ್ಯ ಅದು. ಅದೆಲ್ಲ ನಮ್ಮ ಜನ ಪ್ರಸಾರಕ್ಕೆ ಬರದೆ ಹೋಗಿ ತಪ್ಪಿ ಬಿಡುತ್ತೆ. ಅದರಿಂದ ಆಯುಷ್ಯ ಎಷ್ಟು ಮುಖ್ಯ ಅಂತ ತೋರಿಸಿದವರು, ಹೇಗೆ ಸದ್ವಿನಿಯೋಗ ಮಾಡಬೇಕು ಅಂತ ತೋರಿಸಿದವರು. ಎರಡು ದೃಷ್ಟಿಯಿಂದ ಗೋಪಾಲದಾಸರ ಕಥೆ ಬಹಳ ಮಾರ್ಮಿಕವಾದ ಕಥೆ. ವಿಜಯದಾಸರಿ ಬಹಳ ಹತ್ತಿರ ಅಂದ್ರೆ ಅತಿ ಹತ್ತಿರದ ಶಿಷ್ಯರಾಗಿದ್ದ ಮಹಾನುಭಾವರು ಗೋಪಾಲದಾಸರು. ಅಂಥವರ ಪುಣ್ಯ ದಿವಸ ಅಂತ ಹೇಳಿದ್ರೆ ಅವರು ಸುಳಾದಿಗಳನ್ನು ಕೇಳಬೇಕು. ತುಂಬಾ ಸುಳಾದಿಗಳು ಬರೀತಾರೆ, ಬಹಳ ಸ್ವಾರಸ್ಯವಾಗಿರುತ್ತೆ. ಅನೇಕ ಶಾಸ್ತ್ರಾರ್ಥಗಳನ್ನ ಸರಳ ಕನ್ನಡ, ಬಹಳ ಸರಳವಾದ ಕನ್ನಡದಲ್ಲಿ ಬರಲೇ ಕನ್ನಡ, ಅದರಲ್ಲೂ ಸರಳ ಕನ್ನಡ ತತ್ವಾರ್ಥಗಲ್ಪಿತವಾದ ದೇವರ ನಾಮ ಉಗಾಭೋಗ ಸುಳಾದಿ ಮೂರರಿಂದ ಅವರು ತಮ್ಮಂದಿರನ್ನೆಲ್ಲ ದಾಸರನ್ನು ಮಾಡಿದರು. ತಮ್ಮಂದಿರೆಲ್ಲ ದಾಸರಾಗಿಬಿಟ್ಟು ಗುರುಗೋಪಾಲ ವಿಠಲ, ವರದ ಗೋಪಾಲ ವಿಠಲ ಹೀಗೆಲ್ಲ ಹೆಸರಿನಿಂದ ಎಲ್ಲರಿಗೂ ಗೋಪಾಲ ವಿಠಲ ಅಂತಾನೆ ಹೆಸರು. ಅವರೆಲ್ಲರನ್ನು ಸನ್ಮಾರ್ಗದಲ್ಲಿ ಹಾಕಿದಂತಹ ಹಿರಿಮೆ ಗೋಪಾಲದಾಸರದು. ಅದರಿಂದ ಆದರ್ಶ ರಾಯರ ಆದರ್ಶ ಇದೆಯಲ್ಲ, ಕರಿಷೇ ಕಾರೈಷೇ ಚೈತ್, ಹಾಗೆ ತಾವು ಆ ರೀತಿ ಇದ್ದು ತಮ್ಮಂದಿರನ್ನು ಹಾಗೆ ಮಾಡಿ ವಿಶೇಷವಾದ ರೀತಿಯಲ್ಲಿ ಲೋಕಕ್ಕೆ ಕಲ್ಯಾಣ ಮಾಡಿದಂತಹ ಗುರುಗಳ ಸಾರಿ ಗೋಪಾಲದಾಸರು ಸೇರಿದ್ದಾರೆ. ಗೋಪಾಲದಾಸರು ಗೋಪಾಲ, ಯಾರು ಗೋವುಗಳನ್ನ ಶಾಸ್ತ್ರಗಳನ್ನು ಪಾಲನೆ ಮಾಡ್ತಾರೋ ಅವರು ಹರಿದಾಸರಾಗ್ಲಿಕ್ಕೆ ಸಾಧ್ಯ. ಗೋಗಳ ಮಹತ್ವ ಅರ್ಥ ಆದರೆ ನಮಗೆ ಶಾಸ್ತ್ರದ ಮಹತ್ವ ಅರ್ಥ ಆಗ್ತದೆ ಅಂತ. ಆ ದೃಷ್ಟಿಯಿಂದ ಅವರು ಜೀವನ ತ್ಯಾಗಭೋಗ ಸಮಾಯುಕ್ತಂ ಭಾಗಣ್ಣಾರ್ಯ ಗುರುಂಭಜೆ, ತ್ಯಾಗಭೋಗ ಸಮಾಯುಕ್ತಂ ಆಗತಾದಿ ತ್ರಿಕಾಲಜ್ಞಂ, ಮೊದಲೆಲ್ಲ ಸಿದ್ಧಿ ಬಂದಿತ್ತಲ್ಲ ಅದಕ್ಕೆ ಆಗತಾದಿ ತ್ರಿಕಾಲಜ್ಞಂ ಅಂದರೆ ಎಲ್ಲದನ್ನೂ ಕೂಡ ಮೂರು ಕಾಲವನ್ನು ಬಲ್ಲವರು, ಭೂತ ಭವಿಷ್ಯದ ಅರ್ಥಭಾರ ಬಲ್ಲವರು. ತ್ಯಾಗಭೋಗ ಸಮಾಯುಕ್ತಂ ಆಗಮಾರ್ಥ ವಿಶಾರದ, ಆಗಮ ಅರ್ಥ ವಿಶಾರದ ಶಾಸ್ತ್ರಾರ್ಥದಲ್ಲಿ ಬಹಳ ನಿಪುಣರಾಗಿದ್ದವರು ಅಂತ ಭಾಗಣ್ಣಾರ್ಯ ಗುರುಂಭಜೆ ಅಂತ ಹೇಳ್ತಾರೆ. ಗೋಪಾಲ ವಿಜಯದಾಸ ಹೇಳ್ತಿದ್ದಾರೆ ಭಕ್ತಿಯಲ್ಲಿ ಭಾಗಣ್ಣ ಅಂತ ಹೇಳ್ತಿದ್ರು. ಭಕ್ತಿ ಹೇಗೆ ಮಾಡಬೇಕು ಅಂದ್ರೆ ಭಾಗಣ್ಣನ್ ನೋಡಿ ಅಂತ ಹೇಳ್ತಿದ್ರು. ಅಷ್ಟು ಪ್ರಿಯ ಶಿಷ್ಯರಾಗಿದ್ದವರು ಗೋಪಾಲದಾಸರು ಅಂತ ಸ್ಮರಣೆ ಕೂಡ ಅತ್ಯಂತ ಮುಖ್ಯವಾದದ್ದು. ನರಹರ ತೀರ್ಥರು ವ್ಯಾಸಕೂಟದ ಧುರೀಣರಾಗಿ ಹರಿದಾಸ ಸಾಹಿತ್ಯದ ಬೀಜಾವಾಪರ ಮಾಡಿದ ಪುಣ್ಯಾತ್ಮರಾದರೆ ಗೋಪಾಲದಾಸರು ಸ್ವತಃ ಹರಿದಾಸರಾಗಿ ಹರಿದಾಸ ಸಾಹಿತ್ಯವನ್ನು ಬೆಳೆಸಿದ ಮಹಾನುಭಾವರು. ಇಬ್ಬರ ಸ್ಮರಣೆಯನ್ನು ಕೂಡ ಇವತ್ತಿನ ದಿವಸ ನಮ್ಮ ಶ್ರೀ ವ್ಯಾಸಮತ್ವ ಸಂಶೋಧನ ಪ್ರತಿಷ್ಠಾನದಿಂದ ಮಾಡಲಿಕ್ಕೆ ಸಾಧ್ಯ. ಯಾರು ಅದ್ರ ಬಗ್ಗೆ ಕರೆಕ್ಟ್ ಆಗಿಲ್ಲ ಎಷ್ಟೊಂದು ಗೊತ್ತಾಗೋದಿಲ್ಲ. ಅವರು ಆ ಲೆಕ್ಕದೊಳಗೆ ಬಹಳ ವರ್ಷ ಆಡಿದ್ದಾರೆ. ನರಹರಿ ತೀರ್ಥರು ಭಾರಿ ದೊಡ್ಡ ರಾಜ್ಯಪಾಲ, ಅದರ ಭದ್ರಾವತಿರ್ಥ ನರಹರಿ ತೀರ್ಥ. ಅದ್ರ ಇವತ್ತು ಬಂದಿರತಕ್ಕಂಥ ಪದ್ಧತಿ ಬಂದಿರೋ ಲೆಕ್ಕ ತಪ್ಪು ಲೆಕ್ಕ, ಸರಿಯಾದ ಲೆಕ್ಕ ಪ್ರಕಾರ 30 ವರ್ಷದ ಮೇಲೆ ಆಡಿದ್ದಾರೆ, ಸುಮಾರು 100 ವರ್ಷದ ಮೇಲೆ ಇದ್ದಾರೆ. ಚಿಕ್ಕ ನರಹರಿ ತೀರ್ಥ ದೀರ್ಘಾಯುಷ್ಯಗಳು ಭಾರಿ ದೀರ್ಘ, ಭದ್ರಾವತಿರ್ಥ ದೀರ್ಘಾಯುಷ್ಯಗಳೇನೆ, ಅವರೆಲ್ಲ ಭಾರಿ ದೀರ್ಘಾಯುಷ್ಯಗಳಾದ್ದರಿಂದ ಆಗಿನ ಕಾಲದಲ್ಲಿ ದೀರ್ಘಾಯುಷ್ಯಗಳು ಗುಂಪೇ ಇತ್ತು. ಆದ್ದರಿಂದ ಅವರು ತುಂಬಾ ವರ್ಷದ ರಾಜ್ಯಭಾರ ಮಾಡಿ ಪೀಠಾಧಿಪತಿ ವಹಿಸಿದ್ದಾರೆ. ಮತ್ತೆ ಹಂಪಿಯಲ್ಲೇ ವೃಂದಾವನಸ್ಥರಾದರು. ಆಮೇಲೆ ಇತ್ತೀಚೆಗೆ ಅದ್ರ ಬಗ್ಗೆ ದೊಡ್ಡ ಮಹಾಮೂರ್ಖರು ಇನ್ನು ವೃಂದಾವನ ಯಾತಕ್ಕೆ ಇದು ಮಾಡ್ತಾರೆ ಅಂದ್ರೆ ಭಾರಿ ಸಂಪತ್ತಿರುತ್ತೆ ಕೆಳಗಡೆಗೆ ಅಂತ ಹೇಳಿಬಿಟ್ಟು ಬಡಿಯ ಅಭ್ಯಾಸ, ಕೆಟ್ಟ ವಿಗ್ರಹಗಳನ್ನು ಒಡೆದಾಕ್ತಾರೆ, ಇದು ಮಾಡ್ತಾರೆ ಅಂತ ಕೆಲಸಗಳು ಮಾಡ್ತಾನೆ ಇರ್ತಾರೆ. ಪುನಃ ಅದ್ರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಿಂದ ಅವ್ರ ಮಧ್ಯೆ ಹೇಳಿದೆ ಇವರು ಮಾಡಿದವರಿಗೆ ದೋಷನೇ ಹೊರತು ಅವರಿಗೆಲ್ಲ ಯಾವ ದೋಷನೂ ಇರೋದಿಲ್ಲ, ಅದನ್ನು ತಿಳ್ಕೊಟ್ರೆ ಸರಿ. ಅದಕ್ಕೆ ಅವರು ಸಸೀತಾ ಮೂಲರಾಮಾರ್ಚ ಕೋಶೇ ಗಜಪತಿ ಸ್ಥಿತ ಏನಾನೀತಾ ನಮಸ್ತಸ್ಮೈ ಶ್ರೀಮನ್ ರುಹರಿ ಭಿಕ್ಷವೇ ಅಂತ ಅವರನ್ನ ಚರ್ಮ ಶ್ಲೋಕದಲ್ಲಿ ಪ್ರತಿಯೊಂದು ಎಲ್ಲ ಮಠದವರಿಗೂ ಕಾಮನ್ ಇದೆ. ಯಾಕೆ ಎಲ್ಲರಿಗಾಗಿನ ರಾಮದೇವರು ಇವರು ತಂದವರು ಅಂದ್ರೆ ವಿವಾದ ಇಲ್ಲ, ಆ ಬಗ್ಗೆ ಪ್ರತಿಪತ್ತಿ ಇಲ್ಲ. ಆದ್ದರಿಂದ ತೀರ್ಥರ ಸ್ಮರಣೆ ಬಹಳ ಮುಖ್ಯವಾದದ್ದು, ಅದನ್ನು ಮಾಡಿಯಾಗಿದೆ. ಆದರೆ ಇದರ ಸೇವಾಕರ್ತರಾಗಿ ಎಂದಿನಂತೆ ಶ್ರೀ ಹೆಚ್ ಎಸ್ ವಾಸುದೇವರು ದಂಪತಿಗಳು, ಶ್ರೀ ಡಿ ಎನ್ ಗುರುರಾಜ ದಂಪತಿಗಳು ಮತ್ತು ವಿ ಎಸ್ ಸತ್ಯನಾರಾಯಣ ದಂಪತಿಗಳು, ಮತ್ತೆ ಇತ್ತೀಚೆಗೆ ಪ್ರತಿ ಇದರಲ್ಲೂ ಕೂಡ ಭಾಗವಹಿಸತಕ್ಕಂಥ ಕಿರಿಯ ಶಾಂತಾ ರಾಘವೇಂದ್ರ ಪ್ರಸಾದ್ ಅವರ ಮಗ ಪವನ್ ಅವರ ಸೇವೆ, ಮತ್ತು ಈ ಸಲ ಹೊಸದಾಗಿ ಮುದ್ದಾಪುರ ಶ್ರೀನಿವಾಸರ, ಇಷ್ಟು ಜನಗಳು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಮೊದಲೇ ಹೇಳಿದಂತೆ ಜ್ಞಾನ ಕಾರ್ಯದ ಒಂದು ಸೇವೆ ಅಂತ ಹೇಳಿದ್ರೆ ಶಾಶ್ವತ ಸೇವೆ ಅಂದ್ರೆ ನಿಜವಾದ ಶಾಶ್ವತ ನಹಿ ಜ್ಞಾನೇನ ಸದೃಶಂ ಪವಿತ್ರ ಮೇಹ ವಿದ್ಯತೆ ಅಂತ ಹೇಳಿದ್ದಾರೆ. ಎಲ್ಲರಿಗೂ ದೇವರ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಮುಂದಿನ ಪ್ರವಚನ ಫೆಬ್ರವರಿ 11 ವಿಷ್ಣುತೀರ್ಥರ ಆರಾಧನೆ. ವಿಷ್ಣುತೀರ್ಥರ ಬರೋದೇ ಶಿವರಾತ್ರಿ ಇರುತ್ತೆ, ಆದ್ದರಿಂದ ಎರಡು ಸೇರಿಸಿಬಿಟ್ಟು 11ನೇ ತಾರೀಕೇನೆ ಪ್ರವಚನ ಇರುತ್ತೆ. ಆಮೇಲೆ ಸರ್ವಮೂಲ ಬಿಡುಗಡೆ ಈ 28ನೇ ತಾರೀಕು ಫೆಬ್ರವರಿ ಅವತ್ತು ಬಿಡುಗಡೆ ಆಗುತ್ತೆ. ಈ 27ನೇ ತಾರೀಕು ಒಂದು ಕಾರ್ಯಕ್ರಮ ಇದೆ, ವಿಜಯದಾಸರ ಬಗ್ಗೆ ಒಂದು ಗ್ರಂಥ ಆಗ್ತಾ ಇದೆ, ಅದು ಬಿಡುಗಡೆ. ವಿದ್ಯಾಪೀಠದಲ್ಲಿ 3 ದಿವಸ ಪ್ರೋಗ್ರಾಮ್ ಇದೆ. 22ನೇ ತಾರೀಕು 2 ಗ್ರಂಥ ಬಿಡುಗಡೆ, ವಿಜಯದಾಸರ ಬಗ್ಗೆ ಒಂದು ಗ್ರಂಥ, ಮತ್ತು ಹರಿಕಥಾಮೃತ ಸಾರಕ್ಕೆ ಕಮಲಾಪತಿ ದಾಸರು ಅಂತ ವ್ಯಾಖ್ಯಾನ ಬರೆದಿದ್ದಾರೆ. ಅದು ಬರೆದು ತುಂಬಾ ಪ್ರಾಚೀನ. ಅವರು ಕನ್ನಡ ಲಿಪಿಯಲ್ಲಿ ಪ್ರಿಂಟ್ ಆಗಿದ್ದಾರೆ, ಸಂಸ್ಕೃತ ಲಿಪಿಯಲ್ಲಿ ಪ್ರಿಂಟ್ ಆಗಿತ್ತೆ ಹೊರತು ಕನ್ನಡ ಲಿಪಿಯಲ್ಲಿ ಆಗಿರಲಿಲ್ಲ. ಈಗ ಕನ್ನಡ ಲಿಪಿಯಲ್ಲಿ ಪ್ರಿಂಟ್ ಆಗ್ತಾ ಇದೆ ಹಳೆಯ ವ್ಯಾಖ್ಯಾನ ಬಂದು, ಅದು ಅವ್ರು ಬಿಡುಗಡೆ ಆಗಿದೆ. ಎರಡು ಗ್ರಂಥಗಳ ಬಿಡುಗಡೆ, ಇನ್ನು ಕೆಲವು ಆದರೂ ಆಗಬಹುದು. ಇವೆರಡಂತೂ ಆಗುತ್ತೆ. 27ನೇ ತಾರೀಕು ಈ ತಿಂಗಳು ಸರ್ವಮೂಲ 28ನೇ ತಾರೀಕು ಫೆಬ್ರವರಿ. ಇದನ್ನ ಪರಮಪೂಜ್ಯ ಭಂಡಾಕಿರಿ ಶ್ರೀಪಾದಂಗಳವರು ಇದನ್ನು ಉದ್ಘಾಟನೆ ಬಿಡುಗಡೆ ಮಾಡ್ತಾರೆ. ಅದಕ್ಕೆ ತುಂಬಾ ಜನ ಸ್ವಾಮಿಗಳು ಬರ್ತಾರೆ. ಸರ್ವಮೂಲ ಬಿಡುಗಡೆಗೆ ತುಂಬಾ ಜನ ಸ್ವಾಮಿಗಳೆಲ್ಲ ಬರ್ತಾರೆ. ಅದು ದೊಡ್ಡ ಕಾರ್ಯಕ್ರಮವಾಗಿ ಅದನ್ನು ಎಲ್ಲದಕ್ಕೂ ಕೂಡ ಅವಶ್ಯ ಆಗಮಿಸಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಕೃಷ್ಣಾರ್ಪಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೆ.